Praise the Lord, brothers and sisters.
ದೇವರಿಗೆ ಸ್ತೋತ್ರ ಪ್ರಿಯ ಸಹೋದರರೇ ಮತ್ತು ಸಹೋದರಿಯರೇ.
That's a wonderful verse that we just read.
ಬಹಳ ಅದ್ಭುತವಾದಂತಹ ಒಂದು ವಚನವನ್ನ ನಾವು ಈಗ ತಾನೆ ಓದ್ಕೊಂಡ್ವಿ.
But there's a if there, and whenever there's an if, it means that there's a condition.
ಯಾವಾಗಲಾದರೂ ಪದ ಹೀಗಿರಲಾಗಿ ಅಥವಾ ಆದ ಕಾರಣ ಎಂಬುದಾಗಿ ಬಂತಪ್ಪ ಅಂದ್ರೆ ಅಲ್ಲಿ ಒಂದು ಷರತ್ತು ಇದೆ ಎಂಬುದಾಗಿ ಅರ್ಥ.
If the condition is not fulfilled, the promise is not fulfilled.
ಷರತ್ತು ಪೂರೈಸಲ್ಪಟ್ಟಿಲ್ಲ ಅಂದ್ರೆ ವಾಗ್ದಾನವು ಕೂಡ ಪೂರೈಸಲ್ಪಡುವುದಿಲ್ಲ.
So what is the condition for the Lord to fight for us in every single situation?
ಪ್ರತಿ ಒಂದು ಸನ್ನಿವೇಶಕ್ಕೂ ದೇವರು ನಮ್ಮ ಪರವಾಗಿ ಹೋರಾಡಬೇಕಂದ್ರೆ ಏನು ಷರತ್ತು ಹಾಗಾದ್ರೆ?
When people come to fight with us, keep silent.
ಜನರು ನಮ್ಮೊಟ್ಟಿಗೆ ಜಗಳ ಅಥವಾ ಹೋರಾಟ ಮಾಡಲು ಬಂದಾಗ ಏನ್ ಮಾಡಬೇಕು? ನಾವು ಮೌನವಾಗಿರಬೇಕು.
I remember a man of God gave me that advice 60 years ago. I was 23 years old.
60 ವರ್ಷಗಳ ಹಿಂದೆ ಅಂದ್ರೆ ನನಗೆ 23ನೇ ವಯಸ್ಸಿರುವಾಗ ಒಬ್ಬ ದೈವಿಕ ಮನುಷ್ಯರು ನನಗೆ ಸಲಹೆಯನ್ನು ಕೊಟ್ಟರು.
And he gave me 3 bits of advice. One, never tell your earthly needs to any human being.
ನನಗೆ 3 ಉಪಯುಕ್ತ ಸಲಹೆಗಳನ್ನು ನೀಡಿದರು. ಅದರಲ್ಲಿ ಮೊದಲನೆಯದಾದಪ್ಪ ಅಂದ್ರೆ ನಿನ್ನ ಇಹಲೋಕದ ಅಗತ್ಯತೆಗಳ ಕುರಿತಾಗಿ ಇನ್ನೊಬ್ಬರಿಗೆ ತಿಳಿಸಬೇಡ ಅಂತ.
I followed it for 60 years. Never asked anybody for money.
ನಾನು ಇದನ್ನ ಕಳೆದ 60 ವರ್ಷಗಳಿಂದ ಹಿಂಬಾಲಿಸಿದ್ದೀನಿ. ಯಾರತ್ರನೂ ಕೂಡ ಹಣವನ್ನ ಕೇಳಿಲ್ಲ ನಾನು.
Second, he said, live very, very simply.
ಎರಡನೆಯದಾಗಿ ಅವರು ಹೇಳಿದ್ದೇನಪ್ಪ ಅಂದ್ರೆ ಬಹಳ ಸರಳವಾಗಿ ಜೀವನ ಮಾಡುವಂತ.
Don't waste money on unnecessary luxuries.
ಅನವಶ್ಯಕ ವಿಚಾರಗಳಿಗೆ ನಿನ್ನ ಹಣವನ್ನ ವ್ಯರ್ಥ ಮಾಡಬೇಡ ಎಂಬುದಾಗಿ ಹೇಳಿದ್ರು.
I followed that for 60 years.
ಅದನ್ನು ಕೂಡ ನಾನು ಈ 60 ವರ್ಷಗಳಲ್ಲಿ ಹಿಂಬಾಲಿಸಿದ್ದೇನೆ.
The third thing he said was, when people accuse you, keep quiet.
ಮೂರನೇ ಸಂಗತಿ ಅವರು ನನಗೆ ಸಲಹೆ ಕೊಟ್ಟಿದ್ದೇನಪ್ಪ ಅಂದ್ರೆ ಜನರು ನಿನ್ನ ದೂಷಿಸುವಾಗ ಮೌನವಾಗಿರು, ಶಾಂತವಾಗಿರು ಅಂತ.
I followed that also for 60 years.
ಅದನ್ನು ಕೂಡ ನಾನು 60 ವರ್ಷಗಳ ಕಾಲ ಹಿಂಬಾಲಿಸಿದ್ದೀನಿ.
So from my experience I can tell you, the Lord will fight for you if you keep silent. It's a wonderful promise.
ನಾನು ನನ್ನ ಅನುಭವದ ಪ್ರಕಾರ ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಇದು ಒಂದು ಅದ್ಭುತವಾದಂತ ವಾಗ್ದಾನ. ನೀವು ಮೌನವಾಗಿ ಇದ್ಬಿಟ್ರೆ ಕರ್ತರು ನಿಮ್ಮ ಪರ ಹೋರಾಡುತ್ತಾರೆ.
ಇಟ್ಸ್ ನಾಟ್ ಸಮಥಿಂಗ್ ಯು ಮಸ್ಟ್ ಜಸ್ಟ್ ಮೆಮೊರೈಸ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್ ಅಂಡ್ ಫರ್ಗೆಟ್ ಅಬೌಟ್, ಬಟ್ ಪ್ಲೀಸ್ ರಿಮೆಂಬರ್ ಇಟ್ ಎವ್ರಿ ಡೇ.
ಇದನ್ನ ಪ್ರಾರಂಭದ ವರ್ಷದಲ್ಲಿ ಜ್ಞಾಪಕ ಮಾಡಿಕೊಂಡು ಆ ನಂತರ ಮರೆತು ಹೋಗೋದಲ್ಲ, ಇದನ್ನ ಪ್ರತಿನಿತ್ಯ ನೆನಪಿನಲ್ಲಿ ಇಟ್ಕೊಳ್ರಿ.
ಬಿಕಾಸ್ ದ ವರ್ಲ್ಡ್ ಇಸ್ ಫುಲ್ ಆಫ್ ಪೀಪಲ್ who want to fight. That's the devil's nature.
ಲೋಕವು ಯಾವಾಗಲೂ ಜಗಳ ಮಾಡುವಂತ ಅಥವಾ ಹೋರಾಡುವಂತ ಜನರಿಂದ ತುಂಬಿದೆ. ಅದು ಒಂದು ಸೈತಾನನ ಸ್ವಭಾವ.
Fight, accuse, criticize.
ಜಗಳ ಮಾಡುವಂತದ್ದು, ದೂಷಣೆ ಮಾಡುವಂತದ್ದು, ಟೀಕೆ ಮಾಡುವಂತದ್ದು.
In all those situations, you can be in your family. We faced it from family members. Keep quiet.
ಇದು ಎಲ್ಲಾ ಪರಿಸ್ಥಿತಿಗಳಲ್ಲಿ, ಅದು ನಿಮ್ಮ ಕುಟುಂಬದಲ್ಲಿ ಕೂಡ ಆಗಿರಬಹುದು, ನಾವು ಕೂಡ ಕುಟುಂಬದ ಸದಸ್ಯರಿಂದ ಇದನ್ನು ಎದುರಿಸಿದ್ದೇವೆ. ಮೌನವಾಗಿರ್ರಿ.
ಯು ನೋ ದಟ್ ಬ್ಯೂಟಿಫುಲ್ ವರ್ಸ್ ಇನ್ ಸಾಮ್ 46, ದ ಸೇಮ್ ಕನೆಕ್ಷನ್, ಇಟ್ಸ್ ಎ ವಂಡರ್ಫುಲ್ ವರ್ಸ್.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುಂದರವಾದಂತಹ ವಚನ ಕೀರ್ತನೆ 46ನೇ ಅಧ್ಯಾಯದಲ್ಲಿದೆ. ಬಹಳ ಅದ್ಭುತವಾದಂತಹ ವಚನ ಅದು.
ಐ ರಿಮೆಂಬರ್ ಮೆಮೊರೈಸಿಂಗ್ ಇಟ್ ಎಸ್ ಎ ಯಂಗ್ ಮ್ಯಾನ್, ಸಾಮ್ 46. Verse 10.
ನಾನು ಯೌವನಸ್ಥನಾಗಿದ್ದಾಗ ಇದನ್ನ ಬಹಳ ನೆನಪು ಮಾಡಿಕೊಳ್ಳುತ್ತಿದ್ದೆ. ಕೀರ್ತನೆಗಳು 46ನೇ ಅಧ್ಯಾಯ 10ನೇ ವಚನ.
There are many translations of that verse.
ಈ ವಚನದ ಅನೇಕ ಅನುವಾದಗಳಿವೆ.
Here it says, cease striving and know that I am God.
ಶಾಂತವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಇಲ್ಲಿ ಹೇಳುತ್ತೆ.
And one translation it is, be still or be silent and know that I am God.
ಇನ್ನೊಂದು ಅನುವಾದದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ದೃಢವಾಗಿರ್ರಿ, ಮೌನವಾಗಿರ್ರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ.
Let go. Relax. These are all the various translations of that verse.
ಬಿಡು, ಅದನ್ನ ವಿಶ್ರಾಂತಿಯಲ್ಲಿರು, ಈ ರೀತಿಯ ಅನುವಾದಗಳು ಈ ವಚನದ ಬಗ್ಗೆ ಇದೆ ಇಲ್ಲಿ.
Let go. Don't hang on and fight. Relax. Be silent.
ಬಿಡು, ಅದನ್ನ ಅದರ ಸುತ್ತಾನೆ ಹೋರಾಡಬೇಡ, ವಿಶ್ರಾಂತಿಯಲ್ಲಿರು, ಮೌನವಾಗಿರು ಅಂತ ಹೇಳುತ್ತೆ.
And be still.
ದೃಢವಾಗಿರು ಅಂತ ಹೇಳುತ್ತೆ.
And know that ಐ ಎಂ ಗಾಡ್
ತಿಳಿದುಕೋ ನಾನೇ ದೇವರು ಎಂಬುದಾಗಿ ಕೂಡ ಅಲ್ಲಿ ಹೇಳುತ್ತೆ.
ವಿ ವಾಂಟ್ ನೋ ಹಿಮ್ ಎಸ್ ಗಾಡ್ ಅನ್ಲೆಸ್ ವಿ ಸ್ಟಾಪ್ ಫೈರಿಂಗ್.
ನಾವು ಹೋರಾಡೋದನ್ನ ನಿಲ್ಲಿಸುವವರೆಗೂ ನಾವು ಆತನನ್ನ ದೇವರು ಎಂಬುದಾಗಿ ತಿಳಿದುಕೊಳ್ಳುವುದಿಲ್ಲ.
ಇಸ್ ಎ ಬ್ಯೂಟಿಫುಲ್ ಎಕ್ಸಾಂಪಲ್ ಆಫ್ ದಟ್ ವಿಚ್ ಐ ಹ್ಯಾವ್ ನೆವರ್ ಫರ್ಗಾಟನ್.
ನಾನು ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಸುಂದರವಾದ ಉದಾಹರಣೆ ಇದೆ, ಅದನ್ನ ನಾನು ಯಾವತ್ತೂ ಮರೆತಿಲ್ಲ.
ಸೆಕೆಂಡ್ ಕ್ರಾನಿಕಲ್ಸ್ ಇನ್ ಚಾಪ್ಟರ್ 20.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯದಲ್ಲಿ ಅದು ಇದೆ.
These Old Testament stories have got spiritual lessons in them.
ಹಳೆಯ ಒಡಂಬಡಿಕೆಯ ಕಥೆಗಳಲ್ಲಿ ಆತ್ಮಿಕ ಪಾಠಗಳನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ.
It says here that King Jehoshaphat, who was a pretty good king compared to the kings of Judah, kings of Israel. He was the king of Judah.
ಇಲ್ಲಿ ಹೇಳುತ್ತೆ ಯೆಹೋಷಾಫಾಟನು ಎಂಬ ರಾಜನು ಇಸ್ರೇಲ್ ರಾಜರುಗಳಿಗೆ ಹೋಲಿಸೋದಾದ್ರೆ ಬಹಳ ಒಳ್ಳೆಯ ರಾಜನಾಗಿದ್ದನು, ಯಹೂದದ ರಾಜನಾಗಿದ್ದನು.
And news came to him in verse 2. Second Chronicles 20 verse 2.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 2ನೇ ವಚನದಲ್ಲಿ ಆತನಿಗೆ ಒಂದು ವಾರ್ತೆಯು ತಲುಪುತ್ತದೆ.
A great multitude is coming against you.
ನಿನಗೆ ವಿರೋಧವಾಗಿ ಬಹುಗುಂಪು ಬರುತ್ತವೆ ಎಂಬುದಾಗಿ ಅಲ್ಲಿ ಇದೆ.
Have you ever found that in your life where sometimes it's not just one problem and a problem comes, multitudes of them come together at the same time?
ನಿಮ್ಮ ಜೀವಿತದಲ್ಲಿ ಈ ರೀತಿ ಸಂಭವಿಸುವಂತದ್ದನ್ನ ಕಂಡುಕೊಂಡಿದ್ದೀರಾ ನೀವು? ಕೆಲವೊಮ್ಮೆ ಒಂದೇ ಬಾರಿ ಒಂದು ಸಮಸ್ಯೆ ಅಲ್ಲ, ಹಲವಾರು ಅಂದ್ರೆ ಬಹು ಸಮಸ್ಯೆಯು ಎದುರಾಗುವಂತದ್ದನ್ನ.
Somebody is sick and there's a problem in the office and there's some other problems with your relatives all coming at the same time, a great multitude.
ಕೆಲವೊಮ್ಮೆ ಕೆಲಸದಲ್ಲಿ ಸಮಸ್ಯೆ, ಸಂಬಂಧಿಕರಿಂದ ಸಮಸ್ಯೆ, ಯಾರಾದರೂ ಅನಾರೋಗ್ಯಕ್ಕೀಡಾಗಿರಬಹುದು, ಎಲ್ಲವೂ ಒಂದೇ ಬಾರಿ ಎದುರಾಗುವಂತದ್ದು, ಬಹುದೊಡ್ಡ ಸಮಸ್ಯೆ.
Sometimes problems come individually.
ಕೆಲವೊಮ್ಮೆ ಸಮಸ್ಯೆಯು ವೈಯಕ್ತಿಕವಾಗಿ ಬರುವಂತದ್ದಾಗಿರುತ್ತದೆ.
But when they all come together, it's like a great multitude has come against you.
ಅವೆಲ್ಲವೂ ಒಟ್ಟಾಗಿ ಬಹುಗುಂಪು ನಿಮ್ಮ ವಿರುದ್ಧವಾಗಿ ಬರುವಂತದ್ದಾಗಿರುತ್ತವೆ.
And Jehoshaphat is afraid. And we can also be afraid.
ಯೆಹೋಷಾಫಾಟ್ ಅನ್ನು ಭಯಪಟ್ಟನು, ನಾವು ಕೂಡ ಅದಕ್ಕೆ ಭಯಪಡುತ್ತೇವೆ.
ಬಟ್ ವಾಟ್ ಹಿ ಡಿಡ್ ವಾಸ್ ಹಿ ಬಿಗನ್ ಟು ಸೀಕ್ ದ ಲಾರ್ಡ್.
ಆದ್ರೆ ಆತನ ಏನ್ ಮಾಡಿದ್ದಪ್ಪ ಅಂದ್ರೆ ಕರ್ತನನ್ನ ಹುಡುಕಿದನು.
ದಟ್ಸ್ ಹೌ ದಿ ಫಿಯರ್ ಗೋಸ್ ಅವೇ. ಯು ಸೀ ಇನ್ ದ ಸ್ಟೋರಿ ಹೌ ಹಿಸ್ ಫಿಯರ್ ವೆಂಟ್ ಅವೇ. ಹಿ ಡಿಡ್ ನಾಟ್ ಕೀಪ್ ಹಿಸ್ ಫಿಯರ್.
ಆ ರೀತಿಯಾಗಿ ಭಯವು ಹೋಗುತ್ತದೆ. ಈ ಕಥೆಯಲ್ಲಿ ನೀವು ಮುಂದೆ ನೋಡ್ತಾ ಹೋಗೋದಾದ್ರೆ ಭಯವು ಆತನಿಂದ ಹೊರಟು ಹೋಗಿತ್ತು, ಆತನು ಆ ಭಯವನ್ನು ಇಟ್ಕೊಂಡು ಕೂತಿರಲಿಲ್ಲ.
ಇನ್ ದಿಸ್ ವರ್ಲ್ಡ್ ಇಟ್ ಇಸ್ ನ್ಯಾಚುರಲ್ ಟು ಫಿಯರ್. All human beings.
ಲೋಕದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಸ್ವಾಭಾವಿಕವಾಗಿದೆ ಭಯಪಡುವಂತದ್ದು.
In fact, if you look at the Gospels, one of the most frequent statements of Jesus was fear not, fear not, fear not.
ಸುವಾರ್ತೆಗಳಲ್ಲಿ ನೀವು ಯೇಸು ಸ್ವಾಮಿ ಪದೇ ಪದೇ ಹೇಳಿದ್ದು ಏನಪ್ಪ ಅಂದ್ರೆ ಭಯಪಡಬೇಡ್ರಿ, ಭಯಪಡಬೇಡ್ರಿ, ಭಯಪಡಬೇಡ್ರಿ ಎಂಬುದಾಗಿ.
Even after the resurrection he told people fear not.
ಪುನರುತ್ಥಾನದ ನಂತರ ಕೂಡ ಯೇಸು ಜನರಿಗೆ ಹೇಳಿದ್ದೇನಪ್ಪ ಅಂದ್ರೆ ಭಯಪಡಬೇಡ್ರಿ ಅಂತ.
Don't be afraid.
ಯಾವ ಕಾರಣಕ್ಕೂ ಭಯಪಡಬೇಡಿರಿ.
There are two things Jesus said, don't sin and don't be afraid.
ಎರಡು ಸಂಗತಿಯನ್ನ ಯೇಸು ಸ್ವಾಮಿ ಹೇಳಿದರು, ಪಾಪ ಮಾಡಬೇಡ್ರಿ, ಮತ್ತೊಂದು ಭಯಪಡಬೇಡಿರಿ.
And both those things are not emphasized sufficiently in Christendom. Don't sin. Don't be afraid.
ಈ ಎರಡು ಸಂಗತಿಗಳನ್ನ ಕ್ರೈಸ್ತತ್ವದಲ್ಲಿ ಒತ್ತಿ ಹೇಳಲಾಗುತ್ತಿಲ್ಲ ತೃಪ್ತಿಯಿಂದ. ಒಂದು ಪಾಪ ಮಾಡಬೇಡ್ರಿ ಎಂಬುದಾಗಿ, ಮತ್ತೊಂದು ಭಯಪಡಬೇಡ್ರಿ ಎಂಬುದಾಗಿ.
We have preached a lot in this church against on don't sin.
ಈ ಸಭೆಯಲ್ಲಿ ನಾವು ಬಹಳಷ್ಟು ಬಾರಿ ಪಾಪ ಮಾಡಬೇಡಿರಿ ಎಂಬುದರ ಬಗ್ಗೆ ಹೆಚ್ಚಿನ ಪ್ರಸಂಗವನ್ನ ಮಾಡಿದ್ದೇವೆ.
I think we also need to preach on don't be afraid.
ಭಯಪಡಬೇಡ್ರಿ ಎಂಬುದರ ಮೇಲೆ ಕೂಡ ನಾವು ಪ್ರಸಂಗ ಮಾಡಬೇಕಾಗಿದೆ.
And how did he get over his fear? He sought the Lord.
ಹೇಗೆ ಆತನು ಭಯದಿಂದ ಹೊರಬಂದನು? ಆತನು ಕರ್ತನನ್ನ ಹುಡುಕಿದನು.
The fear comes, seek the Lord.
ಭಯ ಬಂದ್ರೆ ಕರ್ತನನ್ನ ಹುಡುಕಲಾರಂಭಿಸಿರಿ.
And he prayed and sometimes fast and pray. That's what he did.
ಆತನು ಪ್ರಾರ್ಥಿಸಿದನು. ಕೆಲವೊಮ್ಮೆ ಆತನು ಮಾಡಿದ್ದೇನಪ್ಪ ಅಂದ್ರೆ ಉಪವಾಸ ಮಾಡಿ ಪ್ರಾರ್ಥಿಸಿದನು.
And a message, and he claimed the promise. You read the rest of that, those verses. He claimed the promises. Lord, you promised this, you promised this.
ಈ ಒಂದು ಅಧ್ಯಾಯದಲ್ಲಿ ಆತನು ವಾಗ್ದಾನಗಳನ್ನ ಪಡೆದುಕೊಳ್ಳುತ್ತಾ ಹೋದನು. ಕರ್ತನೆ, ಈ ವಾಗ್ದಾನ ಮಾಡಿದ್ದಿ, ಈ ವಾಗ್ದಾನ ಮಾಡಿದ್ದಿ ಎಂಬುದಾಗಿ.
You said this.
ನೀವಿದನ್ನು ಹೇಳಿದ್ದೀರಿ, ನೀವಿದನ್ನು ಹೇಳಿದ್ದೀರಿ ಎಂಬುದಾಗಿ.
And then the Lord, and he finally acknowledged in verse 12, sometimes something I always remember, three things.
ಹನ್ನೆರಡನೇ ವಚನದಲ್ಲಿ ಆತನು ಅರಿಕೆ ಮಾಡುತ್ತಾನೆ. ಇಲ್ಲಿ ಮೂರು ಸಂಗತಿಗಳನ್ನ ನಾನು ನೆನಪು ಮಾಡಿಕೊಳ್ಳಲು ಬಯಸುತ್ತೇನೆ.
ಸೆಕೆಂಡ್ ಕ್ರಾನಿಕಲ್ಸ್ 20 ವರ್ಸ್ 12.
ಎರಡು ಪೂರ್ವಕಾಲ ವೃತ್ತಾಂತ 20:12.
ವಿ ಡೋಂಟ್ ಹ್ಯಾವ್ ಪವರ್, ವಿ ಡೋಂಟ್ ಹ್ಯಾವ್ ವಿಸ್ಡಮ್ ಟು ಹ್ಯಾಂಡಲ್ ದಿಸ್, ಬಟ್ ಅವರ್ ಐಸ್ ಆರ್ ಆನ್ ಯು.
ನಮ್ಮಲ್ಲಿ ಬಲ ಇಲ್ಲ, ಇದನ್ನು ಎದುರಿಸಲು ನಮ್ಮಲ್ಲಿ ಜ್ಞಾನವಿಲ್ಲ, ಮತ್ತು ನಮ್ಮ ಕಣ್ಣುಗಳು ನಿಮ್ಮನ್ನು ನೋಡುತ್ತವೆ ಎಂಬುದಾಗಿ ಅಲ್ಲಿದೆ.
ಐ ಪ್ರೀಚ್ಡ್ ಆನ್ ದಟ್ ಫಾರ್ ಮೆನಿ ಮೆನಿ ಇಯರ್ಸ್.
ಇದರ ಮೇಲೆ ನಾನು ಅನೇಕ ಅನೇಕ ಬಾರಿ ಪ್ರಸಂಗ ಮಾಡಿದ್ದೀನಿ.
When you are in a problem, say three things to the Lord.
ನೀವು ಯಾವುದಾದರೂ ಸಮಸ್ಯೆಯಲ್ಲಿರುವಾಗ ಕರ್ತನಿಗೆ ಮೂರು ಸಂಗತಿಗಳನ್ನ ಹೇಳುವವರಾಗಿರ್ರಿ.
Lord, we don't have the power to handle this.
ಕರ್ತರೆ, ನಮಗೆ ಇದನ್ನ ಎದುರಿಸಲು ನಮ್ಮಲ್ಲಿ ಬಲ ಇಲ್ಲ.
Second, we don't have the wisdom, we don't know what to do.
ಎರಡನೇದಾಗಿ ಹೇಳ್ರಿ, ನಮ್ಮಲ್ಲಿ ಜ್ಞಾನವಿಲ್ಲ, ನಮಗೇನ್ ಮಾಡಬೇಕು ಗೊತ್ತಿಲ್ಲ ಅಂತ.
But third, don't forget the third one, but we are looking to you to see us through this situation.
ಮೂರನೇ ಸಂಗತಿ ಮರಿಬೇಡ್ರಿ, ಕರ್ತರೆ ಈ ಸನ್ನಿವೇಶದ ಮುಖಾಂತರ ನಾವು ನಿಮ್ಮನ್ನ ನೋಡುತ್ತೇವೆ ಎಂಬುದಾಗಿ.
I want to tell you, my brothers and sisters, I don't care what situation you are going to face in 2024 or until Jesus comes.
ನಾನು ನಿಮಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಪ್ರಿಯ ಸಹೋದರ ಮತ್ತು ಸಹೋದರಿ, ನೀವು ಯಾವುದೇ ಪರಿಸ್ಥಿತಿಯನ್ನ ಈ ಒಂದು 2024 ಇಸವಿಯಲ್ಲಿ ಅಥವಾ ಯೇಸುಸ್ವಾಮಿ ಬರೋದ್ರೊಳಗೆ ಎದುರಿಸಿದರೂ ಪರವಾಗಿಲ್ಲ.
ಸೆಕೆಂಡ್ ಕ್ರಾನಿಕಲ್ಸ್ 20 ಹ್ಯಾಸ್ ದಿ ಆನ್ಸರ್.
ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಅದಕ್ಕೆ ಉತ್ತರವಾಗಿರುತ್ತದೆ.
ಟರ್ನ್ ಟು ದ ಲಾರ್ಡ್ ವೆನ್ ಯು ಆರ್ ಅಫ್ರೇಡ್ ಅಂಡ್ ಸೇ ವಿ ಡೋಂಟ್ ಹ್ಯಾವ್ ದ ಪವರ್.
ನೀವು ಭಯ ಪಡುವಾಗ ಕರ್ತನ ಕಡೆ ತಿರ್ಕೊಂಡು ಹೇಳ್ರಿ, ಕರ್ತರೆ ನಮಗೆ ಬಲ ಇಲ್ಲ ಅಂತ.
ವಿ ಡೋಂಟ್ ಹ್ಯಾವ್ ದ ವಿಸ್ಡಮ್,
ನಮಗೆ ಜ್ಞಾನ ಇಲ್ಲ ಕೂಡ ಅಂತ ಹೇಳ್ರಿ.
Don't stop there, but our eyes are on you. We are trusting you.
Alle nilbedri, namma kannugalu nimma melide, naavu nimmalli bharavase idtave embudagi helri.
And then the word of the Lord came through a prophet.
Nantara kartana vakyavu pravadiya mukantara barutade.
In verse 15 and 16, go against them.
15 mattu 16ne vachana avara viruddhavagi hogri embudagi baratalli.
Verse 17, this is the great verse.
17ನೇ ವಚನ ಬಹಳ ಅದ್ಭುತವಾದಂತಹ ವಚನ ಇದು.
ಇಟ್ ಅಪ್ಲೈಸ್ ಟು ಅಸ್ ಟು ಯು ಡೋಂಟ್ ಹ್ಯಾವ್ ಟು ಫೈಟ್.
ನಿಮಗೆ ಕೂಡ ಅನ್ವಯಿಸುತ್ತದೆ, ನೀವು ಯುದ್ಧ ಮಾಡಲು ಅವಶ್ಯವಿಲ್ಲ.
ಯು ಸ್ಟ್ಯಾಂಡ್ ಸ್ಟಿಲ್ ಅಂಡ್ ಸೀ ದ ಡೆಲಿವರೆನ್ಸ್ ದ ಲಾರ್ಡ್ ವಿಲ್ ಬ್ರಿಂಗ್ ಫಾರ್ ಯು.
ನೀವು ನೆಲೆಯಾಗಿ ನಿಂತುಕೊಂಡು ಕರ್ತನು ನಿಮಗೆ ಮಾಡುವ ರಕ್ಷಣೆಯನ್ನ ನೋಡಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ.
ಅಗೇನ್, ಡೋಂಟ್ ಬಿ ಅಫ್ರೇಡ್. Go out, the Lord is with you.
ಮತ್ತೊಮ್ಮೆ ಇಲ್ಲಿ ಹೇಳತ್ ನೋಡ್ರಿ, ಹೆದರಬೇಡ್ರಿ, ನಾಳೆಯ ದಿವಸದವರೆಗೆ ಹೊರಟು ಹೋಗ್ರಿ, ಕರ್ತನು ನಿಮ್ಮ ಸಂಗಡ ಇದ್ದಾನೆ ಅಂತ ಹೇಳತ್ತೆ.
These are verses you must remember in the Old Testament, some significant verses. Like
ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯ ವಚನಗಳನ್ನ ನೀವು ನೆನಪಿಡಬೇಕು. ಇವೆಲ್ಲ ಒಂದು ರೀತಿ ಗುರುತರವಾದಂತ ವಚನಗಳು.
Those who honor me, I will honor. 1 Samuel 2:30 and here 2 Chronicles 20:17.
1 Samuel 2:30, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. ಇಲ್ಲಿ ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ 17ನೇ ವಚನ.
You know, if you have the habit of underlining or coloring with red color or something, certain verses, here are some very important verses.
ನಿಮಗೆ ಗೆರೆ ಎಳೆಯುವಂತ ಅಥವಾ ಗುರುತು ಮಾಡಿಕೊಳ್ಳುವಂತ ಆ ಒಂದು ಹವ್ಯಾಸ ಏನಾದರೂ ಇತ್ತು ಅಂದ್ರೆ ಇದೊಂದು ಬಹಳ ಪ್ರಮುಖವಾದಂತಹ ವಚನ, ಅದನ್ನು ಮಾಡಲು.
I used to do that with my first Bible so that I could quickly look at some of these promises.
ನನ್ನ ಮೊದಲ ಸತ್ಯವೇದದೊಟ್ಟಿಗೆ ನಾನು ಆ ರೀತಿಯಾಗಿ ಮಾಡ್ತಾ ಇದ್ದೆ, ಅದರಿಂದ ನಾನು ಬಹಳ ಬೇಗ ವಾಗ್ದಾನಗಳನ್ನ ತಲುಪಿ ಬಿಡುತ್ತಿದ್ದೆ.
Powerful promises. You don't have to fight. Don't be afraid. Go forth, the Lord is with you.
ಬಹಳ ಬಲಶಾಲಿಯಾದಂತಹ ವಚನಗಳು. ನೀವು ಯುದ್ಧ ಮಾಡೋ ಅವಶ್ಯವಿಲ್ಲ, ಭಯಪಡಬೇಡ್ರಿ, ಹೋಗ್ರಿ, ಮುಂದೆ ಕರ್ತನು ನಿಮ್ಮ ಸಂಗಡ ಇದ್ದಾನೆ ಎಂಬುವಂತದ್ದು.
Think if you can face that the rest of the year like that, whatever situation may arise, you don't have to fight.
ನಿಮ್ಮ ಮಿಕ್ಕ ವರ್ಷಗಳಲ್ಲಿ ಈ ರೀತಿಯ ಪರಿಸ್ಥಿತಿಯನ್ನ ಎದುರಿಸುವುದನ್ನ ಯೋಚಿಸ್ರಿ. ಎಂತಹ ಪರಿಸ್ಥಿತಿ ಎದುರಾದರೂ ಕೂಡ ನೀವು ಹೋರಾಡೋ ಅವಶ್ಯಕತೆ ಇಲ್ಲ.
We know in the New Testament, Ephesians 6:12 says we do not fight with flesh and blood. It's a very important verse.
ಹೊಸ ಒಡಂಬಡಿಕೆಯಲ್ಲಿ Ephesians 6:12 ವಚನದಲ್ಲಿ ಈ ರೀತಿ ಹೇಳುತ್ತೆ, ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ ಅಂತ. ಬಹಳ ಪ್ರಮುಖವಾದಂತಹ ವಚನ ಇದು.
ಐ ರಿಮೆಂಬರ್ ಇನ್ ದಿ ಅರ್ಲಿ ಡೇಸ್ ಆಫ್ಟರ್ ದ ಬ್ಯಾಪ್ಟಿಸಮ್ ದ ಹೋಲಿ ಸ್ಪಿರಿಟ್.
ನಾನು ಪವಿತ್ರಾತ್ಮನಲ್ಲಿನ ಅಭಿಷೇಕ ಹೊಂದಿದ ನಂತರ ನನ್ನ ಪ್ರಾರಂಭದ ದಿನಗಳಲ್ಲಿ ನನಗೆ ನೆನಪಿದೆ.
ಒನ್ ಆಫ್ ದ ಥಿಂಗ್ಸ್ ಐ ಫೌಂಡ್ ಗಾಡ್ ಗೇವ್ ಮಿ ದಿ ಅನಾಯಿಂಟಿಂಗ್ ಟು ಡೂ ವಾಸ್ ಟು ಕಾಸ್ಟ್ ಔಟ್ ಡೀಮನ್ಸ್.
ದೇವರು ನನಗೆ ಅಭಿಷೇಕ ಕೊಟ್ಟಿದ್ದು ದೆವ್ವಗಳನ್ನ ಓಡಿಸುವ ಸಲುವಾಗಿ ಎಂಬುದಾಗಿ ನಾನು ಕಂಡುಕೊಂಡೆ.
ಅಂಡ್ ಟು ಸ್ಟ್ಯಾಂಡ್ ಅಗೇನ್ಸ್ಟ್ ದ ಡೆವಿಲ್.
ಸೈತಾನನ ವಿರುದ್ಧವಾಗಿ ನಿಲ್ಲುವುದಕ್ಕಾಗಿ ಅಭಿಷೇಕವೂ ಕೊಡಲ್ಪಟ್ಟಿತ್ತು ನನಗೆ.
ಅಂಡ್ ದಟ್ಸ್ ದ ವರ್ಸ್ ದಟ್ ಕೇಮ್ ಟು ಮಿ. Ephesians 6:12. We do not fight with flesh and blood.
ಆಗ ಈ ಎಫೆಸ 6:12 ವಚನ ನೆನಪಿಗೆ ಬಂತು. ನಾವು ರಕ್ತ ಮಾಂಸಕ್ಕೆ ವಿರೋಧವಾಗಿ ಹೋರಾಡುವುದು ಇಲ್ಲ ಅಂತ.
But with evil principalities and powers.
ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವರಾಗಿದ್ದೇವೆ.
And what the Lord said to me from that is, if you want to have strength to fight against the devil,
idarinda nanage devaru maatnadiddenappa andre neenu saitanana edurugade horadalu bala ninge bekandre,
whether it's casting out demons or fighting with Satan in other problems,
adu saitanana viruddha horaduvudagirabodu, devagalanna bidisodagirabodu, athava innithara samasyegalagirabodu,
refuse to fight with human beings,
manushyarottige horaduvudanna modalu tadegattiri.
Make a decision in your life, I will never fight with any human being.
Nimma jeevitadalli nirdhara madkolri, nanu yavude manushyanottige horaduvudilla athava jagala maduvudilla anta.
Lord, I'll never fight with my wife, I'll never fight with my husband.
Kartare nanna hendati ottige agali gandanottige agali jagala madodilla embudagi nirdhara madkolri.
I'll never fight with my relatives, they may cheat me, they may rob me.
ನನ್ನ ಸಂಬಂಧಿಕರು ನನ್ನಿಂದ ಕದಿಬಹುದು, ಮೋಸ ಮಾಡಬಹುದು, ಆದರೆ ಅವರೊಟ್ಟಿಗೆ ಜಗಳ ಮಾಡೋದಿಲ್ಲ.
They may hurt me, they may criticize me and speak evil at me and yell at me, I will not fight with anyone.
ಅವರು ನನಗೆ ನೋವು ಮಾಡಬಹುದು, ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ನನ್ನ ಬಗ್ಗೆ ಟೀಕೆ ಮಾಡಬಹುದು ಮತ್ತು ನನ್ನ ಎಳೆದಾಡಬಹುದು, ಆದರೂ ಕೂಡ ನಾನು ಅವರೊಟ್ಟಿಗೆ ಹೋರಾಟ ಮಾಡುವುದಿಲ್ಲ.
I will not fight with people in the office.
ನಾನು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡೋದಿಲ್ಲ ಅಥವಾ ಹೋರಾಟ ಮಾಡೋದಿಲ್ಲ.
I will not fight with the auto rickshaw driver who wants to charge more.
ಹೆಚ್ಚಿಗೆ ಹಣವನ್ನು ಸುಲಿದುಕೊಳ್ಳುವಂತಹ ಆಟೋ ವಾಹನ ಚಾಲಕರೊಟ್ಟಿಗೆ ನಾನು ಹೋರಾಟ ಮಾಡುವುದಿಲ್ಲ.
I will not fight with the porter in the railway station. Who argues with me?
ನನ್ನೊಟ್ಟಿಗೆ ವಾಗ್ವಾದ ಮಾಡುವಂತ ರೈಲ್ವೆ ಸ್ಟೇಷನ್ ಅಲ್ಲಿನ ಪೋರ್ಟರ್ ಅವರೊಟ್ಟಿಗೂ ಕೂಡ ನಾನು ಜಗಳ ಮಾಡೋದಿಲ್ಲ.
Or anybody in the world, I will not fight.
ಈ ಲೋಕದಲ್ಲಿ ಯಾರೊಟ್ಟಿಗೂ ಕೂಡ ನಾನು ಹೋರಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ.
I will not raise my voice and yell at someone.
ನಾನು ಇನ್ನೊಬ್ಬರನ್ನ ಎಳೆದಾಡಿ ಅವರ ಮೇಲೆ ಜೋರು ಧ್ವನಿ ಮಾಡುವುದಿಲ್ಲ.
The Lord said, if you do that, you won't have power against Satan.
ಕರ್ತರು ಹೇಳೋದೇನಪ್ಪಾ ಅಂದ್ರೆ, ನೀನು ಇವನ್ನೆಲ್ಲ ಮಾಡ್ತೀನಿ ಅಂದ್ರೆ ನಿನಗೆ ಸೈತಾನನ ಎದುರುಗಡೆ ಬಲ ಸಿಗೋಲ್ಲ.
So please remember that throughout this year.
ಹಾಗಾಗಿ ದಯಮಾಡಿ ಈ ಇಡೀ ವರ್ಷ ಇದನ್ನ ನೆನಪಿಡ್ರಿ ನೀವು.
Every time you fight with a human being, you're saying, Lord, I don't want power against Satan. I want to settle scores with this guy.
ನೀವು ಪ್ರತಿ ಬಾರಿ ಮನುಷ್ಯರೊಟ್ಟಿಗೆ ಜಗಳ ಮಾಡುವಾಗ ಅದೇನ್ ತೋರಿಸುತ್ತಪ್ಪಾ ಅಂದ್ರೆ, ಕರ್ತರೆ ನನಗೆ ಸೈತಾನನ ಎದುರುಗಡೆ ಬಲ ಬೇಕಾಗಿಲ್ಲ, ಈ ಮನುಷ್ಯನ ಎದುರುಗಡೆ ಗೆಲ್ಬೇಕು ನೀವು ಅಂತ.
I want to settle scores with my wife, my husband, my relatives. The Lord says, okay, go ahead.
ನನ್ನ ಹೆಂಡತಿ ಗಂಡ ಸಂಬಂಧಿಕರೊಟ್ಟಿಗೆ ನಾನು ಜಯ ಸಾಧಿಸಬೇಕು ಅಂತ ಹೇಳ್ತೀರಿ. ಆಗ ಕರ್ತರೆ ಹೇಳ್ತಾರೆ, ಆಯ್ತಾ ಹೋಗು ಹಾಗಾದ್ರೆ ಅಂತ.
Satan will overpower you.
ಆಗ ಸೈತಾನನು ನಿಮ್ಮ ಮೇಲೆ ಬಲ ಸಾಧಿಸ್ತಾನೆ.
I really believe that Satan overpowers many believers, many of you sitting here in the past.
ಸೈತಾನನು ಹಿಂದಿನ ಕಾಲದಲ್ಲಿ ಅನೇಕ ವಿಶ್ವಾಸಿಗಳಲ್ಲಿ ಇಲ್ಲಿ ಕೂತಿರುವಂತಹ ವಿಶ್ವಾಸಿಗಳ ಮೇಲೂ ಕೂಡ ತನ್ನ ಬಲವನ್ನ ಸಾಧಿಸಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ.
Because you have not obeyed Ephesians 6:12.
ಯಾಕಂದರೆ ನೀವು ಎಫೆಸ 6:12 ವಚನವನ್ನ ನೀವು ನಂಬದೇ ಇರುವ ಕಾರಣ.
ವಿ ಡೂ ನಾಟ್ ಫೈಟ್ ಅಗೇನ್ಸ್ಟ್ ಹ್ಯೂಮನ್ ಬೀಯಿಂಗ್ಸ್.
ನಾವು ಮನುಷ್ಯರೊಟ್ಟಿಗೆ ವಿರೋಧವಾಗಿ ಹೋರಾಟ ಮಾಡುವುದಿಲ್ಲ ಅಥವಾ ಜಗಳ ಮಾಡುವುದಿಲ್ಲ ಎಂಬುದಾಗಿ.
ಐ ಫಾಲೋ ದಟ್ ವರ್ಸ್ ಫಾರ್ ನಂಬರ್ ಆಫ್ ಇಯರ್ಸ್ ಅಂಡ್ ಐ ಟೆಲ್ ಯು ಇಟ್ ಗಿವ್ಸ್ ಮೀ ಗುಡ್ ಸ್ಲೀಪ್ ಅಟ್ ನೈಟ್.
ಅನೇಕ ವರ್ಷಗಳ ಕಾಲ ಈ ವಚನವನ್ನು ನಾನು ಹಿಂಬಾಲಿಸಿದ್ದೀನಿ, ಅಂದರೆ ನಡ್ಕೊಂಡಿದ್ದೀನಿ. ನಿಮಗೆ ಗೊತ್ತಾ ಅದರಿಂದ ಏನಾಯ್ತು ಅಂತ? ರಾತ್ರಿ ನನಗೆ ಒಳ್ಳೆ ನಿದ್ದೆ ಬಂದಿದೆ.
ಐ ಡೋಂಟ್ ಲೈ ಡೌನ್ ಟಾಸಿಂಗ್ ಇನ್ ಮೈ ಬೆಡ್ ವಂಡರಿಂಗ್ ವಾಟ್ ಶಲ್ ಐ ಟೆಲ್ ದಿಸ್ ಗೈ ನೌ.
ನಾನು ಹಾಸಿಗೆಯಲ್ಲಿ ಹೊರಳಾಡೋದಿಲ್ಲ, ಈ ವ್ಯಕ್ತಿಗೆ ನಾನು ಏನ್ ಹೇಳಬೇಕಪ್ಪ ಅಂತ.
ದಿಸ್ ಚಾಪ್ ಕಮ್ಸ್ ಟು ಮೀ ಟುಮಾರೋ, ವಾಟ್ ಆಮ್ ಐ ಗೋಯಿಂಗ್ ಟು ಟೆಲ್ ಹಿಮ್?
ಈ ವ್ಯಕ್ತಿ ನನ್ನ ಎದುರುಗಡೆ ಬಂದ್ರೆ ನಾನು ಏನ್ ಹೇಳಬೇಕು ಅವನಿಗೆ ಅಂತ ಯೋಚನೆ ಮಾಡೋದಿಲ್ಲ ನಾನು.
ಐ ಹ್ಯಾವ್ ನಥಿಂಗ್ ಟು ಟೆಲ್ ಹಿಮ್.
ನನಗೆ ಏನೂ ಇಲ್ಲ ಆತನಿಗೆ ಹೇಳಲು.
ಐ ಸೇ ಐ ಹ್ಯಾವ್ ನಥಿಂಗ್ ಟು ಸೇ. ಇಫ್ ಹಿ ಕಮ್ಸ್ ಟು ಮೀ ಐ ಸೇ ಐ ಹ್ಯಾವ್ ನಥಿಂಗ್ ಟು ಸೇ.
ನನಗೆ ಏನೂ ಇಲ್ಲ ಹೇಳಲು, ನೀನು ಬಂದರೂ ಕೂಡ ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು ಅಂತ ನಾನು ಹೇಳುವನಾಗಿರುತ್ತೇನೆ.
ಐ ಸೆಡ್ ದಟ್ ಟು ಮೆನಿ ಪೀಪಲ್.
ನಾನು ಅನೇಕ ಜನರಿಗೆ ಈ ರೀತಿಯಾಗಿ ಹೇಳಿದ್ದೇನೆ.
ಐ ಆಮ್ ಸಾರಿ, ಐ ಹ್ಯಾವ್ ಗಾಟ್ ನಥಿಂಗ್ ಟು ಸೇ. ಯು ಕ್ಯಾನ್ ಕೀಪ್ ಆನ್ ಸೇಯಿಂಗ್ ಐ ಹ್ಯಾವ್ ಗಾಟ್ ನಥಿಂಗ್ ಟು ಸೇ.
ಕ್ಷಮಿಸು, ನನ್ನ ಹತ್ರ ಏನು ಉಳಿದಿಲ್ಲ ಹೇಳಲು, ನೀನೇನ್ ಬೇಕಾದ್ರೂ ಹೇಳ್ಕೋ, ನನ್ನ ಹತ್ರ ಏನಿಲ್ಲ ಅಂತ.
ಅಂಡ್ ಐ ವಿಲ್ ಟೆಲ್ ಯು, ಇನ್ ಎವ್ರಿ ಸಿಂಗಲ್ ಕೇಸ್ ದ ಲಾರ್ಡ್ ಕೀಪ್ಸ್ ಹಿಸ್ ವರ್ಡ್.
ನಾನು ಹೇಳ್ತೇನೆ, ಪ್ರತಿಯೊಂದು ಪ್ರಕರಣದಲ್ಲಿ ಕರ್ತನು ತನ್ನ ಮಾತನ್ನ ಉಳಿಸಿಕೊಂಡಿದ್ದಾನೆ.
ಯು ಶಾಲ್ ನಾಟ್ ನೀಡ್ ಟು ಫೈಟ್ The Lord will fight for you.
ನೀನು ಹೋರಾಡ ಅವಶ್ಯಕತೆ ಇಲ್ಲ, ಕರ್ತನು ನಿನಗಾಗಿ ಯುದ್ಧ ಮಾಡುತ್ತಾನೆ ಅಥವಾ ಹೋರಾಡುತ್ತಾನೆ.
Why not experience this in this coming year?
ಈ ಬರುವಂತ ವರ್ಷದಲ್ಲಿ ಯಾಕೆ ಇದರ ಅನುಭವವನ್ನು ನೀವು ಪಡೆದುಕೊಳ್ಳಬಾರದು?
It's one thing to read it in scripture. It's quite another thing to experience it in life.
ಒಂದು ಸಂಗತಿ ಸತ್ಯವೇದದಲ್ಲಿ ವಚನ ಓದೋದಾದ್ರೆ, ಮತ್ತೊಂದು ಸಂಗತಿ ವಚನವನ್ನ ನಮ್ಮ ಜೀವಿತದಲ್ಲಿ ಅನುಭವಿಸುವುದಾಗಿದೆ.
So you know what they did the next day when the enemy came and they went out to battle.
ನಿಮಗೆ ಗೊತ್ತಾ ಮುಂದಿನ ದಿನ ಏನಾಯ್ತು ಅಲ್ಲಿ ಅಂತ? ವೈರಿಗಳು ಆ ಒಂದು ಹೋರಾಡಲು ಬಂದಾಗ ಆತನ ಎದುರುಗಡೆ,
you know, today they go with guns and all those days they went with bows and arrows.
ನಿಮಗೆ ಗೊತ್ತಾ ಇವತ್ತು ಯುದ್ಧ ಮಾಡಬೇಕಂದ್ರೆ ಗನ್ನುಗಳನ್ನು ಹಿಡ್ಕೊಂಡು ಹೋಗ್ತಾರೆ, ಅವಾಗ ಬಿಲ್ಲು ಬಾಣ ಹಿಡ್ಕೊಂಡು ಹೋಗ್ತಾ ಇದ್ರು.
That's how Israel went to battle.
ಅದೇ ರೀತಿ ಇಸ್ರೇಲರು ಆ ಒಂದು ಯುದ್ಧಕ್ಕೆ ಹೋದ್ರು.
But Jehoshaphat said, all these people, bows and arrows, go back, we don't want you.
ಆದರೆ ಯೆಹೋಷಾಫಾಟನು ಈ ಬಿಲ್ಲು ಬಾಣ ತರುವಂತವರನ್ನ ನೋಡಿ ಈ ರೀತಿ ಹೇಳಿದನು, ಪರವಾಗಿಲ್ಲ ಹಿಂದಕ್ಕೆ ಹೋಗ್ರಿ, ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ.
ಇನ್ ಫ್ರಂಟ್ ಹಿ ಅಪಾಯಿಂಟೆಡ್ ವರ್ಸ್ 21 ದೋಸ್ ಹೂ ವುಡ್ ಸಿಂಗ್ ಅಂಡ್ ಪ್ರೇಸ್ ದ ಲಾರ್ಡ್.
21ನೇ ವಚನದಲ್ಲಿ ಆತನು ಯಾರನ್ನ ನೇಮಿಸುತ್ತಾನಪ್ಪ ಅಂದ್ರೆ ಹಾಡನ್ನ ಹೇಳುವಂತವರನ್ನ ಮತ್ತೆ ಸ್ತುತಿಸುವಂತವರನ್ನ, ಅಂದ್ರೆ ಸ್ತೋತ್ರ ಮಾಡುವಂತವರನ್ನ.
ಇಮ್ಯಾಜಿನ್ಸ್ ಪುಟಿಂಗ್ ದ ಕ್ವೈರ್ in front of the army.
Kalpiskolri sainyada mundugade haadanna nadesuvantavaranna haakuvantaddu.
No weapons, they're just going to praise the Lord. The whole lot of people in the enemy was wondering, what type of army is this? Everybody raising their hands and praising the Lord and coming to fight, no bows and arrows.
Yavude astra illa, devaranna stotra maadkondu avaru bartta iddru ashte alli janagalu. Vaidigalige aashcharya aitalli, yenidu ivratra billu baana illa, astra illa, ellaru kaiyanna ettibittu devarige stotra maadkon bartta idare, entaha sainya idu anta.
What did the Lord do? As soon as verse 22, it's a beautiful chapter, 2nd Chronicles 20. Read it sometime leisurely at home.
22nd vachana avaru haaduvudakku stutisuvudakku prarambhisidagale. ಎರಡು ಪೂರ್ವಕಾಲ ವೃತ್ತಾಂತರ 20ನೇ ಅಧ್ಯಾಯ ಸುಂದರವಾದಂತಹ ಅಧ್ಯಾಯವಾಗಿದೆ, ಮನೆಯಲ್ಲಿ ಕೂತಾಗ ಓದ್ರಿ.
As soon as they began singing and praising, the Lord defeated all those enemies.
ಅವರು ಹಾಡುವುದಕ್ಕೂ ಸ್ತುತಿಸುವುದಕ್ಕೂ ಆರಂಭಿಸಿದಾಗಲೇ ಕರ್ತನು ಎಲ್ಲಾ ವಿರೋಧಿಗಳನ್ನ ಹೊಡೆದು ಹಾಕಿದನು ಅಂತ.
Verse 2, the great multitude. Verse 22, the Lord defeated all of them.
ಎರಡನೇ ವಚನ ಮಹಾಗುಂಪು, 22ನೇ ವಚನ ಕರ್ತರು ಎಲ್ಲರನ್ನ ಸೋಲಿಸಿದನು.
And when Judah came to look at the wilderness, all of them were lying on the ground dead, not even one had escaped.
ಯಹೂದದವರು ಅರಣ್ಯದಲ್ಲಿರುವ ಗೋಪುರ ಸ್ಥಳಕ್ಕೆ ಬಂದು ಅವರು ಜನರ ಗುಂಪನ್ನು ದೃಷ್ಟಿಸಿದಾಗ ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳದ ಹಾಗೆ ಎಲ್ಲರೂ ನೆಲದ ಮೇಲೆ ಹೆಣವಾಗಿ ಬಿದ್ದಿದ್ದರು.
Meaning, not even one problem remained unsolved.
ಅದರ ಅರ್ಥ ಏನಪ್ಪಾ ಅಂದ್ರೆ, ಯಾವುದೇ ಸಮಸ್ಯೆಯೂ ಕೂಡ ಪರಿಹಾರವಿಲ್ಲದೆ ಉಳಿದುಕೊಂಡಿರಲೇ ಇಲ್ಲ ಅಂತ.
Would you like to have that testimony on December 31st this year?
ಈ ಒಂದು ವರ್ಷದ ಡಿಸೆಂಬರ್ 31ನೇ ತಾರೀಕು ಈ ರೀತಿಯ ಸಾಕ್ಷಿಯನ್ನ ಹೊಂದಲು ನೀವು ಬಯಸುತ್ತೀರಾ?
That not one problem remained unsolved. I want that.
ಒಂದೇ ಒಂದು ಸಮಸ್ಯೆಯು ಪರಿಹಾರ ಸಿಗದೆ ಹಾಗೆ ಉಳಿದುಕೊಂಡಿಲ್ಲ ಅಂತ, ನನಗದ ಬೇಕಾಗಿದೆ.
I'm not expecting a year without problems.
ನಾನು ಈ ಒಂದು ವರ್ಷವನ್ನ ಸಮಸ್ಯೆಯೇ ಇಲ್ಲದ ವರ್ಷವಾಗಿ ನಿರೀಕ್ಷಿಸುತ್ತಿಲ್ಲ. ಇಲ್ಲ, ಈ ಲೋಕದಲ್ಲಿ ನಾವು ಇರುವಷ್ಟು ದಿನ ನಮಗೆ ಸಮಸ್ಯೆ ಅನ್ನುವಂಥದ್ದು ಎದುರಾಗುತ್ತಲೇ ಇರುತ್ತದೆ.
The early Christians face much more. In China today, they are persecuted, they have to hide and have their meetings secretly and they get captured and put into prison.
ಪ್ರಾರಂಭಿಕ ಕ್ರೈಸ್ತರು ಇದಕ್ಕಿಂತ ಹೆಚ್ಚಾಗಿ ಎದುರಿಸಿದರು. ಇಂದು ಚೀನಾದಲ್ಲಿ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ, ರಹಸ್ಯವಾಗಿ ಕೂಟಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದು ವೇಳೆ ಸಿಗಾಕೊಂಡ್ರೆ ಸೆರೆಮನೆಗೆ ಒಯ್ಯಲ್ಪಡ್ತಾರೆ, ಹಿಂಸೆಗೆ ಒಳಗಾಗ್ತಾರೆ. ಈ ರೀತಿಯೆಲ್ಲ ಅನುಭವ ಇದೆ ಅಲ್ಲಿ.
They are tortured. So many Christians are tortured in the first 2-3 centuries. It was really bad.
ಮೊದಲ 2-3 ಶತಮಾನದ ಕ್ರೈಸ್ತರು ಬಹಳಷ್ಟು ಹಿಂಸೆಯನ್ನು ಅನುಭವಿಸಿದ್ದಾರೆ, ಬಹಳ ಕೆಟ್ಟದಾಗಿತ್ತು ಆಗ.
It is so comfortable, but I don't know, sometimes may like that may come in India.
ಇವತ್ತು ನಮಗೆ ಬಹಳ ಅನುಕೂಲಕರವಾಗಿದೆ, ಭಾರತದಲ್ಲಿ ಒಂದು ವೇಳೆ ಆ ರೀತಿಯ ಸನ್ನಿವೇಶ ಬರಬಹುದು.
In North India, there are many Christians who are persecuted even today. Churches that are burned, pastors who are killed.
ಉತ್ತರ ಭಾರತದಲ್ಲಿ ಇಂದು ಕೂಡ ಅನೇಕ ಕ್ರೈಸ್ತರು ಹಿಂಸೆಗೆ ಒಳಗಾಗ್ತಾ ಇದ್ದಾರೆ, ಸಭೆಗಳು ಸುಟ್ಟು ಹಾಕಲ್ಪಡ್ತಾ ಇವೆ, ಪಾಸ್ಟರ್ಗಳು ಕೊಲ್ಲಲ್ಪಡ್ತಾ ಇದ್ದಾರೆ.
Yeah, it hasn't come down to the south as yet.
ಇನ್ನೂ ಕೂಡ ದಕ್ಷಿಣ ಭಾರತಕ್ಕೆ ಹೆಚ್ಚಾಗಿ ಬಂದಿಲ್ಲ.
But it doesn't matter when you think of the first 3 centuries.
ಆದರೆ ಇದು ಮುಖ್ಯ ವಿಷಯನೇ ಅಲ್ಲ. ಮೊದಲ 2-3 ಶತಮಾನವನ್ನ ನಾವು ನೆನೆಸೋದಾದ್ರೆ,
what tremendous boldness they had.
ಎಂತಹ ಅದ್ಭುತವಾದಂತಹ ದೃಢತೆ ಅಥವಾ ಧೈರ್ಯ ಅವರಲ್ಲಿತ್ತು.
God gave them that boldness through the power of the Holy Spirit.
ದೇವರು ಪವಿತ್ರಾತ್ಮನ ಬಲದ ಮುಖಾಂತರ ಅವರಿಗೆ ದೃಢತೆಯನ್ನು ಅಥವಾ ಧೈರ್ಯವನ್ನು ಕೊಟ್ಟರು.
That is why I have often said, dear brothers and sisters, seek to be filled with the Holy Spirit every day.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದಕ್ಕಾಗಿ ನಾನು ನಿಮಗೆ ಒತ್ತಾಯಪಡಿಸುತ್ತೇನೆ, ಪ್ರತಿನಿತ್ಯ ಪವಿತ್ರಾತ್ಮನ ಬಲಕ್ಕಾಗಿ ಹಾತೊರೆಯಿರಿ.
Seek for a mighty anointing of the Holy Spirit. Your own strength is not enough.
ನಿಮ್ಮ ಸ್ವಂತ ಶಕ್ತಿ ಸಾಕಾಗುವುದಿಲ್ಲ, ಪವಿತ್ರಾತ್ಮನ ಅದ್ಭುತ ಅಭಿಷೇಕಕ್ಕಾಗಿ ಕೇಳಿಕೊಳ್ಳಿರಿ ಮತ್ತು ಹುಡುಕಿರಿ.
We want the power of the Holy Spirit to live the Christian life, not to preach.
ನಮಗೆ ಪವಿತ್ರಾತ್ಮನ ಬಲ ಬೇಕು ಈ ಒಂದು ಕ್ರೈಸ್ತ ಜೀವಿತವನ್ನು ಜೀವಿಸಲು, ಪ್ರಸಂಗ ಮಾಡಲು ಅಲ್ಲ.
Most of you are not called to preach. 99.9% of you are not called to preach.
ನಿಮ್ಮಲ್ಲಿ ಶೇಕಡಾ 99.99 ಮಂದಿ ಪ್ರಸಂಗ ಮಾಡಲು ಕರೆಯಲ್ಪಟ್ಟಿಲ್ಲ.
But of course you need the anointing of the Holy Spirit to preach.
ನಿಮಗೆ ಪ್ರಸಂಗ ಮಾಡಬೇಕಂದ್ರೆ ಪವಿತ್ರಾತ್ಮನ ಅಭಿಷೇಕ ಬೇಕೇ ಬೇಕು.
But other than that, you need the power of the Holy Spirit just to live the Christian life.
ಆದರೆ ನಿಮಗೆ ಪವಿತ್ರಾತ್ಮನ ಬಲ ಬೇಕು ಏನಕ್ಕಾಗಿ ಅಂದ್ರೆ ಈ ಒಂದು ಕ್ರೈಸ್ತ ಜೀವಿತವನ್ನ ಜೀವಿಸಲು.
Be filled with the Spirit is not just for preachers.
ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಯು ಕೇವಲ ಪ್ರಸಂಗಿಗಳಿಗೆ ಅಥವಾ ಬೋಧಕರಿಗೆ ಮಾತ್ರ ಇಲ್ಲ.
In fact, the word be filled with the Spirit in Ephesians 5:18 is followed by wives, submit to your husbands. Husbands, love your wives.
ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ ಎಂದು ಎಫೆಸ 5:18 ಹೇಳಿರುವ ಪ್ರಕಾರ ಅದು ಯಾರಿಗೆಲ್ಲ ಅನ್ವಯಿಸತಪ್ಪ ಅಂದ್ರೆ, ಹೆಂಡತಿಯರೇ ಗಂಡನಿಗೆ ವಿಧೇಯರಾಗಿರ್ರಿ, ಗಂಡಂದಿರೇ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರಿ ಇವುಗಳಿಗೆ.
How? Be filled with the Holy Spirit.
ಹೇಗೆ ಸಾಧ್ಯ ಅದು? ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರ್ರಿ.
It's not referring to preaching at all.
ಇದು ಪ್ರಸಂಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೇ ಇಲ್ಲ.
Bring up your children in the fear of the Lord. Those are the things mentioned after being filled with the Spirit in Ephesians chapter 5 and chapter 6.
ನಿಮ್ಮ ಮಕ್ಕಳನ್ನು ಕರ್ತನ ಭಯದಲ್ಲಿ ಬೆಳೆಸಿರಿ, ಇವೆಲ್ಲ ಸಂಗತಿಗಳು ನಮ್ಮದಾಗಿರುವಂತದ್ದು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಿ ಎಂದು ಹೇಳಿದ ನಂತರ Ephesians 6:5.
So it's normal daily life for which you need to be filled with the Holy Spirit.
ಪ್ರತಿನಿತ್ಯ ಸ್ವಾಭಾವಿಕ ಜೀವಿತವನ್ನ ನಾವು ಜೀವಿಸಲು ಕೂಡ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿರಬೇಕು.
I want to ask you, for your normal daily life at home and in the office, are you seeking God? Be filled with the Holy Spirit. If not, start today.
ನಾನ್ ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಮತ್ತು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಪವಿತ್ರಾತ್ಮನ ತುಂಬಿಸಲ್ಪಡುವಿಕೆಗಾಗಿ ದೇವರನ್ನ ಹುಡುಕ್ತಾ ಇದ್ದೀರಾ? ಇಲ್ಲ ಅಂದ್ರೆ ಇವತ್ತಿಂದ ಪ್ರಾರಂಭಿಸಿರಿ.
When you get up in the morning, say, Heavenly Father, I love you. Thank you for your love for me.
ಬೆಳಗ್ಗೆ ಎದ್ದಾಗ ಈ ರೀತಿ ಹೇಳ್ರಿ, ಪರಲೋಕದ ತಂದೆಯೇ, ನಾನು ನಿಮ್ಮನ್ನ ಪ್ರೀತಿಸ್ತೇನೆ, ನನ್ನನ್ನ ನೀವು ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ.
I want to be filled with the Holy Spirit today.
ನಾನು ಇವತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಡಬೇಕು ಎಂಬುದಾಗಿ ಹೇಳ್ರಿ.
I'm not looking for an experience. I want the power to overcome sin.
ನಾನು ಅನುಭವವನ್ನ ಹುಡುಕ್ತಾ ಇಲ್ಲ, ಪಾಪವನ್ನ ಜಯಿಸಲು ಬಲವನ್ನ ಹುಡುಕ್ತಾ ಇದ್ದೀನಿ ಎಂಬುದಾಗಿ ದೇವರು ಹೇಳ್ರಿ.
The power to control my tongue.
ನನ್ನ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಬಲವು ನನಗೆ ಬೇಕಾಗಿದೆ ಎಂಬುದಾಗಿ ದೇವರಲ್ಲಿ ಹೇಳ್ರಿ.
James chapter 3 says nobody can control the tongue. So many animals have been tamed.
ಯಾಕೋಬ 3 ಈ ರೀತಿ ಹೇಳಲ್ಪಟ್ಟಿದೆ, ಅನೇಕ ಪ್ರಾಣಿಗಳನ್ನ ಬೇಕಾದ್ರೆ ಕಟ್ಟಿ ಹಾಕಬಹುದು, ಯಾರು ಕೂಡ ತಮ್ಮ ನಾಲಿಗೆಯನ್ನ ಕಟ್ಟಿ ಹಾಕಲಾಗಲ್ಲ ಅಂತ.
You go to the circus and zoo and you see elephants and lions tamed, but the tongue has not been tamed by most people.
ಸರ್ಕಸ್ ಮತ್ತು ಝೂಗಳಿಗೆ ಹೋದಾಗ ನೀವು ಪ್ರಾಣಿಗಳನ್ನ ತಮಗೆ ಬೇಕಾದ ಹಾಗೆ ಆಟಾಡಿಸಿಕೊಳ್ಳುವುದನ್ನ ನೋಡಬಹುದು, ಆದರೆ ಅನೇಕ ಜನರು ತಮ್ಮ ನಾಲಿಗೆನ ಹತೋಟಿಯಲ್ಲಿಡೋಲ್ಲ.
Which is stronger, that lion or your tongue?
ಯಾವುದು ಬಲಶಾಲಿ, ಸಿಂಹನ ಅಥವಾ ನಿಮ್ಮ ನಾಲಿಗೆನ?
Our tongue not been tamed. That's James chapter 3, by the way. We need the power of the Holy Spirit.
ನಮ್ಮ ನಾಲಿಗೆಯು ಹತೋಟಿಯಲ್ಲಿ ಇಡಲ್ಪಟ್ಟಿಲ್ಲ, ಅದು ಯಾಕೋಬ 3 ಹೇಳಲ್ಪಟ್ಟಿದೆ. ಅದಕ್ಕೆ ಪವಿತ್ರಾತ್ಮನ ಬಲದ ಅವಶ್ಯಕತೆ ಇದೆ.
And I believe that is the reason why on the first day when they were filled with the Holy Spirit, they began to speak in a language they had never learned, called speaking in unknown tongues.
ಅದಕ್ಕಾಗಿ ನಾನು ನಂಬುತ್ತೇನೆ, ಅವರು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಮೊದಲ ದಿನ ತಮಗೆ ಕಲಿಯಲು ಅಸಾಧ್ಯವಾಗಿರುವಂತಹ ಭಾಷೆಯನ್ನ ನುಡಿದರು, ಅಂದ್ರೆ ಅನ್ಯ ಭಾಷೆಯನ್ನ ನುಡಿದರು.
That means the Holy Spirit controlled their tongue.
ಅದರ ಅರ್ಥ ಪವಿತ್ರಾತ್ಮನು ಅವರ ನಾಲಿಗೆಯನ್ನ ನಿಯಂತ್ರಣದಲ್ಲಿಟ್ಟನು.
And gave them words to speak. It was not like somebody manipulating and controlling from outside. He gave them the ability to speak.
ಅವರಿಗೆ ಮಾತನಾಡುವಂತ ಮಾತನ್ನ ಪವಿತ್ರಾತ್ಮನು ಕೊಟ್ಟನು, ಅದರ ಅರ್ಥ ಯಾರೋ ಹೊರಗಡೆಯಿಂದ ಅವರನ್ನ ಮಾತನಾಡಲು ನಿಯಂತ್ರಿಸುತ್ತಿದ್ದರು ಎಂಬುದಾಗಿ ಅಲ್ಲ. ಪವಿತ್ರಾತ್ಮನು ಅವರಿಗೆ ಮಾತನಾಡುವಂತ ಸಾಮರ್ಥ್ಯವನ್ನ ದಯಪಾಲಿಸಿದನು.
I believe God gives me the ability to speak right now God's words.
ನಾನು ನಂಬುತ್ತೇನೆ ದೇವರ ವಾಕ್ಯವನ್ನ ಮಾತನಾಡಲು ಸಾಮರ್ಥ್ಯವನ್ನ ಪವಿತ್ರಾತ್ಮನೇ ಕೊಟ್ಟಿದ್ದಾನೆ ಎಂಬುದಾಗಿ.
But he gave them the ability to speak in an unknown language.
ಆದರೆ ಪವಿತ್ರಾತ್ಮನು ಅವರಿಗೆ ಸಾಮರ್ಥ್ಯವನ್ನ ಕೊಟ್ಟನು ಅರಿಯದೇ ಇರುವಂತ ಭಾಷೆಯನ್ನು ಮಾತನಾಡಲು.
And then so the tongue was important. At the same time a tongue of fire appeared on top of all of their heads, 120.
ಅದೇ ರೀತಿ ನಾಲಿಗೆಯು ಪ್ರಮುಖವಾದದ್ದಾಗಿದೆ. ಅದೇ ಸಮಯದಲ್ಲಿ ಬೆಂಕಿಯ ನಾಲಿಗೆಯು ಅಲ್ಲಿದ್ದಂತ 120 ಮಂದಿಯ ತಲೆಯ ಮೇಲೆ ಬಂದು ಕೂತುಕೊಂಡಿತು.
What is the message in that? They're speaking in unknown tongues and a tongue of fire on top.
ಅವರು ಅನ್ಯ ಭಾಷೆ ಮಾತನಾಡ್ತಾ ಇದ್ದಾರೆ, ಅವರ ಮೇಲೆ ಬೆಂಕಿಯ ನಾಲಿಗೆ ಬಂದು ಕೂತ್ಕೊಂಡಿದೆ. ಏನು ಇದರ ಸಂದೇಶ ಹಾಗಾದ್ರೆ?
God was saying in the Old Testament he used many instruments.
ದೇವರಲ್ಲಿ ಏನಂತ ಹೇಳ್ತಾ ಇದಾರಪ್ಪ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಅನೇಕ ಸಲಕರಣೆಗಳನ್ನ ಉಪಯೋಗಿಸಿದರು.
But in the new covenant it is the tongue that God is going to use more than any other part of the human body.
ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಾಲಿಗೆಯನ್ನ ಮನುಷ್ಯನ ಯಾವುದೇ ಅಂಗಗಳಿಗಿಂತ ಹೆಚ್ಚಾಗಿ ಉಪಯೋಗಿಸುತ್ತಾರೆ.
That was the message on the day of Pentecost.
ಪಂಚಶತಮ ದಿನದಂದು ಸಂದೇಶ ಅದೇ ಆಗಿದೆ.
And that's why the devil wants to control your tongue.
ಅದಕ್ಕಾಗಿ ದೆವ್ವವು ಅಂದ್ರೆ ಸೈತಾನನು ನಿಮ್ಮ ನಾಲಿಗೆಯನ್ನ ನಿಯಂತ್ರಣದಲ್ಲಿಡಲು ಪ್ರಯತ್ನಿಸುತ್ತಾನೆ.
It's like in the old days they would neutralize the weapons of the enemy.
ಅದು ಯಾವ ತರಪ್ಪ ಅಂದ್ರೆ, ಹಿಂದಿನ ಕಾಲದಲ್ಲಿ ವೈರಿಯ ಅಸ್ತ್ರಗಳನ್ನ ಒಂದ್ ರೀತಿ ತಣ್ಣಗೆ ಮಾಡುವ ರೀತಿಯಲ್ಲಿ.
It says the Philistines when they fought against Israel they would get rid of all these people who could sharpen the spears and the swords.
ಫಿಲಿಸ್ತೀಯರು ಇಸ್ರಾಯೇಲರ ವಿರುದ್ಧ ಯುದ್ಧಕ್ಕೆ ಹೊರಟು ಬಂದಾಗ ಅವರು ಆಯುಧಗಳನ್ನ ಹದಗೊಳಿಸುವ ಕಮ್ಮಾರರು ಇಸ್ರಾಯೇಲರಿಗೆ ಸಿಗದಂತೆ ಅವರನ್ನ ಹೊಡೆದೋಡಿಸಿದರು.
Israel was left with nobody to sharpen their spears and swords. That is a very strategic act that the Philistines did.
ಅವರನ್ನು ಇಲ್ಲದಂತೆ ಮಾಡಿದ್ದರಿಂದ ಅವರ ಆಯುಧಗಳನ್ನು ಹರಿತಗೊಳಿಸುವವರು ಇರಲಿಲ್ಲ. ಇದು ಫಿಲಿಸ್ತೀಯರ ಚತುರ ಕಾರ್ಯತಂತ್ರವಾಗಿತ್ತು.
That's what the devil does. Neutralize these people's tongues so that their tongues can never be used for God.
ಅದನ್ನು ಸೈತಾನನು ಮಾಡುವಂತದ್ದು, ಜನರ ನಾಲಿಗೆಗಳನ್ನು ತಟಸ್ಥ ಮಾಡುವಂತದ್ದು. ಇದರಿಂದಾಗಿ ಅವರ ನಾಲಿಗೆಗಳು ದೇವರಿಗೆ ಉಪಯೋಗವಾಗಬಾರದು ಎನ್ನುವುದು ಆತನ ಉದ್ದೇಶ.
Make them tell lies.
ಅವರನ್ನು ಸುಳ್ಳು ಹೇಳುವಂತೆ ಮಾಡುವಂತದ್ದು.
Make them fight with their wives and husbands and everybody in the office. Make them yell at people.
ಹೆಂಡತಿಯೊಟ್ಟಿಗೆ, ಗಂಡನೊಟ್ಟಿಗೆ ಮತ್ತು ಕೆಲಸ ಮಾಡುವ ಸ್ಥಳದಲ್ಲಿ ಜನರೊಟ್ಟಿಗೆ ಜಗಳ ಮಾಡಿಸುವಂತದ್ದು, ಅವರ ಮೇಲೆ ಎರಗುವಂತದ್ದು.
And their tongue will never be used by God and that is the main instrument God wants to use.
ಅವರ ನಾಲಿಗೆಗಳು ಎಂದಿಗೂ ದೇವರಿಂದ ಉಪಯೋಗಿಸಲ್ಪಡುವುದಿಲ್ಲ. ಇದನ್ನೇ ಮುಖ್ಯ ಅಸ್ತ್ರವನ್ನಾಗಿ ದೇವರು ಉಪಯೋಗಿಸಬೇಕು ಅಂತ ಬಯಸುತ್ತಾರೆ.
That's the message on the day of Pentecost. Tongue of fire, speaking in tongues.
ಪಂಚಶತಮ ದಿನದಂದು ಸಂದೇಶ ಇದೇ ಆಗಿದೆ, ಬೆಂಕಿಯ ನಾಲಿಗೆ, ಅನ್ಯ ಭಾಷೆ.
Not the hand or the ear or eye, all that is useful, but the tongue.
ಕೈ, ಕಾಲು, ಕಣ್ಣು ಅವ್ಯಾವೂ ಅಲ್ಲ, ಆದರೆ ನಾಲಿಗೆ.
And so we see here they use their tongues to praise the Lord and the Lord defeated their enemies.
ಇಲ್ಲಿ ನಾವು ನೋಡ್ತೇವೆ, ಅವರು ತಮ್ಮ ನಾಲಿಗೆಯನ್ನ ದೇವರಿಗೆ ಸ್ತೋತ್ರ ಮಾಡೋದ್ರಲ್ಲಿ ಉಪಯೋಗಿಸಿದ್ರು, ಅದಕ್ಕಾಗಿ ದೇವರು ವೈರಿಗಳನ್ನ ಸೋಲಿಸಿದರು ಅಂತ.
These things are written for our instruction.
ಇವೆಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಬರೆಯಲ್ಪಟ್ಟವುಗಳಾಗಿವೆ.
I also want to turn you to a verse in the book of Micah.
ಮೀಕಾದಲ್ಲಿರುವಂತ ಒಂದು ವಚನವನ್ನ ನೀವು ನೋಡಬೇಕು ಅಂತ ಇಷ್ಟಪಡ್ತೇನೆ, ಅದಕ್ಕೆ ತಿರುಗಿಸಿಕೊಳ್ಳ್ರಿ.
You know where Micah is? It's immediately Obadiah, Jonah, you know the story of Jonah. Immediately after that is Micah, before Nahum.
ಮೀಕನು ಬರೆದ ಪುಸ್ತಕ ಎಲ್ಲಿ ಬರುತ್ತೆ ಗೊತ್ತಾ ನಿಮಗೆ? ಒಬೋದ್ಯನು, ಯೋನನು ಬರೆದ ಪುಸ್ತಕದ ನಂತರದಲ್ಲಿ. ಯೋನನ ಕುರಿತಾಗಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಅದೇ ರೀತಿ ಮೀಕನು ಬರೆದ ಪುಸ್ತಕವು ನಹೂಮನು ಬರೆದ ಪುಸ್ತಕದ ಹಿಂದೆ ಬರುವಂತದ್ದಾಗಿದೆ.
ಮೈಕಾ ಚಾಪ್ಟರ್ 6.
ಮೀಕಾ 6ನೇ ಅಧ್ಯಾಯ.
Like I've often said, please read the small what are called minor prophets.
ಈ ಒಂದು ಸಣ್ಣ ಪ್ರವಾದಿಗಳ ಬಗ್ಗೆ ನೀವು ಓದ್ರಿ ಅಂತ ನಾನು ಆಗಲೇ ಹೇಳಿದ ಪ್ರಕಾರ ಮತ್ತೊಮ್ಮೆ ಹೇಳ್ತೇನೆ.
Because you'll meet them in heaven.
ಯಾಕೆಂದ್ರೆ ನೀವು ಅವರನ್ನ ಪರಲೋಕದಲ್ಲಿ ಭೇಟಿ ಆಗ್ತೀರಿ.
They'll ask you, did you read my book?
ಅವ್ರು ಕೇಳ್ತಾರೆ, ನನ್ನ ಪುಸ್ತಕವನ್ನ ನೀವು ಓದಿದ್ರಾ ಅಂತ.
You say yes brother. You say no. ನೀವು ಹೇಳ್ತೀರಿ
ಹೌದು ಸಹೋದರ ಅಂತ ಅಥವಾ ಇಲ್ಲ ಅಂತ. ಅವ್ರು ಹೇಳ್ತಾರೆ ನಾನು ಬರೆದಿದ್ದೆ ಕೇವಲ ಎರಡು ಹಾಳೆ, ನೀವು ಅದನ್ನ ಓದ್ಲಿಕ್ಕೆ ಸಮಯ ತೆಗೆದುಕೊಳ್ಳಲಾಗಲಿಲ್ವಾ ಅಂತ ಕೇಳ್ತಾರೆ.
Don't be ashamed when you meet him.
ಒಬೋದ್ಯನು ಒಂದು ಹಾಳೆ ಮಾತ್ರ ಬರೆದನು, ಆತನನ್ನ ನೀವು ಭೇಟಿಯಾಗುವಾಗ ನಾಚಿಕೆ ಪಡೆದಿರಿ.
Okay, Micah chapter 6.
ಮೀಕಾ ಆರನೇ ಅಧ್ಯಾಯ
ಎಂಟನೇ
ವಚನ.
This is one of the great verses in the Old Testament.
ಹಳೆ ಒಡಂಬಡಿಕೆಯಲ್ಲಿರುವಂತಹ ಒಂದು ದೊಡ್ಡ ಅದ್ಭುತವಾದಂತಹ ವಚನ ಇದು.
Just like 2 Chronicles 20. That verse I read in verse 12.
ಎರಡು ಪೂರ್ವಕಲ ವೃತ್ತಾಂತರ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನ ಓದಿದ್ನಲ್ಲ ಆ ತರ.
And what we read in Exodus about be still and the Lord will fight for you.
ಮತ್ತು ವಿಮೋಚನಾ ಕಾಂಡದಲ್ಲಿ ಓದ್ಕೊಂಡಿವಿ ಅಲ್ವಾ, ಸುಮ್ಮನಿರು ಕರ್ತನು ನಿನಗಾಗಿ ಯುದ್ಧ ಮಾಡ್ತಾನೆ ಅಂತ ವಚನ ಇದೆಯಲ್ಲ, ಅದೇ ರೀತಿ ಈ ವಚನವು ಕೂಡ.
And 1 Samuel, those who honor me, I'll honor. These are some great verses you must remember.
ಒಂದು ಸಮಯದಲ್ಲಿ ಇದೆಯಲ್ಲ, ನನ್ನನ್ನು ಸನ್ಮಾನಿಸುವವರನ್ನ ನಾನು ಸನ್ಮಾನಿಸುತ್ತೇನೆ ಅಂತ, ಇವೆಲ್ಲ ಅದ್ಭುತವಾದಂತಹ ವಚನಗಳು ನೀವು ನೆನಪಿಟ್ಕೋಬೇಕು.
If you can't easily find them, highlight them with some light red pencil or something.
ನೀವು ಇದನ್ನ ಆರಾಮಾಗಿ ಕಂಡುಕೊಳ್ಳಿಕ್ಕಾಗಲಿಲ್ಲ ಅಂದ್ರೆ ಅದನ್ನ ಯಾವುದಾದ್ರೂ ಬಣ್ಣದಿಂದ ಗುರುತು ಮಾಡಿ ಇಟ್ಟುಕೊಳ್ಳ್ರಿ.
So you can easily find them when you open your Bible.
ಆಗ ನೀವು ನಿಮ್ಮ ಸತ್ಯವೇದವನ್ನ ತೆರೆದಾಗ ಅದನ್ನ ಸುಲಭವಾಗಿ ಕಂಡುಹಿಡುಕೋಬಹುದು.
Especially the promises. Very, very important.
ವಿಶೇಷವಾಗಿ ವಾಗ್ದಾನಗಳು ಬಹಳ ಬಹಳ ಪ್ರಮುಖವಾದದ್ದಾಗಿದೆ.
So here's Micah 6:8, another great verse.
ಇಲ್ಲಿ ಮೀಕಾ ಆರನೇ ಅಧ್ಯಾಯ ಎಂಟನೇ ವಚನ, ಮತ್ತೊಂದು ಅದ್ಭುತವಾದಂತಹ ವಚನ.
God has told you, O man, what is good.
ಓ ಮನುಷ್ಯನೇ, ದೇವರು ನಿನಗೆ ಉತ್ತಮವಾದದ್ದನ್ನು ತಿಳಿಸಿದ್ದಾನೆ.
He has told you what's good for you.
ನಿನಗೆ ಉತ್ತಮವಾದದ್ದು ಯಾವ್ದಲ್ಲ ಅಂದ್ರೆ ಒಳ್ಳೇದ್ ಯಾವ್ದಲ್ಲ ಅದನ್ನ ತಿಳಿಸಿದ್ದಾನೆ.
What does the Lord want from you?
ದೇವರಿಗೆ ನಿಮ್ಮಿಂದ ಏನ್ ಬೇಕಾಗಿದೆ?
And this is true in the Old Testament and in the New Testament.
ಇದು ಸತ್ಯ ಕೂಡ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿಯೂ ಕೂಡ.
To do what is right, justice.
ನ್ಯಾಯವನ್ನು ಅಂದರೆ ನೀತಿಯನ್ನ ಮಾಡುವುದು.
To love kindness or mercy.
ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು.
And to walk humbly with your God.
ನಿನ್ನ ದೇವರ ಸಂಗಡ ದೀನತೆಯಿಂದ ಅಂದ್ರೆ ವಿನಯವಾಗಿ ನಡೆದುಕೊಳ್ಳುವುದು.
First of all, I want to think of these three things.
ಮೊದಲನೆಯದಾಗಿ ನಾನು ಈ ಮೂರು ಸಂಗತಿಗಳ ಕುರಿತಾಗಿ ಯೋಚಿಸುತ್ತೇನೆ.
To do justice.
ನ್ಯಾಯವನ್ನ ಮಾಡುವುದು.
To love kindness.
ದಯೆ ಅಥವಾ ಕರುಣೆಯನ್ನ ಪ್ರೀತಿ ಮಾಡುವುದು.
And to walk humbly with your God.
ನಿನ್ನ ದೇವರ ಸಂಗಡ ದೀನತೆಯಿಂದ ಅಂದ್ರೆ ವಿನಯವಾಗಿ ನಡೆದುಕೊಳ್ಳುವುದು.
You remember those three things?
ಈ ಮೂರು ಸಂಗತಿಗಳನ್ನ ನೆನಪಿಡ್ತೀರಾ ನೀವು?
Micah 6 verse 8.
ಮೀಕಾ ಆರನೇ ಅಧ್ಯಾಯ ಎಂಟನೇ ವಚನ.
He has told you, O mortal human being.
ಆತನು ನಿನಗೆ ಹೇಳಿದ್ದಾನೆ, ಓ ಮಾರಣಾಂತಿಕ ಮಾನವನೇ.
You who will die so soon. You man.
ನೀನು ಬೇಗ ಮರಣ ಹೊಂದುತ್ತಿ, ಓ ಮನುಷ್ಯನೇ.
If you want eternal values.
ನಿನಗೆ ನಿತ್ಯತ್ವದ ಮೌಲ್ಯಗಳು ಬೇಕೆಂದಲ್ಲಿ.
Concentrate on this. First of all, do justice means.
ಇದರ ಕಡೆ ಗಮನ ಹರಿಸ್ರಿ. ಮೊದಲನೇದಾಗಿ ನ್ಯಾಯವನ್ನ ಮಾಡೋದು ಅಂದ್ರೆ.
Think of a judge who's in a court. Justice is a court word.
ನ್ಯಾಯ ಅಂದ್ರೆ ಆ ಒಂದು ನ್ಯಾಯಾಲಯದಲ್ಲಿ ನ್ಯಾಯಾಧಿಪತಿ ಅಂದ್ರೆ ನ್ಯಾಯಾಧೀಶರು ಇರ್ತಾರಲ್ಲ ಅವರ ಬಗ್ಗೆ ಯೋಚಿಸ್ರಿ.
Think of a judge who's absolutely upright, who's got a reputation to be the most upright person in the whole country.
ಆ ನ್ಯಾಯಾಧೀಶರು ಯಾವ ತರ ಒಂದು ಹೆಸರನ್ನ ಸಂಪಾದನೆ ಮಾಡಿರ್ತಾರಪ್ಪ ಅಂದ್ರೆ ಇಡೀ ದೇಶದಲ್ಲಿಯೇ ಆ ಒಂದು ಉತ್ತಮ ಅಂದ್ರೆ ನ್ಯಾಯವನ್ನ ಒದಗಿಸುವಂತ ನ್ಯಾಯಾಧೀಶನು ಎಂಬುದಾಗಿ ಸಂಪಾದಿಸಿರ್ತಾರೆ ಹೆಸರನ್ನ.
He will not show favoritism even to his own son or relatives or anybody.
ಅವರು ತಮ್ಮ ಮಗನಿಗಾಗಲಿ ಸಂಬಂಧಿಕರಿಗಾಗಲಿ ಯಾರಿಗೆ ಆಗಲಿ ವಿಶೇಷತೆಯನ್ನ ತೋರಿಸೋದಿಲ್ಲ.
Absolutely upright.
ಸಂಪೂರ್ಣವಾಗಿ ನ್ಯಾಯವನ್ನ ಕೊಡುವಂತ ನ್ಯಾಯಾಧೀಶರಾಗಿರ್ತಾರೆ.
Justice. To do what is right.
ನ್ಯಾಯ ಅಂದ್ರೆ ಯಾವುದು ಸರಿ ಇದೆಯಲ್ಲ ಅದನ್ನ ಮಾಡುವಂತದ್ದು.
That means he has to listen carefully.
ಅದರ ಅರ್ಥ ಅವರು ಬಹಳ ಎಚ್ಚರಿಕೆಯಿಂದ ಎಲ್ಲವನ್ನು ಕೇಳಬೇಕಾಗಿರುತ್ತೆ.
You know, in the courts and all, I have heard sometimes a case goes on for 6 months.
ನಾನು ಕೆಲವೊಮ್ಮೆ ನೋಡಿದ್ದೇನೆ ನ್ಯಾಯಾಲಯಗಳಲ್ಲಿ ಕೆಲವೊಂದು ಪ್ರಕರಣ 6 ತಿಂಗಳವರೆಗೂ ಕೂಡ ನಡ್ಕೊಂಡು ಹೋಗ್ತಾ ಇರತ್ತೆ.
They argue back and forth and back and forth and back and forth and finally
ವಾಗ್ವಾದ ವಾದಗಳು ನಡೀತಾ ಇರತ್ತೆ, ಬಂದು ಹೋಗು ಮಾಡ್ತಾ ಇರತ್ತೆ. ಕೊನೆಯದಾಗಿ
the judge has to write down the judgment and sometimes I have heard that the judge writes 500 pages.
ಆಗ ನ್ಯಾಯಾಧೀಶರು ಆದೇಶವನ್ನ ಪ್ರಕಟ ಮಾಡುವ ಮೊದಲು 500 ಹಾಳೆಗಳಷ್ಟು ಬರೀತಾರೆ ಕೂತ್ಕೊಂಡು.
And then at the conclusion he says, therefore, because of these 500 pages, I come to this conclusion.
ಮುಕ್ತಾಯವಾಗಿ ಅವರು ಹೇಳುತ್ತಾರೆ, ಈ ಒಂದು 500 ಹಾಳೆಗಳ ಬರೆದ ನಂತರ ನಾನು ಈ ಒಂದು ಮುಕ್ತಾಯಕ್ಕೆ ನಾಂದಿ ಹಾಡ್ತಾ ಇದ್ದೀನಿ ಅಂತ.
This person has done this, or this person has not done this.
ಈ ವ್ಯಕ್ತಿ ಇದನ್ನು ಮಾಡಿದ್ದಾನೆ, ಈ ವ್ಯಕ್ತಿ ಇದನ್ನು ಮಾಡಿಲ್ಲ ಎಂಬುದಾಗಿ ಬರೀತಾರಲ್ಲಿ.
It's not just that they heard for one day and say, okay, I'll give a judgment.
ಅವರು ಕೇವಲ ಒಂದೇ ದಿನ ಕೇಳಿ ಅದೇ ದಿನ ನ್ಯಾಯ ಆದೇಶವನ್ನ ಕೊಡೋದಿಲ್ಲ.
We are like that.
ನಾವು ಆ ರೀತಿಯಾಗಿದ್ದೇವೆ.
We hear something. We haven't even verified it with that person.
ನಾವು ಏನೋ ಒಂದನ್ನು ಕೇಳಿಸಿಕೊಂಡಿರ್ತೀವಿ, ಆ ವ್ಯಕ್ತಿಯೊಟ್ಟಿಗೆ ಹೋಗಿ ಪರಿಶೀಲಿಸಿರೋದಿಲ್ಲ ಸರಿಯಾಗಿ.
And we go and talk about it all over town. Hey, did you hear this?
ನಾವು ಅದರ ಬಗ್ಗೆ ಹೋಗಿ ಸುತ್ತಮುತ್ತ ಮಾತನಾಡ್ತೀವಿ, ಏ ಇದ್ರ ಬಗ್ಗೆ ಕೇಳಿಸಿಕೊಂಡ ನೀನು ಅಂತ.
Are you fit to be a chief justice in a court?
ನೀವು ಮುಖ್ಯ ನ್ಯಾಯಾಧೀಶನ ಸ್ಥಾನದಲ್ಲಿ ಅಂದ್ರೆ ನ್ಯಾಯಾಲಯದಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಹಾಗಾದ್ರೆ?
Who spends 6 months to try and analyze something and writes 500 pages before he says, here's my conclusion.
ಅವರು ಮುಕ್ತಾಯ ಬರುವ ಮೊದಲು 6 ತಿಂಗಳ ಕಾಲ ಆ ಪ್ರಕರಣದ ಬಗ್ಗೆ ಕೇಳಿ 500 ಹಾಳೆಗಳನ್ನ ಕುತ್ಕೊಂಡು ಬರೀತಾರೆ.
Those justices have put me to shame.
ಆ ನ್ಯಾಯಾಧೀಶರು ನನ್ನನ್ನ ನಾಚಿಕೆಗೆ ಒಳಪಡಿಸಿದರು.
I said, Lord, I made the mistake many times. I'm ashamed.
ನಾನು ಹೇಳಿದೆ, ಕರ್ತರೆ ಅನೇಕ ಬಾರಿ ನಾನು ತಪ್ಪು ಮಾಡಿದ್ದೀನಿ, ನಾಚಿಕೆಗೆ ಒಳಪಡ್ತೀನಿ ಅಂತ.
That I have heard something and I immediately formed a judgment.
ನಾನು ಏನೋ ಒಂದು ಕೇಳಿಸಿಕೊಂಡಾಗ ಹೋಗಿ ತಕ್ಷಣಕ್ಕೆ ನ್ಯಾಯ ತೀರ್ಪು ಮಾಡಿಬಿಡ್ತೀನಿ.
Without even confirming it with the other person, is it right?
ಆ ವ್ಯಕ್ತಿ ಸರಿನೋ ತಪ್ಪೋ ಎಂಬುದಾಗಿ ನೋಡದೇನೆ ನ್ಯಾಯ ತೀರ್ಪು ಮಾಡಿಬಿಡ್ತೀನಿ.
And then finding out the reason and analyzing it and
ಆಗ ಅದರ ಬಗ್ಗೆ ಕಾರಣ ಹುಡುಕ್ತೀನಿ, ತರ್ಕ ಹುಡುಕ್ತೀನಿ.
Slowly coming to a judgment.
ನಿಧಾನಕ್ಕೆ ನಿಧಾನಕ್ಕೆ ನ್ಯಾಯ ತೀರ್ಪಿಗೆ ಬಂದು ಬಿಡ್ತೀನಿ.
That is the first thing God requires from you.
ದೇವರಿಗೆ ನಮ್ಮಿಂದ ಬೇಕಾಗಿರುವಂತ ಮೊದಲ ಸಂಗತಿ ಇದೇ ಆಗಿದೆ.
Will you do that from now on?
ಇವತ್ತಿಂದ ಅಂದ್ರೆ ಈಗಿನಿಂದ ಅದನ್ನು ಮಾಡ್ತೀರಾ ನೀವು?
How quickly we can punish our children. I have done it.
ನಾವು ಎಷ್ಟು ಬೇಗ ಹೋಗಿ ನಮ್ಮ ಮಕ್ಕಳಿಗೆ ದಂಡನೆ ಒಳಪಡಿಸ್ತೀವಲ್ವಾ, ನಾನು ಕೂಡ ಅದನ್ನು ಮಾಡಿದ್ದೀನಿ.
I'm ashamed to say.
ನಾನು ಅದನ್ನು ಹೇಳಕ್ಕೆ ನಾಚಿಕೆ ಕೂಡ ಪಡ್ತೀನಿ.
I never had victory over anger when my children were small.
ನನ್ನ ಮಕ್ಕಳು ಸಣ್ಣವರಿರುವಾಗ ಕೋಪದ ಮೇಲೆ ಜಯ ನನಗೆ ಇನ್ನೂ ಸಿಕ್ಕಿರಲಿಲ್ಲ.
And sometimes I punish them with anger and I would go and lock myself up in the toilet and weep and say, Lord, forgive me. The punishment is right there. Anger was wrong.
ಕೆಲವೊಮ್ಮೆ ನಾನು ಅವರನ್ನ ಕೋಪದಿಂದ ದಂಡಿಸಿರುವಾಗ ಶೌಚಾಲಯಕ್ಕೆ ಹೋಗಿ ನಾನು ಕಣ್ಣೀರಿಟ್ಟು, ಕರ್ತರೆ ನನ್ನ ಕ್ಷಮಿಸ್ರಿ, ದಂಡನೆ ಒಳ್ಳೆದೇ ಆದರೆ ಕೋಪ ಒಳ್ಳೆದಲ್ಲ ಎಂಬುದಾಗಿ ಹೇಳಿದ್ದೇನೆ.
When they grew up, I apologized to the children later on for the anger.
ನನ್ನ ಮಕ್ಕಳು ಬೆಳೆದ ಹಾಗೆ ನನ್ನ ಕೋಪಕ್ಕಾಗಿ ಅವರ ಬಳಿ ಕ್ಷಮೆ ಕೇಳಿದ್ದೇನೆ.
So often we have that habit of forming a judgment quickly.
ನಾವು ತಕ್ಷಣಕ್ಕೆ ನ್ಯಾಯ ತೀರ್ಮಾನ ಮಾಡುವಂತ ಹವ್ಯಾಸವನ್ನ ನಾವೆಲ್ಲರೂ ರೂಢಿಸಿಕೊಂಡಿರ್ತೀವಿ ಅನೇಕ ಬಾರಿ.
Let's keep this in mind this year.
ಈ ಒಂದು ವರ್ಷದಲ್ಲಿ ಇದನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳ್ರಿ.
Not to form a judgment too soon.
ಆದಷ್ಟು ಬೇಗ ಯಾರನ್ನ ಕುರಿತು ಯಾವುದನ್ನ ಕುರಿತು ನ್ಯಾಯ ತೀರ್ಮಾನ ಮಾಡಬೇಡ್ರಿ.
Listen carefully.
ನಿಧಾನಕ್ಕೆ ಎಚ್ಚರಿಕೆಯಿಂದ ಕೇಳಿಸಿಕೊಳ್ಳ್ರಿ ಮೊದಲು.
Did your wife do something wrong? Did you come back from work in the office and discover, like I've said, some important message she forgot to give you?
ನೀವು ಕಚೇರಿ ಕೆಲಸದಿಂದ ಹಿಂದಿರುಗಿದಾಗ ನಿಮಗೆ ಗ್ರಹಿಕೆ ಆಗತ್ತೆ, ನಿಮ್ಮ ಹೆಂಡತಿ ಏನೋ ಒಂದು ಮುಖ್ಯವಾದ ಸಂದೇಶ ಹೇಳಬೇಕಾಗಿತ್ತು ಆದರೆ ಆಕೆ ಮರೆತು ಬಿಟ್ಟಿರ್ತಾಳೆ ಹೇಳೋದು, ಹಾಗಾದ್ರೆ ಅವಳು ತಪ್ಪು ಮಾಡಿದಾಳೆ ಅಂತಾನ?
Don't jump and say, why did you do it? Listen.
ಆಕೆ ಮೇಲೆ ತಕ್ಷಣ ಹಾರಿ ಯಾಕೆ ಇದನ್ನ ಮಾಡದೆ ಅಂತ ಕೇಳಬೇಡ್ರಿ, ಮೊದಲು ಕೇಳಿಸಿಕೊಳ್ಳ್ರಿ.
Maybe children were sick, maybe she was busy with so many other things that she was doing for you.
ಮಕ್ಕಳು ಹುಷಾರಿಲ್ಲದೆ ಬಿದ್ದಿರಬಹುದು, ನಿಮಗಾಗಿ ಆಕೆ ಏನೋ ಒಂದು ಕೆಲಸದಲ್ಲಿ ತೊಡಗಿರಬಹುದು, ಮನೆಯ ಕೆಲಸದಲ್ಲಿ ತೊಡಗಿರಬಹುದು.
And I'll tell you this, the world is not going to collapse just because your wife did not give you that information.
ನಿಮ್ಮ ಹೆಂಡತಿಯು ನಿಮಗೆ ಆ ಮಾಹಿತಿ ಕೊಡದೆ ಇದ್ದದ್ದಕ್ಕಾಗಿ ಈ ಲೋಕವು ಏನು ನಶಿಸಿ ಹೋಗ್ಬಿಡೋದಿಲ್ಲ.
The world will go on.
ಲೋಕವು ನಡೀತಾ ಇರತ್ತೆ.
And you're not going to die tomorrow just because she didn't give you that information.
ನಿಮಗೆ ನಿಮ್ಮ ಹೆಂಡತಿಯು ಆ ಮಾಹಿತಿ ಕೊಟ್ಟಿಲ್ಲ ಅಂದ ಮಾತ್ರಕ್ಕೆ ನೀವು ನಾಳೆನೇನು ಸತ್ತು ಹೋಗ್ಬಿಡೋದಿಲ್ಲ.
Do justice.
ನ್ಯಾಯವನ್ನ ಮಾಡಿರಿ.
Do what is right.
ಸರಿಯಾದದ್ದನ್ನು ಮಾಡಿರಿ.
Listen carefully.
ಜಾಗರೂಕರಾಗಿ ಕೇಳಿಸಿಕೊಳ್ಳ್ರಿ.
Whenever you hear something, listen carefully.
ನೀವು ಏನನ್ನಾದರೂ ಕೇಳಿಸಿಕೊಳ್ಳುವಾಗ ಜಾಗರೂಕತೆಯಿಂದ ಕೇಳಿಸಿಕೊಳ್ಳ್ರಿ.
Find out from the other person if you are a father or an elder or something like that, is there truth in this?
ಬೇರೊಬ್ಬ ವ್ಯಕ್ತಿಯಿಂದ ಅದನ್ನ ಕಂಡುಕೊಳ್ಳ್ರಿ. ನೀವು ಒಂದು ವೇಳೆ ತಂದೆಯಾಗಿದ್ರೆ, ನೀವು ಹಿರಿಯರಾಗಿದ್ರು ಅಥವಾ ಮತ್ತೊಂದಾಗಿದ್ರು ಕೂಡ ಕಂಡುಕೊಳ್ಳ್ರಿ ಇದು ಸತ್ಯನಾ ಎಂಬುದಾಗಿ.
I'm not saying that people will come and tell you lies.
ನಾನು ನಿಮಗೆ ಹೇಳ್ತಾ ಇಲ್ಲ ಜನರು ಬಂದು ನಿಮಗೆ ಸುಳ್ಳನ್ನು ಹೇಳ್ತಾರೆ ಅಂತ.
But They must have heard it like that.
ಆದರೆ ನಾವು ಅದನ್ನು ಹಾಗೆ ಕೇಳಿರಬೇಕು.
The most famous story I've often quoted.
ಬಹಳ ಪ್ರಸಿದ್ಧವಾದಂತಹ ಒಂದು ಕಥೆಯನ್ನ ನಾನು ಯಾವಾಗಲೂ ಉಲ್ಲೇಖಿಸಿದ್ದೇನೆ.
Some of you know it, but if you haven't heard it, I'll tell you today.
ಕೆಲವರಿಗೆ ನಿಮ್ಮಲ್ಲಿ ಗೊತ್ತಿದೆ, ಯಾರಿಗಾದರೂ ಅದರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಇವತ್ತು ಹೇಳಕ್ ಇಷ್ಟಪಡ್ತೀನಿ.
Many years ago in a conference that we used to have in that campus crusade grounds.
ಅನೇಕ ವರ್ಷಗಳ ಹಿಂದೆ ನಾವು ಕಾನ್ಫರೆನ್ಸ್ ಕೂಟಗಳನ್ನ ಕ್ಯಾಂಪಸ್ ಕ್ರೂಸೈಡ್ ಅಲ್ಲಿರುವಂತಹ ಕೆಳಗಿನ ಸಭಾಂಗಣದಲ್ಲಿ ಮಾಡ್ತಾ ಇದ್ವಿ.
After the meeting was over, people were sitting out in the open.
ಕೂಟ ಮುಗಿದ ನಂತರ ತೆರೆದ ಸ್ಥಳದಲ್ಲಿ ಜನರು ಹೋಗಿ ಕೂಡ್ತಾ ಇದ್ರು.
A few young people sitting and there was smoke coming up from their midst.
ಕೆಲವು ಯೌವನಸ್ಥರು ಅಲ್ಲಿ ಕೂತಿದ್ರು, ಅವರ ಮಧ್ಯದಿಂದ ಹೊಗೆ ಬರ್ತಾ ಇತ್ತು.
And one young boy, I don't know, maybe he was 10 years old.
ಒಬ್ಬ ಯವನಸ್ಥ ಹುಡುಗನು, ಆತನಿಗೆ 10 ವರ್ಷ ವಯಸ್ಸಾಗಿರಬಹುದು ಅಂದ್ಕೊಳ್ತೀನಿ.
CFC brothers are smoking.
ಓ, ಕೆಲವು CFC ಸಹೋದರರು ಧೂಮಪಾನ ಮಾಡ್ತಾ ಇದಾರೆ, ಅಂದ್ರೆ ಸಿಗರೇಟ್ ಸೇರ್ತಾ ಇದಾರೆ ಅಂತ ಅಂದ್ಕೊಂಡ್ಬಿಟ್ಟ.
And he went and told his mother, "Mom, I saw these children smoking."
ಆತನು ತನ್ನ ತಾಯಿಗೆ ಹೋಗಿ ಹೇಳ್ದ, ನಾನು ಈ ಸಹೋದರರು ಅಥವಾ ಹುಡುಗರು ಸಿಗರೇಟ್ ಸೇದೋದನ್ನ ನಾನು ನೋಡಿದೆ ಅಂತ.
One of them was my son.
ಅದರಲ್ಲಿ ನನ್ನ ಮಗ ಕೂಡ ಒಬ್ಬನಿದ್ದ.
So,
ಹಾಗಾಗಿ,
and the mother, foolish woman that she was, she's not in our midst today, they have left the church, went around telling everybody.
ಆ ಮೂಡ ಸ್ತ್ರೀಯು, ಅಂದ್ರೆ ಆ ತಾಯಿಯು ಹೋಗಿ ಎಲ್ಲ ಕಡೆ ಹಬ್ಬಿಸ್ಬಿಟ್ಲು, ಇವತ್ತು ಆಕೆ ನಮ್ಮ ಸಭೆಯಲ್ಲಿ ಇಲ್ಲ.
These young brothers were smoking.
ಈ ಯೌವನಸ್ಥರು ಸಿಗರೇಟ್ ಅನ್ನ ಸೇದುತ್ತಾ ಇದ್ದರು ಅಂತ.
I heard it.
ನಾನು ಕೂಡ ಕೇಳಿಸ್ಕೊಂಡೆ ಅದನ್ನ.
So I asked my son, what was happening there?
ನಾನು ನನ್ನ ಮಗನಿಗೆ ಕೇಳಿದೆ, ಅಲ್ಲಿ ಏನ್ ಆಗ್ತಾ ಇತ್ತು ಅಂತ.
He said, we young people were sitting and there were a lot of mosquitoes. So we burnt one of those mosquito coils.
ನಾವೆಲ್ಲ ಯೌವನಸ್ಥರು ಅಲ್ಲಿ ಕೂತ್ಕೊಂಡಿದ್ವಿ, ಸೊಳ್ಳೆ ಕಾಟ ಜಾಸ್ತಿ ಇತ್ತು, ಹಾಗಾಗಿ ನಾವು ಸೊಳ್ಳೆ ಬತ್ತಿ ತೆಗೆದುಕೊಂಡು ಬಂದು ಹಚ್ಚಿದೆವು ಅಂತ.
You know, which we have in India. To drive away the mosquitoes.
ನಾವು ಭಾರತದಲ್ಲಿ ಅದನ್ನು ಉಪಯೋಗಿಸುತ್ತೇವೆ, ಸೊಳ್ಳೆಯನ್ನ ಹೊಡೆದೋಡಿಸಲು ಅದನ್ನು ಉಪಯೋಗಿಸುತ್ತೇವೆ, ಸೊಳ್ಳೆ ಬತ್ತಿಯನ್ನ.
And the mosquito coil will send a smoke up so that the mosquitoes go away.
ಆ ಸೊಳ್ಳೆ ಬತ್ತಿ ಹಚ್ಚಿದಾಗ ಹೊಗೆ ಬಂದಾಗ ಸೊಳ್ಳೆಗಳು ಹೊರಗೆ ಹೋಗ್ಬಿಡ್ತವೆ.
From a distance it looked like somebody smoking.
ದೂರದಿಂದ ಏನನ್ಸುತ್ತಪ್ಪ ಅಂದ್ರೆ ಯಾರೋ ಸಿಗರೇಟ್ ಸೇದುತ್ತಿದ್ದಾರೆ ಅನ್ಸುತ್ತೆ.
But I later on told that sister, I think, I said, once you have spread this news all over.
ನಾನು ಸ್ವಲ್ಪ ನಂತರದಲ್ಲಿ ಆ ಸ್ತ್ರೀಗೆ, ಅಂದ್ರೆ ಆ ತಾಯಿಗೆ ಹೇಳದೆ ಅನ್ಸುತ್ತೆ, ನೀನು ಈ ಸುದ್ದಿಯನ್ನ ಎಲ್ಲಾ ಕಡೆ ಹಬ್ಬಿಸಿದ ನಂತರ
are you going to get it back now?
ಈಗ ಅದನ್ನ ಹಿಂತಿರುಗಿ ಪಡೆದುಕೊಳ್ಳಲಾಗತ್ತಾ ಅಂತ ಕೇಳಿದೆ.
Are you going to go and tell all of them that you told a lie? No, she never said that. He was too proud.
ನೀವು ಹೋಗಿ ಹೇಳುತ್ತೀರಾ ಸುಳ್ಳು ಹೇಳಿದೆ ನಾನು ಅಂತ. ಇಲ್ಲ, ಅವರು ಹಾಗೆ ಮಾಡಲ್ಲ, ಯಾಕಂದ್ರೆ ತುಂಬಾ ಗರ್ವ ಇತ್ತು ಅವರಲ್ಲಿ.
Example is, if you have a pillow stuffed with a lot of feathers,
ಒಂದು ಉದಾಹರಣೆ ಏನಪ್ಪಾ ಅಂದ್ರೆ ನಿಮ್ಮ ಬಳಿ ದಿಂಬಿರತ್ತೆ ಅನ್ಕೊಳ್ಳಿ, ಅದರಲ್ಲಿ ತುಂಬಾ ಗರಿಗಳು ತುಂಬಿಕೊಂಡಿರ್ತವೆ.
And one day you open it and put all the feathers fly away and then can you make that pillow back again?
ಒಂದು ದಿನ ನೀವು ಆ ಗರಿಗಳನ್ನ ತೆಗೆದು ಹಾರಾಡಲು ಬಿಡುತ್ತೀರಿ, ಮತ್ತೊಮ್ಮೆ ಆಗ ಆ ದಿಂಬನ್ನ ಪಡೆದುಕೊಳ್ಳಲಾಗತ್ತಾ?
Very difficult. Pluck each feather back.
ತುಂಬಾ ಕಷ್ಟ, ಯಾಕಂದ್ರೆ ಆ ಗರಿಗಳನ್ನ ಕಿತ್ತು ಬಿಸಾಡ್ಬಿಟ್ಟಿರ್ತೀರಾಗ್ಲೇ ನೀವು.
Very dangerous to go on spreading a story.
ಸುದ್ದಿಯನ್ನ ಹೋಗಿ ಸುತ್ತಮುತ್ತ ಹಬ್ಬಿಸುವಂತದ್ದು ಬಹಳ ಅಪಾಯಕಾರಿಯಾಗಿರುವಂತದ್ದಾಗಿದೆ.
Like those opening that pillow and letting the feathers all fly out and then try to put that all back in again.
ಅದ್ಯಾವ ತರ ಅಂದ್ರೆ ದಿಂಬಿನಲ್ಲಿನ ಗರಿಗಳನ್ನು ತೆಗೆದು ಹೊರಗೆ ಹಾಕಿ ನಂತರ ಮತ್ತೊಮ್ಮೆ ಅದನ್ನು ಒಳಗೆ ತುಂಬಲು ಪ್ರಯತ್ನ ಮಾಡಿದಂತೆ.
Much better that you don't open that pillow and throw the feather and let the feathers fly. Spreading the story.
ಬಹಳ ಉತ್ತಮಕರ ಸಂಗತಿ ಯಾವ್ದಪ್ಪ ಅಂದ್ರೆ ಆ ದಿಂಬಿನ ಗರಿಗಳನ್ನ ತೆಗೆಯದೇ ಇರುವಂತದ್ದು, ಅಂದ್ರೆ ಸುದ್ದಿಯನ್ನ ಹಬ್ಬಿಸದೇ ಇರುವಂತದ್ದು.
There's a tremendous lust in all of us.
ನಮ್ಮೆಲ್ಲರಲ್ಲೂ ಇದೊಂದು ದೊಡ್ಡ ಮೋಹ ಇದೆ.
To be the first person to spread some news, especially if it's bad news.
ಅದು ಒಂದು ಸುದ್ದಿಯನ್ನ ಹಬ್ಬಿಸಲು, ಅದು ಕೆಟ್ಟ ಸುದ್ದಿಯನ್ನ ಹಬ್ಬಿಸಲು ನಾನೇ ಮೊದಲಿಗನಾಗಿರಬೇಕು ಎನ್ನುವಂಥದ್ದು.
The gospel is called the good news.
ಸುವಾರ್ತೆಯು ಶುಭ ಸುವಾರ್ತೆಯು ಎಂಬುದಾಗಿ ಕರೆಯಲ್ಪಟ್ಟಿದೆ.
That is what we should have a great desire to spread.
ಅದನ್ನ ನಾವು ಸಾರಲು ದೊಡ್ಡ ಬಯಕೆಯನ್ನು ಹೊಂದಿರಬೇಕು.
There's a guy who's come to see me. He's not a Christian.
ಯಾರೋ ಒಬ್ಬ ವ್ಯಕ್ತಿ ನನ್ನ ನೋಡಲ್ ಬರ್ತಾನೆ, ಆತನು ಕ್ರೈಸ್ತನಾಗಿರೋದಿಲ್ಲ.
He's not heard the good news that Jesus died for his sins.
ಯೇಸು ಆತನ ಪಾಪಗಳಿಗಾಗಿ ಸತ್ತಂತ ಸುವಾರ್ತೆಯನ್ನು ಆತನು ಕೇಳಿರುವುದಿಲ್ಲ.
That he need not go to hell, that he go to heaven. That's the greatest news in the world.
ಆತನು ನರಕಕ್ಕೆ ಹೋಗಬಾರದು, ಪರಲೋಕಕ್ಕೆ ಹೋಗಬೇಕು ಎನ್ನುವಂಥದ್ದು ಶುಭ ಸುದ್ದಿಯಾಗಿದೆ.
How eager are you to spread that news?
ಈ ಒಂದು ಸುದ್ದಿಯನ್ನ ಹಬ್ಬಿಸಲು ಎಷ್ಟು ಜನ ನೀವು ಕಾತುರವುಳ್ಳುವರಾಗಿದ್ದೀರಿ? ಅಂದರೆ ಸುವಾರ್ತೆಯನ್ನ.
I've tried my best. I'm not perfect. I'm not an evangelist. This is not my primary gift.
ನಾನು ಕೈಲಾದಷ್ಟು ಮಾಡಿದ್ದೇನೆ, ನಾನು ಪರಿಪೂರ್ಣನಲ್ಲ, ನಾನು ಸೌವಾರ್ತಿಕನಲ್ಲ, ಅದು ನನ್ನ ಪ್ರಾಥಮಿಕ ವರವಲ್ಲ ಕೂಡ.
But even though I'm not an evangelist, I said, Lord, make me a witness.
ನಾನು ಸೌವಾರ್ತಿಕನ ಆಗದಿದ್ರೂ ಕೂಡ ದೇವರೇ ನನ್ನನ್ನು ಸಾಕ್ಷಿಯನ್ನಾಗಿ ಇಡಿರಿ ಎಂಬುದಾಗಿ ಕೇಳಿಕೊಂಡಿದ್ದೇನೆ.
Jesus said, you shall be my witnesses. The Holy Spirit will come on you.
ಯೇಸು ಸ್ವಾಮಿ ಹೇಳಿದರಲ್ವಾ, ನೀವು ನನಗೆ ಸಾಕ್ಷಿಗಳಾಗಿರುವಿರಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ಅಂತ.
And you shall be my witnesses.
ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ.
So I try to be wherever I'm staying somewhere in a hotel or somewhere like we're living in an apartment now.
ನಾನು ಎಲ್ಲೇ ವಾಸ ಮಾಡಿದ್ರು ಕೂಡ ಹೋಟೆಲ್ ನಲ್ಲಾಗಬಹುದು, ಈಗ ಒಂದು ಅಪಾರ್ಟ್ಮೆಂಟ್ ನಲ್ಲಿದ್ದೀನಿ, ಎಲ್ಲಾ ಕಡೆ ಕೂಡ ನನ್ನಿಂದ ಆದಷ್ಟು ಪ್ರಯತ್ನ ಮಾಡಿದ್ದೇನೆ.
I said, Lord, there's somebody at the reception desk.
ನಾನು ಕರ್ತನಲ್ಲಿ ಕೇಳಿಕೊಂಡಿದ್ದೀನಿ, ಕರ್ತನೆ ಆ ಒಂದು ಸ್ವಾಗತ ಕೋರುವ ಮೇಜಿನಲ್ಲಿ ಕೂತಿರ್ತಾರಲ್ಲ ಅವರು ಕೂಡ.
Not the very first day, but try and be friendly with that person. Generally,
ಮೊದಲ ದಿನವೇ ಅಲ್ಲ, ಬರ್ತಾ ಬರ್ತಾ ಅವರೊಟ್ಟಿಗೆ ಸ್ನೇಹ ಬೆಳೆಸಿ ಸ್ವಾಭಾವಿಕವಾಗಿ.
And then one day, witness. I said, Lord, give me a chance.
ಒಂದು ದಿನ ಸಾಕ್ಷಿ ಹೇಳುವನಾಗಿರಬೇಕು, ಅಂದ್ರೆ ಸಾಕ್ಷಿಯಾಗಿರಬೇಕು, ದೇವರೇ ನನಗೆ ಅವಕಾಶ ಕೊಡ್ರಿ ಅಂತ ಕೇಳಿ.
One day I could give a tract about salvation to that person.
ಒಂದು ದಿನ ಆ ವ್ಯಕ್ತಿಯ ರಕ್ಷಣೆಗಾಗಿ ನಾನು ಒಂದು ಸಣ್ಣ ಪುಸ್ತಕವನ್ನ ಕೊಟ್ಟಿದ್ದೇನೆ ಅಥವಾ ಸುರುಳಿಯನ್ನ ಕೊಟ್ಟಿದ್ದೇನೆ.
Another time somebody came. He was a non-Christian. Came to our room.
ಮತ್ತೊಂದು ಬಾರಿ ಒಬ್ಬ ಅನ್ಯನು ನನ್ನ ಕೊಠಡಿಗೆ ಬರ್ತಾನೆ.
To fix something on the internet.
ಆ ಒಂದು ಇಂಟರ್ನೆಟ್ ಅನ್ನ ಅಳವಡಿಸಲು.
And my family picture was there. He said, oh, that's your family. I said, that's my family. I've got many grandchildren.
ಅಲ್ಲಿ ಹಾಕಿರುವಂತ ನನ್ನ ಕುಟುಂಬದ ಭಾವಚಿತ್ರವನ್ನ ನೋಡಿ ಅವರು ಕೇಳಿದ್ರು, ಇದು ನಿಮ್ಮ ಕುಟುಂಬನ ಅಂತ. ಹೌದು ಅಂತ ನಾನು ಹೇಳಿ ನನಗೆ ಅನೇಕ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳಿದೆ.
And then I could open the conversation and say, God's been good to me.
ನಾನು ಮಾತುಕತೆಯನ್ನು ಆರಂಭಿಸಿದಾಗ ದೇವರು ನನಗೆ ಒಳ್ಳೆಯವರಾಗಿದ್ದರ ಸಮಯದಲ್ಲಿ.
Gave him the gospel. And gave him a little tract when he went away.
ಆ ಸುವಾರ್ತೆಯನ್ನ ಸಾರಲು ಸಹಾಯ ಮಾಡಿದ್ರು, ಒಂದು ಸಣ್ಣ ಪುಸ್ತಕವನ್ನ ನಾನು ಕೊಟ್ಟ ನಂತರ ಅವರು ಹೊರಟರು.
He got a blessing by coming to fix my internet.
ಅವರು ನನ್ನ ಮನೆಗೆ ಇಂಟರ್ನೆಟ್ ಅನ್ನ ಅಳವಡಿಸಲು ಬಂದಾಗ ಆಶೀರ್ವಾದವನ್ನು ಹೊಂದಿಕೊಂಡು ಹೋದ್ರು.
Always there are people around us.
ಯಾವಾಗಲೂ ಜನರು ನಮ್ಮ ಸುತ್ತಮುತ್ತನೇ ಇರ್ತಾರೆ.
I'm not saying we must thrust it on people, but ask God to give an opening to you. I don't witness to everybody.
ನಾನು ಎಲ್ಲರಿಗೂ ಸಾಕ್ಷಿಯಾಗಿರು ಅಥವಾ ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಇನ್ನೊಬ್ಬರ ಮೇಲೆ ಹಾರಿ ಕೂಡ ಹೋಗಬಾರದು. ದೇವರಲ್ಲಿ ನಾವು ಈ ವಿಷಯಕ್ಕಾಗಿ ಕೇಳಿಕೊಳ್ಳಬೇಕು.
When I'm sitting in a bus or a train or something, I say, Lord, or in a plane.
ನಾನು ಬಸ್ಸಿನಲ್ಲಾಗಬಹುದು, ವಿಮಾನದಲ್ಲಾಗಬಹುದು, ರೈಲಿನಲ್ಲಾಗಬಹುದು, ನಾನು ಕರ್ತನಲ್ಲಿ ಕೇಳಿಕೊಳ್ಳುತ್ತೇನೆ.
Give me a chance to witness, Lord. If it's your will.
ಸಾಕ್ಷಿಯಾಗಿರಲಿಕ್ಕೆ ನನಗೆ ಸಹಾಯ ಮಾಡಿ ದೇವರೇ, ನಿಮ್ಮ ಚಿತ್ತ ಇರೋದಾದ್ರೆ ಎಂಬುದಾಗಿ.
You're sitting next to somebody. This is what I did once in a plane.
ನನ್ನ ಪಕ್ಕದಲ್ಲಿ ಯಾರಾದರೂ ಕೂತಿದ್ರು ಅಂದ್ರೆ ಒಂದು ಬಾರಿ ವಿಮಾನದಲ್ಲಿ ನಾನು ಅದನ್ನ ಮಾಡಿದ್ದೇನೆ.
I took out my Bible on my phone.
ನಾನು ಸತ್ಯವೇದವನ್ನ ನನ್ನ ಮೊಬೈಲ್ ನಲ್ಲಿ ತೆರೆದೆ.
You know, sometimes people sitting next to you like to see what you're reading on the phone. That's very, they're very inquisitive.
ಕೆಲವೊಮ್ಮೆ ನಿಮ್ಮ ಪಕ್ಕದಲ್ಲಿ ಕೂತಿರುವಂತಹ ಜನರು ಬಹಳ ಆಸಕ್ತಿ ಉಳ್ಳವರಾಗಿರುತ್ತಾರೆ, ನಿಮ್ಮ ಮೊಬೈಲ್ ನಲ್ಲಿ ಏನು ಓದ್ಕೊಳ್ತಾ ಇದ್ದೀರಿ ನೀವು ಅಂತ.
And I knew this guy will look at my phone.
ನನಗೆ ಗೊತ್ತಿತ್ತು ಈ ವ್ಯಕ್ತಿ ನನ್ನ ಮೊಬೈಲ್ ಅನ್ನ ನೋಡ್ತಾರೆ ಅಥವಾ ನೋಡ್ತಿದ್ದಾರೆ ಅಂತ.
And he read the Bible. And if he has any interest, he'll start talking to me.
ನಾನು ಸತ್ಯವೇದವನ್ನ ಓದಲು ಪ್ರಾರಂಭಿಸಿದೆ. ಆತನಿಗೆ ಏನಾದರೂ ಆಸಕ್ತಿ ಇದ್ದಿದ್ದೇ ಆದ್ರೆ ನನ್ನ ಬಳಿ ಮಾತನಾಡ್ತಾನೆ ಅಂತ ನಂಗೆ ಗೊತ್ತಿತ್ತು.
He was sitting in one seat, his wife was sitting in another seat.
ನನ್ನ ಪಕ್ಕದಲ್ಲಿ ಈ ವ್ಯಕ್ತಿ ಕೂತಿದ್ರು, ಅವರ ಪಕ್ಕದಲ್ಲಿ ಆ ವ್ಯಕ್ತಿ ಹೆಂಡತಿ ಕೂತಿದ್ರು.
He saw this and he got up and went away. He told his wife to come and sit there. Okay.
ಅವರು ಅದನ್ನ ನೋಡಿ ಎದ್ದು ಹೊರಟೋದ್ರು, ತಮ್ಮ ಹೆಂಡತಿಗೆ ಹೇಳಿದ್ರು ಬಂದು ಕೂತ್ಕೋ ಅಂತ. ನಾನು ಹೇಳಿದೆ ಪರವಾಗಿಲ್ಲ.
I didn't open my mouth, but I discovered this guy has no interest.
ನಾನು ನನ್ನ ಬಾಯನ್ನ ತೆರಲಿಲ್ಲ, ಆದ್ರೆ ಗ್ರಹಿಸಿಕೊಂಡೆ ಈ ವ್ಯಕ್ತಿಗೆ ಇದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ.
So if you ask the Lord, he'll show you ways by which to find out, does this guy have an interest or not?
ನೀವು ಕರ್ತನಲ್ಲಿ ಕೇಳ್ಕೊಳ್ಳೋದಾದ್ರೆ ದೇವರು ಮಾರ್ಗವನ್ನ ತೆರೀತಾರೆ, ಆ ವ್ಯಕ್ತಿಯಲ್ಲಿ ಆಸಕ್ತಿ ಇದೆನಾ ಇದರ ವಿಷಯವಾಗಿ ಇಲ್ಲವೋ ಎಂಬುದಾಗಿ.
I don't want to thrust something down his throat.
ನಾನು ಯಾರಿಗೂ ಕೂಡ ಒತ್ತಾಯ ಮಾಡಿ ಗಂಟಲಿಗೆ ತುರುಕಬಾರದು.
But all I say is, always be ready.
ನಾನು ಏನಂತ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಯಾವಾಗಲೂ ಸಿದ್ಧರಾಗಿರ್ರಿ.
ಲಾರ್ಡ್, I'm ready to be a witness for you.
ಕರ್ತರೆ, ನಾನು ನಿಮಗಾಗಿ ಸಾಕ್ಷಿಯಾಗಿರಲು ಸಿದ್ಧನಾಗಿದ್ದೇನೆ ಎಂಬುದಾಗಿ ಹೇಳ್ರಿ.
To anybody, to let the light shine without.
ಯಾರಿಗಾದರೂ ಆಯ್ತು, ಬೆಳಕು ಪ್ರಜ್ವಲಿಸಲಿ.
I remember once I was sitting in a train
ನನಗೆ ನೆನಪಿದೆ, ಒಂದು ಬಾರಿ ನಾನು ರೈಲಿನಲ್ಲಿ ಕುಳಿತುಕೊಂಡಿದ್ದೆ.
ಐ ಜಸ್ಟ್ ಬೋರ್ಡೆಡ್ ದ ಟ್ರೈನ್, ದ ಟ್ರೈನ್ ಹ್ಯಾಡ್ನ್ಟ್ ಸ್ಟಾರ್ಟೆಡ್ ಫ್ರಮ್ ದ ಸ್ಟೇಷನ್ ಹಿಯರ್ ಇನ್ ಬ್ಯಾಂಗ್ಳೂರ್ ಸಮ್ ಇಯರ್ಸ್ ಅಗೋ.
ರೈಲ್ ಇನ್ನೂ ಆರಂಭ ಆಗಿರಲಿಲ್ಲ, ಬೆಂಗಳೂರಿನಲ್ಲಿ ಬಹಳ ವರ್ಷಗಳ ಹಿಂದೆ ನಾನು ಹೋಗಿ ಕೂತ್ಕೊಂಡಿದ್ದೆ. ಅಲ್ಲಿ
ಸಂಬಡಿ ಸಿಟಿಂಗ್ ದೇರ್,
ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ರು ಕೂತಿದ್ರು.
ಅಂಡ್ ಅಮೇಸಿಂಗ್ಲಿ ಆನ್ ಆಪರ್ಚುನಿಟಿ ಕೇಮ್ ಅಪ್ ಟು ಶೇರ್ ದ ಗಾಸ್ಪೆಲ್ ಇನ್ ವೆರಿ ಶಾರ್ಟ್ ಟೈಮ್.
ವಿಸ್ಮಯಕರವಾಗಿ ಬಹಳ ಕಡಿಮೆ ಅವಧಿಯಲ್ಲಿಯೇ ಒಂದು ಅವಕಾಶ ಸಿಕ್ಕಿತ್ತು ಸುವಾರ್ತೆಯನ್ನ ಅವರಿಗೆ ಸಾರಲು.
ಬಿಫೋರ್ ಈವನ್ ದಿ ಟ್ರೈನ್ ಸ್ಟಾರ್ಟೆಡ್ ದೇರ್ ವಾಸ್ ನೋಬಡಿ ಎಲ್ಸ್ ಇನ್ ದಿ ಕಂಪಾರ್ಟ್ಮೆಂಟ್, ದಿ ಅದರ್ ಹ್ಯಾಡ್ನ್ಟ್ ಕಮ್, ಐ ಹ್ಯಾಡ್ ಗಾನ್ ಅರ್ಲಿ.
ಆ ಬೋಗಿಯಲ್ಲಿ ಯಾರೂ ಇರಲಿಲ್ಲ, ನಾನು ಬಹಳ ಬೇಗ ಬಂದು ಕೂತ್ಕೊಂಡಿದ್ದೆ, ರೈಲು ಕೂಡ ಇನ್ನೂ ಹೊರಟಿರಲಿಲ್ಲ.
ಐ ಗಾಟ್ ಎ ಚಾನ್ಸ್ ಟು ಸ್ಪೀಕ್ ಟು ಹಿಮ್,
ನನಗೆ ಅವಕಾಶ ಸಿಕ್ತು ಆತನೊಟ್ಟಿಗೆ ಮಾತನಾಡಲು.
ಅಂಡ್ ಲಿಟಲ್ ಲೇಟರ್ ಹಿ ಡಿಸ್ಕವರ್ಡ್ ದಟ್ ಹಿ ವಾಸ್ ಸಿಟಿಂಗ್ ಇನ್ ದಿ ರಾಂಗ್ ಕಂಪಾರ್ಟ್ಮೆಂಟ್ ಅಂಡ್ ಹಿ ವೆಂಟ್ ಅವೇ.
ಸ್ವಲ್ಪ ಸಮಯದ ನಂತರ ಆತನು ಗ್ರಹಿಸಿಕೊಂಡಿದ್ದೇನಪ್ಪ ಅಂದ್ರೆ ತಪ್ಪಾದ ಬೋಗಿಯಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಅಂತ. ನಂತರ ಆತನು ಹೊರಟು ಹೋಗ್ಬಿಟ್ನು.
ಐ ಸೇಡ್ ಥ್ಯಾಂಕ್ ಯು ಲಾರ್ಡ್ ದಟ್ ಹಿ ಕೇಮ್ ಟು ದಿ ರಾಂಗ್ ಕಂಪಾರ್ಟ್ಮೆಂಟ್.
ನಾನು ದೇವರಿಗೆ ಕೃತಜ್ಞತೆ ಹೇಳದೆ ಆತನು ತಪ್ಪಾದ ಬೋಗಿಗೆ ಬಂದು ಕುಳಿತುಕೊಂಡಿದ್ದಕ್ಕಾಗಿ.
He had to hear the gospel.
ಯಾಕಂದ್ರೆ ಆತನಿಗೆ ಸುವಾರ್ತೆ ಕೇಳುವ ಸೌಭಾಗ್ಯ ಒದಗಿ ಬಂದಿತ್ತು.
I've had some interesting experiences like that.
ಈ ರೀತಿಯ ಆಸಕ್ತಿಕರ ಆ ಒಂದು ಸಂಗತಿಗಳು ನನಗೆ ಎದುರಾಗಿವೆ.
Years ago, one of the first times I witnessed to people was when I went into a park and I saw an old man sitting there.
ಬಹಳ ವರ್ಷಗಳ ಹಿಂದೆ ನಾನು ಮೊದಲು ಸಾಕ್ಷಿಯಾಗಿದ್ದೆಲ್ಲಪ್ಪ ಅಂದ್ರೆ ಒಂದು ಉದ್ಯಾನವನಕ್ಕೆ ಹೋದೆ, ಅಲ್ಲಿ ಒಬ್ಬ ವಯೋವೃದ್ಧರು ಕೂತ್ಕೊಂಡಿದ್ರು.
I sat next to him and it was in North India. I spoke to him in Hindi and then slowly gave him the gospel.
ನಾನು ಅವರ ಪಕ್ಕ ಹೋಗಿ ಕೂತ್ಕೊಂಡೆ. ಅವರು ಉತ್ತರ ಭಾರತದವರಾಗಿದ್ರು, ಹಿಂದಿ ಮಾತನಾಡುತ್ತಿದ್ರು. ನಾನು ಅವರಿಗೆ ಸುವಾರ್ತೆಯನ್ನು ಕೊಟ್ಟೆ.
Dear brothers and sisters, always be ready.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾವಾಗಲೂ ಸಿದ್ಧರಾಗಿರ್ರಿ.
The Bible says always be ready to give an answer to him who asks you of the hope that is in you.
ಸತ್ಯವೇದವು ಹೇಳುತ್ತದೆ ಯಾವಾಗಲೂ ಸಿದ್ಧರಾಗಿರ್ರಿ ಅಂತ. ಅದು ಏನಪ್ಪ ಅಂದ್ರೆ ಯಾರಾದರೂ ನಿಮಗೆ ಬಂದು ಕೇಳುವಾಗ ನಿಮ್ಮಲ್ಲಿರುವ ನಿರೀಕ್ಷೆಗೆ ಉತ್ತರವನ್ನು ಕೊಡಲು.
1 Peter. It's a great verse. Always be ready. I think it's 1 Peter chapter 3.
ಒಂದು ಪೇತ್ರದಲ್ಲಿ ಅದ್ಭುತ ವಚನ ಇದೆ, ಯಾವಾಗಲೂ ಸಿದ್ಧರಾಗಿರಿ ಅಂತ. ಮೂರನೇ ಅಧ್ಯಾಯ ಅಂದ್ಕೊಳ್ತೇನೆ.
Always be ready to give an answer to anyone who asks.
ನಿಮಗೆ ಕೇಳುವ ಯಾರಿಗಾದರೂ ಉತ್ತರ ಕೊಡಲು ಯಾವಾಗಲೂ ಸಿದ್ಧರಾಗಿರಿ.
And sometimes they may not ask.
ಕೆಲವೊಮ್ಮೆ ಅವರು ಕೇಳದೇ ಇರಬಹುದು.
Another thing I've been greatly encouraged by is Joseph.
ಮತ್ತೊಂದು ಸಂಗತಿ ನಾನು ಬಹಳ ಪ್ರೋತ್ಸಾಹ ಪಡೋದು ಯಾವ್ದಪ್ಪ ಅಂದ್ರೆ ಅದು ಯೋಸೆಫ.
You want to know how he came out of prison? Listen to this.
ನಿಮಗೆ ಗೊತ್ತಾಗ್ಬೇಕಾ ಆತನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದ ಅಂತ, ಇದನ್ನು ಕೇಳಿಸ್ಕೊಳ್ರಿ.
How did Joseph come out of prison? He was 13 years in prison, falsely accused in Egypt.
ಯೋಸೆಫನು ಹೇಗೆ ಸೆರೆಮನೆಯಿಂದ ಹೊರಗೆ ಬಂದನು? ಆತನು 13 ವರ್ಷ ಸೆರೆಮನೆ ವಾಸದಲ್ಲಿದ್ದನು, ಅದು ತಪ್ಪಾಗಿ ದೂಷಣೆ ಹೊರಲ್ಪಟ್ಟು.
But he didn't sit there complaining against his brothers.
ಆದರೆ ಆತನು ಅಲ್ಲಿ ಸುಮ್ಮನೆ ಕೂತ್ಕೊಂಡು ತನ್ನ ಸಹೋದರರ ವಿರುದ್ಧವಾಗಿ ದೂರು ಹೇಳಲಿಲ್ಲ.
Or complaining against God.
ದೇವರ ವಿರುದ್ಧವಾಗಿ ಕೂಡ ದೂರು ಹೇಳಲಿಲ್ಲ.
Even though he did not know Romans 8:28, it was not written those days.
ರೋಮಾ 8:28 ಆತನಿಗೆ ಗೊತ್ತಿರದಿದ್ದರೂ ಆ ದಿನಗಳಲ್ಲಿ ಅದು ಬರೆಯಲ್ಪಟ್ಟಿರಲಿಲ್ಲ.
He believed God is in control.
ದೇವರು ನಿಯಂತ್ರಣದಲ್ಲಿದ್ದಾನೆ ಎಂಬುದಾಗಿ ಆತನು ನಂಬಿದನು.
He was upright. He refused to commit adultery with the woman who tempted him.
ಆತನು ಪ್ರಾಮಾಣಿಕನಾಗಿದ್ದನು, ತನ್ನನ್ನು ಶೋಧಿಸುವಂತ ಹೆಣ್ಣಿನೊಟ್ಟಿಗೆ ವ್ಯಭಿಚಾರ ಮಾಡಲು ನಿರಾಕರಿಸಿದನು.
And he was imprisoned for that.
ಅದಕ್ಕಾಗಿ ಆತನು ಸೆರೆಮನೆಗೆ ಒಯ್ಯಲ್ಪಟ್ಟನು.
And he was so much in touch with God that he was concerned about other people. He saw two people sitting there discouraged.
ಆತನು ದೇವರೊಟ್ಟಿಗೆ ಸಂಪರ್ಕ ಸಾಧಿಸಿದ್ದನು ಮತ್ತು ಇತರರೆಡೆ ಆತನು ಕಾಳಜಿ ಹೊಂದಿದ್ದನು. ಅಲ್ಲಿ ಇಬ್ಬರು ಮನುಷ್ಯರು ಕೂತಿರುವುದನ್ನು ನೋಡ್ತಾನೆ.
And he went up to them and said, Why are you discouraged?
ಅವರ ಬಳಿ ಹೋಗಿ ಈ ತರ ಕೇಳುತ್ತಾನೆ, ಯಾಕೆ ನೀವು ನಿರುತ್ಸಾಹಗೊಂಡಿದ್ದೀರಿ ಅಂತ.
They told him about we had a strange dream and he explained the dream to them.
ಅವರು ಆತನಿಗೆ ಅಪರಿಚಿತ ಕನಸು ಬಿದ್ದಿದ್ದನ್ನ ಹೇಳುತ್ತಾರೆ. ಆಗ ಯೋಸೆಫನು ಅವರಿಗೆ ಆ ಕನಸಿನ ಅರ್ಥವನ್ನ ವಿವರಿಸುತ್ತಾನಲ್ಲಿ.
And the dream was fulfilled. Pharaoh's cupbearer.
ಫರೋಹನ ಪಾನದಾಯಕನಿಗಾಗಿ ಆ ಕನಸು ನೆರವೇರಲ್ಪಟ್ಟಿತು.
And Pharaoh released him from prison.
ಫರೋಹನು ಆ ಪಾನದಾಯಕನನ್ನು ಸೆರೆಮನೆಯಿಂದ ಬಿಡಿಸಿದನು.
And 2 years later,
ಎರಡು ವರ್ಷದ ನಂತರ,
he completely forgot. Joseph said, please tell Pharaoh that I am unjustly treated here.
ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರ್ತಾನೆ. ಯೋಸೆಫನು ಪಾನದಾಯಕನಿಗೆ ಹೇಳ್ಕಳಿಸಿರ್ತಾನೆ, ಫರೋಹನಿಗೆ ಹೇಳು ನಾನು ಅನ್ಯಾಯವಾಗಿ ಇಲ್ಲಿ ಬಿದ್ದಿದ್ದೇನೆ ಅಂತ.
He completely forgot. People are ungrateful.
ಪಾನದಾಯಕನು ಸಂಪೂರ್ಣವಾಗಿ ಮರೆತು ಬಿಟ್ಟಿರುತ್ತಾನೆ, ಜನರು ಕೃತಜ್ಞತೆ ಉಳ್ಳವರಾಗಿರುವುದಿಲ್ಲ.
But at the right time, that also God arranged it because God's plan was Joseph should not become the ruler till he's 30 years old.
ಅದು ಸರಿಯಾದ ಸಮಯದಲ್ಲಿ, ಯಾಕೆಂದರೆ ದೇವರು ಅದನ್ನು ಏರ್ಪಡಿಸಿದ್ದರು. ದೇವರ ಯೋಜನೆಯು ಯೋಸೇಫನು 30 ವರ್ಷದ ತನಕ ಅಧಿಕಾರ ನಡೆಸಬಾರದು ಎಂಬುದಾಗಿತ್ತು.
And this was when he was 28.
ಇದು ನಡೆದದ್ದು ಆತನ 28ನೇ ವಯಸ್ಸಿನಲ್ಲಿರುವಾಗ.
So God made that man forget for 2 years.
ದೇವರು ಆ ಪಾನದಾಯಕನನ್ನ ಮರೆಯುವಂತೆ ಮಾಡಿದನು 2 ವರ್ಷಗಳ ಕಾಲ.
Then Pharaoh had a dream and then that cupbearer said, "Oh yeah, I remember 2 years ago there was a man who explained my dream." Pharaoh said, "Bring him here."
ಫರೋಹನಿಗೆ ಒಂದು ಕನಸು ಬೀಳುತ್ತೆ. ಆಗ ಪಾನದಾಯಕನ ನೆನಪು ಮಾಡಿಕೊಳ್ಳುತ್ತಾನೆ, ಓ ಕನಸು ಹೇಳುವಂತ ವ್ಯಕ್ತಿ ಅಲ್ಲಿದ್ದಾನೆ ಅಂತ. ಆಗ ಫರೋಹನು ಆತನನ್ನ ಕರೆ ಕಳುಹಿಸುತ್ತಾನೆ.
That is how Joseph became the ruler in Egypt.
ಈ ರೀತಿಯಾಗಿ ಯೋಸೇಫನು ಆ ಒಂದು ಐಗುಪ್ತದಲ್ಲಿ ಅಧಿಪತಿಯಾಗುತ್ತಾನೆ.
For a long time, for 100 years.
100 ವರ್ಷಗಳ ಕಾಲ, ಬಹುದೊಡ್ಡ ಅವಧಿ.
And that's how he brought his family there.
ಆ ರೀತಿಯಾಗಿ ಅಲ್ಲಿ ತನ್ನ ಕುಟುಂಬವನ್ನ ಕರೆದುಕೊಂಡು ಬರುತ್ತಾನೆ.
But how did it all start?
ಇದೆಲ್ಲ ಹೇಗೆ ಪ್ರಾರಂಭ ಆಯಿತು ಹಾಗಾದ್ರೆ?
It started with he saw two people discouraged and he asked them, "Why are you discouraged?"
ಇದು ಎಲ್ಲಿಂದ ಪ್ರಾರಂಭ ಆಯ್ತಪ್ಪ ಅಂದ್ರೆ, ಆತನು ಇಬ್ಬರು ವ್ಯಕ್ತಿಗಳನ್ನ ನಿರುತ್ಸಾಹಗೊಂಡಿರುವಂತದನ್ನ ನೋಡಿ ಹೋಗಿ ಕೇಳ್ತಾನೆ, ಯಾಕೆ ನಿರುತ್ಸಾಹಗೊಂಡಿದ್ದೀರಿ ಅಂತ ಅಲ್ಲಿಂದ.
I have thought about that instance. When I read something like that, I apply it to myself.
ಈ ಒಂದು ಉದಾಹರಣೆ ಕುರಿತಾಗಿ ನಾನು ಯೋಚಿಸುತ್ತಿದ್ದೆ. ನಾನು ಈ ರೀತಿಯ ವಚನಗಳನ್ನ ಓದುವಾಗ ನನಗೆ ನಾನು ಇದನ್ನ ಅನ್ವಯ ಮಾಡಿಕೊಳ್ತೇನೆ.
If I find somebody discouraged in the office,
ನಾನು ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ನಿರುತ್ಸಾಹಗೊಂಡಿರುವಂತವರನ್ನ ನೋಡುವಾಗ,
I remember I was on a ship.
ನನಗಿನ್ನೂ ನೆನಪಿದೆ, ನಾನು ನೌಕಾದಳದಲ್ಲಿರುವಾಗ.
And at least 2 instances I had to talk to people and bring them to Christ.
ನನಗೆ ಈ ರೀತಿಯ ಎರಡು ಉದಾಹರಣೆ ಇದೆ. ನಾನು ಇಬ್ಬರು ವ್ಯಕ್ತಿಗಳೊಟ್ಟಿಗೆ ಮಾತನಾಡಿ ಅವರನ್ನ ಕ್ರಿಸ್ತನ ಬಳಿಗೆ ಕರೆ ತಂದಿದ್ದು.
One was a Hindu and one was a nominal Christian.
ಒಬ್ಬ ಹಿಂದೂ, ಮತ್ತೊಬ್ಬ ನಾಮಕಾವಸ್ಥೆ ಕ್ರೈಸ್ತನಾಗಿದ್ದಂತವನು.
Just being alert.
ಯಾವಾಗಲೂ ಜಾಗರೂಕತೆ ಅಥವಾ ಎಚ್ಚರಿಕೆಯಿಂದ ಇರುವಂತದ್ದು.
You know, it could be somebody in your office who's looking a bit gloomy.
ನಿಮ್ಮ ಕೆಲಸ ಮಾಡುವಂತ ಸ್ಥಳದಲ್ಲಿ ಯಾರಾದರೂ ತುಂಬಾ ನಿರಾಶೆಯಿಂದ ಬೇಸರದಿಂದ ಕಂಡು ಬರ್ತಾರೆ.
Someone day and you go up to him and say, "Hey."
ಒಂದು ದಿನ ನೀವು ಹೋಗಿ ಅವರಿಗೆ ಮಾತನಾಡ್ತೀರಿ, ನೀವು
ಫೀಲಿಂಗ್ ಡೌನ್ ಟುಡೇ,
ಇವತ್ತು ನೀನ್ ಯಾಕೋ ಕಳೆಗೊಂಡಿದೀಯಾ, ಯಾಕೆ ಅಂತ.
ಕ್ಯಾನ್ ಐ ಹೆಲ್ಪ್ ಯು ಇನ್ ಸಮ್ ವೇ,
ನಾನು ನಿನಗೆ ಸಹಾಯ ಮಾಡಬಹುದಾ ಯಾವ್ದಾದ್ರು ಮಾರ್ಗದಲ್ಲಿ ಅಂತ ಕೇಳ್ತೀರಿ.
Just being good to him.
ನೀವು ಸುವಾರ್ತೆ ಸಾರ್ತಾ ಇಲ್ಲ, ಆತನಿಗೆ ಒಳ್ಳೆಯವನಾಗೋ ಪ್ರಯತ್ನ ಮಾಡ್ತಾ ಇದ್ದೀರಿ.
The door will slowly open. Don't push.
ದ್ವಾರವು ನಿಧಾನಕ್ಕೆ ತೆರೆಯಲ್ಪಡುತ್ತೆ, ಅದನ್ನ ಒತ್ತಡ ಹಾಕಿ ತಳ್ಳಬೇಡಿರಿ ಯಾವಾಗಲೂ.
When you go to somebody's house, you knock. You don't push the door. So this is a way of knocking.
ನೀವು ಯಾರದಾದರೂ ಮನೆಗೆ ಹೋದಾಗ ಕದವನ್ನ ತಟ್ಟುತ್ತೀರಿ, ತಳ್ಳುವುದಿಲ್ಲ. ಇದು ಅದೇ ರೀತಿಯಲ್ಲಿ ಒಂದು ರೀತಿ ತಟ್ಟುವಂತದ್ದು.
Hi. Are you feeling a bit down today? Can I help you?
ನಮಸ್ಕಾರ, ಯಾಕೆ ನೀನು ಇವತ್ತು ಕಳೆಗೊಂಡಿದೀಯಾ, ನಾನು ನಿನಗೆ ಸಹಾಯ ಮಾಡಬಹುದಾ ಅಂತ ಕೇಳುವುದು.
That's knocking at the door.
ಅದು ಕದವನ್ನ ತಟ್ಟುವ ರೀತಿಯಲ್ಲಿ.
And if the door opens, go in and give the gospel.
ಆ ದ್ವಾರ ತೆರೆದರೆ ಒಳಗೆ ಹೋಗ್ರಿ, ಸುವಾರ್ತೆಯನ್ನ ಕೊಡಿರಿ.
Very wonderful way to reach out to people.
ಜನರನ್ನ ತಲುಪುವಂತದ್ದಕ್ಕೆ ಬಹಳ ಅದ್ಭುತವಾದ ಮಾರ್ಗ ಇದು.
So I was starting with this mark, be very righteous when you hear something, don't form a judgment initially, but be alert.
ಹಾಗಾಗಿ ನಾನು ಇದರಿಂದ ಪ್ರಾರಂಭಿಸಿದ್ದು, ನೀವು ಏನನ್ನಾದರೂ ಕೇಳುವಾಗ ನ್ಯಾಯ ಉಳ್ಳವರಾಗಿರ್ಬೇಕು ನೀವು. ತಕ್ಷಣಕ್ಕೆ ತೀರ್ಪು ಕೊಡುವಂತವರಾಗಬೇಡ್ರಿ, ಯಾವಾಗಲೂ ಎಚ್ಚರಿಕೆಯಿಂದ ಇರ್ರಿ ಪ್ರಾರಂಭದಲ್ಲಿ.
That person in prison, maybe unjustly put there.
ಒಬ್ಬ ವ್ಯಕ್ತಿ ಸೆರೆಮನೆಯಲ್ಲಿದ್ದ ಅಂತ ಅಂದ್ಕೊಳ್ಳೋಣ, ಆತನು ಅನ್ಯಾಯವಾಗಿ ಸೆರೆಮನೆಗೆ ಹಾಕಲ್ಪಟ್ಟಿರಬಹುದು.
I was reading some time the other day, something that really struck me.
ನಾನು ಒಂದು ದಿನ ಒಂದು ವಿಷಯ ಓದ್ತಿದ್ದೆ, ಅದು ನನಗೆ ನಿಜವಾಗ್ಲೂ ನನ್ನ ಮನಸ್ಸಿಗೆ ನಾಟಿತು.
When you hear that somebody has got this terrible disease called AIDS,
ಯಾರಿಗಾದ್ರೂ ಬಹಳ ಭಯಾನಕವಾದಂತ ಕಾಯಿಲೆ ಏಡ್ಸ್ ಇದೆ ಎಂಬುದಾಗಿ ನೀವು ಕೇಳಲ್ಪಟ್ಟಾಗ,
what is it that comes to your mind first of all?
ಮೊದಲನೇದಾಗಿ ನಿಮ್ಮ ಮನಸ್ಸಿಗೆ ಬರುವಂತದ್ದೇನು?
I know in the olden days what used to come to my mind.
ನನ್ನ ಹಳೆಯ ದಿನಗಳಲ್ಲಿ ನನ್ನ ಮನಸ್ಸಿಗೆ ಅಥವಾ ತಲೆಗೆ ಏನ್ ಬರ್ತಾ ಇತ್ತಪ್ಪ ಅಂದ್ರೆ,
boy, that guy deserves it for going in committing unnatural sex.
ಓ, ಈ ವ್ಯಕ್ತಿ ಇದಕ್ಕೆ ಯೋಗ್ಯನು ಕೂಡ, ಯಾಕಂದ್ರೆ ಅಸ್ವಾಭಾವಿಕವಾದಂತ ಲೈಂಗಿಕತೆಯಲ್ಲಿ ತೊಡಗಿದ್ದಾನೆ.
That's how AIDS usually started. And doing those wrong things.
ಈ ಒಂದು ತಪ್ಪಾದ ಸಂಗತಿಗಳನ್ನು ಮಾಡುವಂತದ್ದರಿಂದ ಏಡ್ಸ್ ಕಾಯಿಲೆಯು ಪ್ರಾರಂಭವಾಗುತ್ತದೆ.
But then I read something.
ನಾನು ಅವಾಗ ಒಂದನ್ನ ಓದಿದೆ.
You know, if a person is a little child can be injected with a needle that is infected by someone who had AIDS.
ಈಗಾಗಲೇ ಏಡ್ಸ್ ಸೋಂಕಿತರಿಂದ ಸೋಂಕಿಗೆ ಒಳಗಾದ ಸೂಜಿಯನ್ನು ಆ ಒಂದು ಪುಟ್ಟ ಮಗುವಿಗೆ ಚುಚ್ಚುವಾಗ,
that little child gets AIDS.
ಆ ಚಿಕ್ಕ ಮಗು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಳ್ಳುತ್ತದೆ.
ಸೊ ಸಮ್ ಪೀಪಲ್ ಹ್ಯಾವ್ ಗಾಟ್ ಏಡ್ಸ್ ನಾಟ್ ಬೈ ಎನಿ ಸೆಕ್ಷುವಲ್ ಆಕ್ಟಿವಿಟಿ.
ಕೆಲವು ಜನರು ಏಡ್ಸ್ ಕಾಯಿಲೆಯನ್ನ ಬರಮಾಡಿಕೊಂಡಿದ್ದಾರೆ ಯಾವುದೇ ಲೈಂಗಿಕ ಚಟುವಟಿಕೆಯನ್ನ ನಡೆಸದೆ.
ಬಟ್ ಜಸ್ಟ್ ಬಿಕಾಸ್ ಅನ್ ಇಂಜೆಕ್ಷನ್ ವಾಸ್ ಗಿವನ್ ಟು ದೆಮ್ ಬೈ ಎ ನರ್ಸ್ ಹೂ ಡಿಡ್ ನಾಟ್ ಕ್ಲೀನ್ ದ ನೀಡಲ್.
ಆ ನರ್ಸ್ ಇಂಜೆಕ್ಷನ್ ತುದಿಯನ್ನ ಸರಿಯಾಗಿ ಸ್ವಚ್ಛಪಡಿಸಿದನೆ ಅದನ್ನ ಕೊಟ್ಟಿದ್ರಿಂದ ಏಡ್ಸ್ ಕಾಯಿಲೆ ಬಂದಿರೋ ಸಾಧ್ಯತೆ ಇರುತ್ತದೆ.
ಐ ಸೆಡ್ ಲಾರ್ಡ್ ಫರ್ಗಿವ್ ಮೀ.
ನಾನು ಹೇಳದೆ ಕರ್ತರೆ ನನ್ನನ್ನು ಕ್ಷಮಿಸು ಎಂಬುದಾಗಿ.
ಹೌ ಕ್ವಿಕ್ಲಿ ಐ ಜಡ್ಜ್ ಪೀಪಲ್.
ನಾನು ಎಷ್ಟು ಬೇಗ ಜನರನ್ನ ತೀರ್ಪು ಮಾಡಿಬಿಡ್ತೀನಿ.
ದಟ್ ಗೈಸ್ ಗಾಟ್ ಏಜ್ ಹಿ ಡಿಸರ್ವ್ಸ್ ಇಟ್ ಬಿಕಾಸ್ ಹೀ ಇಸ್ ಸೆಕ್ಷುವಲ್ ಸಿನ್.
ಆ ವ್ಯಕ್ತಿ ಆ ಲೈಂಗಿಕ ಪಾಪ ಮಾಡಿದ್ದಕ್ಕಾಗಿ ಆ ಏಡ್ಸ್ ಕಾಯಿಲೆ ಬಂದಿದ್ದು ಅದಕ್ಕೆ ಯೋಗ್ಯನು ಅಂತ ಹೇಳುವಾಗ,
ಐ ಲರ್ನ್ ಫ್ರಮ್ ದಟ್ ಡೋಂಟ್ ಬಿ ಸೋ ಕ್ವಿಕ್ to judge people for sexual sin.
ನಾನು ಅದರಿಂದ ಕಲ್ತಿದ್ದೇನಪ್ಪ ಅಂದ್ರೆ ಜನರನ್ನ ಅವರ ಲೈಂಗಿಕ ಪಾಪಗಳಿಗಾಗಿ ತೀರ್ಪು ಮಾಡಬೇಡ್ರಿ.
ಇಟ್ ಮೇ ನಾಟ್ ಬಿ.
ಅದು ಅಲ್ಲದಿರಬಹುದು.
ಮೇ ದೇ ಗಾಟ್ ಇಟ್ ಪ್ರಾಬ್ಲಿ ಫ್ರಮ್ ಅನ್ ಇನ್ಫೆಕ್ಟೆಡ್ ನೀಡಲ್.
ಅದು ಬಹುಶಃ ಏಡ್ಸ್ ಸೋಂಕಿತ ಸೂಜಿಯಿಂದ ಬಂದಿರಬಹುದು.
ಐ ಆಮ್ ಜಸ್ಟ್ ಟೆಲಿಂಗ್ ಯು ಒನ್ ಆರ್ ಟೂ ಪಾಸಿಬಿಲಿಟೀಸ್.
ನಾನು ನಿಮಗೆ ಹೇಳುತ್ತಿರುವಂತದ್ದು ಒಂದು ಅಥವಾ ಎರಡು ಸಾಧ್ಯತೆಗಳನ್ನು.
ಅಪ್ಲೈ ದಟ್ ಟು ಸೋ ಮೆನಿ ಅದರ್ ಏರಿಯಾಸ್ where we judge.
ನಾವು ತೀರ್ಪು ಮಾಡುವಂತ ಎಷ್ಟೋ ಕ್ಷೇತ್ರಗಳಿಗೆ ಇದನ್ನ ಅನ್ವಯಿಸಿ ನೋಡ್ರಿ.
What does the Lord require of you first of all?
ನಿಮ್ಮಿಂದ ಕರ್ತರಿಗೆ ಅವಶ್ಯಕವಾಗಿರುವಂತದ್ದೇನು?
Do justice.
ನ್ಯಾಯವನ್ನ ಅಂದರೆ ನೀತಿಯನ್ನ ಮಾಡುವಂತ.
Don't be quick to judge.
ತೀರ್ಪು ಮಾಡುವುದರಲ್ಲಿ ಯಾವಾಗಲೂ ಮುಂದಾಗಿ ಇರಬೇಡ ಅಥವಾ ತಕ್ಷಣಕ್ಕೆ ತೀರ್ಪು ಮಾಡಬೇಡ.
And Matthew 7:1 don't condemn.
ಮತ್ತಾಯ 7:1 ಹೇಳುತ್ತದೆ ಖಂಡಿಸಬೇಡ್ರಿ ಅಂತ.
Condemning is the worst part.
ಖಂಡನೆಯು ಬಹಳ ಕೆಟ್ಟ ಭಾಗ.
The word don't judge in Matthew 7 means don't condemn people.
ತೀರ್ಪು ಮಾಡಬೇಡ್ರಿ ಎಂಬುದಾಗಿ ಮತ್ತಾಯ 7:1 ಹೇಳಿದ್ದೇನಪ್ಪ ಅಂದ್ರೆ ಖಂಡಿಸಬೇಡ್ರಿ ಅಂತ.
He got AIDS because of this. No. It was an infected needle, innocent person.
ಅದು ಆತನಿಗೆ ಏಡ್ಸ್ ಬಂತು ಇದಕ್ಕಾಗಿ. ಇಲ್ಲ ಇಲ್ಲ ಇಲ್ಲ, ಅದು ಇನ್ನೊಬ್ಬರಿಂದ ಇಂಜೆಕ್ಷನ್ ಒಳಪಟ್ಟು ಬಂದಿರಬಹುದು.
Okay. Second requirement is,
ಎರಡನೇ ಅವಶ್ಯಕತೆ ಅಥವಾ ಅಗತ್ಯತೆ ಏನಪ್ಪ ಅಂದ್ರೆ,
ಬಿ ಕೈಂಡ್ ಆರ್ ಬಿ ಮರ್ಸಿಫುಲ್,
ಕರುಣೆ ಉಳ್ಳವರಾಗಿರ್ರಿ ಅಥವಾ ದಯೆಯುಳ್ಳವರಾಗಿರ್ರಿ ಎಂಬುದಾಗಿ.
That means you see that somebody has definitely made a mistake.
ಅದರ ಅರ್ಥ ನೀವೀಗ ನೋಡ್ತೀರಿ ಯಾರೋ ಒಬ್ರು ನಿಶ್ಚಯವಾಗಿ ತಪ್ಪನ್ನ ಮಾಡಿದ್ದಾರೆ ಅಂತ.
What shall we do then? Bring a harsh judgment on that person? No.
ನಾವೇನ್ ಮಾಡಬೇಕೀಗ? ಆತನ ಮೇಲೆ ಬಹಳ ಕಠಿಣವಾಗಿ ಎರಗಿ ಆತನ ಮೇಲೆ ನ್ಯಾಯ ತೀರ್ಮಾನ ಮಾಡಬೇಕಾ ಅಥವಾ ತೀರ್ಪು ಮಾಡಬೇಕಾ?
Think how God has treated you when you made a mistake.
ನೀವು ತಪ್ಪನ್ನ ಮಾಡಿದಾಗ ದೇವರು ನಿಮ್ಮನ್ನ ಹೇಗೆ ನಡೆಸಿಕೊಂಡರು ಎಂಬುದರ ಕುರಿತಾಗಿ ಮೊದಲು ಯೋಚಿಸಿರಿ.
How many mistakes? We call it mistakes, God calls it sin.
ಎಷ್ಟು ತಪ್ಪುಗಳನ್ನು ನೀವು ಅದನ್ನ ತಪ್ಪು ಅಂತ ಕರೀತೀರಿ, ದೇವರು ಅದನ್ನ ಪಾಪ ಅಂತ ಕರೀತಾರೆ.
How many things we have done wrong?
ನಾವು ಎಷ್ಟೋ ತಪ್ಪುಗಳನ್ನ ಮಾಡಿದ್ದೇವಲ್ಲವೇ?
Did God jump on us immediately?
ದೇವರು ನಮ್ಮ ಮೇಲೆ ತಕ್ಷಣಕ್ಕೆ ಹಾರಿ ಬಂದ್ರೆ ಹಾಗಾದ್ರೆ?
None of us would be sitting in the meeting today if God had done that.
ದೇವರು ನಿಜವಾಗ್ಲು ಅದನ್ನ ಮಾಡಿದ್ದೇ ಆದಲ್ಲಿ ನಾವ್ಯಾರು ಇವತ್ತು ಕೂಟದಲ್ಲಿ ಕೂಡ್ಲಿಕ್ಕೆ ಆಗ್ತಿರಲಿಲ್ಲ.
ಲವ್ mercy,
karuneyanna preethisiri.
Do justice,
nyayavanna maadri.
Love mercy, like we said last Sunday,
kade banavara helidante karuneyanna preethisiri.
The words for CFC for this new year is there at the back.
ee varshakke CFC ge vachana yavadappa andre adu nanna hindagade iruvantaddu.
Be merciful to others just as God has been merciful to you. Not just be merciful to others.
ದೇವರು ನಿಮಗೆ ಕರುಣೆ ತೋರಿಸಿದ ಪ್ರಕಾರ ನೀವು ಕೂಡ ಇತರರಿಗೆ ಕರುಣೆ ತೋರಿಸಿರಿ. ಕೇವಲ ಇತರರಿಗೆ ಕರುಣೆ ತೋರಿಸೋದು ಮಾತ್ರ ಅಲ್ಲ,
ಕಂಪೇರ್ ಇಟ್ ವಿತ್ ಗಾಡ್ಸ್ ಮರ್ಸಿ ಆನ್ ಯು. That's what it says. Be merciful to others exactly as God has been merciful to you.
ದೇವರು ನಿಮಗೆ ಎಷ್ಟು ಕರುಣೆ ತೋರಿಸಿದರೋ ಅಷ್ಟೇ ಕರುಣೆಯನ್ನ ನೀವು ಇತರರಿಗೆ ತೋರಿಸಿರಿ. ಅಂದರೆ ದೇವರ ಕರುಣೆಯನ್ನ ನಿಮ್ಮ ಮೇಲೆ ಏನ್ ತೋರಿಸಿದರಲ್ಲ ಅದಕ್ಕೆ ಹೋಲಿಸಿ ನೋಡಿರಿ ಎಂಬುದಾಗಿ ಅರ್ಥ.
That's a very high standard.
ಇದು ಬಹಳ ಉನ್ನತ ಮಟ್ಟವಾದದ್ದು.
When will I reach it?
ನಾವು ಯಾವಾಗ ಅಲ್ಲಿ ತಲುಪೋದು ಅದನ್ನ?
Help me Lord to press on.
ಕರ್ತರೆ ಸಹಾಯ ಮಾಡ್ರಿ ಅದಕ್ಕೆ ಒತ್ತು ಕೊಡಲು.
You know, we try to press on to become more Christ like. Here is one area where we can become more Christ like.
ನಾವು ಕ್ರಿಸ್ತನ ರೀತಿಯಲಾಗಲಿಕ್ಕೆ ಹೆಚ್ಚು ಒತ್ತು ಕೊಡ್ತೀವಲ್ವಾ, ಇದು ಕ್ರಿಸ್ತನ ರೀತಿಯಲ್ಲಿ ಆಗಲಿಕ್ಕೆ ಒಂದು ಮೊದಲ ಹೆಜ್ಜೆ ಅಥವಾ ಮೊದಲ ಹಂತ.
Now I'll tell you, I've been tremendously impressed by one particular story of Jesus.
ಯೇಸು ಕ್ರಿಸ್ತನ ಒಂದು ಪ್ರತ್ಯೇಕ ಕಥೆಯಿಂದ ನಾನು ಬಹಳ ಪ್ರೇರೇಪಿಸಲ್ಪಟ್ಟಿದ್ದೇನೆ.
You all know the story, but I never meditated on it sufficiently until recently.
ನಾನು ಇತ್ತೀಚೆಗೆ ಹೊರತುಪಡಿಸಿ ನಾನು ಅದನ್ನು ಅಷ್ಟಾಗಿ ಧ್ಯಾನ ಮಾಡಿರಲಿಲ್ಲ.
And that is John's Gospel chapter 8.
ಅದು ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ.
You know the story. The Pharisees verse 3, John 8 verse 3, caught a woman in adultery.
ಇಲ್ಲಿ ಎಲ್ಲರಿಗೂ ಗೊತ್ತಿರುವಂತ ಕಥೆ ಇದು ಯೋಹಾನ 8:3. ಇಲ್ಲಿ ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿ ಬಿದ್ದಂತ ಒಬ್ಬ ಹೆಂಗಸನ ಕಂಡಿಡ್ಕೊಳ್ತಾರೆ.
And brought her to Jesus and saying,
ಆಕೆಯನ್ನ ಯೇಸುವಿನ ಬಳಿಗೆ ಕರೆತಂದು ಈ ರೀತಿಯಾಗಿ ಹೇಳುತ್ತಾರೆ,
Teacher, this woman was caught in adultery, there's no doubt about it.
ಬೋಧಕನೆ, ಅನುಮಾನನೆ ಇಲ್ಲ, ಈ ಹೆಂಗಸು ವ್ಯಭಿಚಾರ ಮಾಡುವಾಗಲೇ ಹಿಡಿಯಲ್ಪಟ್ಟಳು ಅಂತ.
And verse 5, Moses commanded.
ಐದನೇ ವಚನ, ಮೋಶೆಯು ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರಲ್ಲಿ.
He is referring to the law which Jesus once said, I have come to fulfill the law. He said in Matthew 5.
ಮತ್ತಾಯ 5ರಲ್ಲಿ ಹೇಳಿರೋ ಪ್ರಕಾರ ನಾನು ನ್ಯಾಯ ಪ್ರಮಾಣವನ್ನು ಪೂರೈಸಲು ಬಂದಿದ್ದೇನೆ ಅಂತ ಹೇಳಿದ್ರಲ್ಲ ಯೇಸು ಸ್ವಾಮಿ, ಅದನ್ನ ಇಲ್ಲಿ ಉಲ್ಲೇಖಿಸ್ತಾರೆ.
Okay, you came to fulfill the law, Lord Jesus.
ಕರ್ತರ ದೇಸುವೆ, ನೀನು ನ್ಯಾಯ ಪ್ರಮಾಣ ಪೂರೈಸಲಿಕ್ಕೆ ಬಂದಿದೆಯಲ್ವಾ?
They didn't call him Lord Jesus.
ಅವರು ಕರ್ತನು ಅಂತ ಕರೀಲಿಲ್ಲ ಯೇಸು ಸ್ವಾಮಿಯನ್ನ.
What do you say?
ನೀನೇನ್ ಹೇಳ್ತೀಯ ಅಂತ ಕೇಳ್ತಾರೆ.
Moses said, Stone her to death.
ಮೋಶೆ ಹೇಳಿದನು ಆಕೆಯನ್ನ ಕಲ್ಲೆಸೆದು ಕೊಲ್ಲಿರಿ ಅಂತ.
What do you say?
ನೀನು ಏನು ಹೇಳುತ್ತೀಯ?
Is Jesus going to go against the law?
ಯೇಸು ಸ್ವಾಮಿ ನ್ಯಾಯ ಪ್ರಮಾಣದ ವಿರುದ್ಧವಾಗಿ ಹೋಗ್ತಾರಾ ಹಾಗಾದ್ರೆ?
The woman was caught in adultery. It's not an accusation. She was caught in the act. There's no doubt about it.
ಇದು ಒಂದು ದೂಷಣೆ ಅಲ್ಲ. ಒಬ್ಬ ಸ್ತ್ರೀಯು ವ್ಯಭಿಚಾರ ಮಾಡುವಾಗಲೇ ಸಿಕ್ಕಿ ಹಾಕಿಕೊಂಡಿರುತ್ತಾಳೆ, ಇದರಲ್ಲಿ ಅನುಮಾನ ಇರೋದಿಲ್ಲ.
And so there was no need for Jesus to verify it, to find out is it true or not.
ಯೇಸು ಸ್ವಾಮಿಗೆ ಅದು ಅವಶ್ಯಕತೆ ಇರಲಿಲ್ಲ ಅದು ಸರಿನೋ ತಪ್ಪೋ ಎಂದು ಪರಿಶೀಲಿಸಲು.
What do you do when there is a clear command of God, stone the woman?
ಸ್ತ್ರೀಯ ಮೇಲೆ ಕಲ್ಲನ್ನು ಎಸೆಯುವಂತೆ ದೇವರಿಂದ ಸ್ಪಷ್ಟ ಆಜ್ಞೆ ಇದ್ದರೂ ಕೂಡ ಏನ್ ಮಾಡ್ತೀರಿ ನೀವು ಅವಾಗ?
And Jesus is here.
ಇಲ್ಲಿ ಯೇಸು ಸ್ವಾಮಿ ಇದ್ದಾರೆ.
And Jesus said.
ಆಗ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ.
He waited for a little while because he's saying, Father, what shall I say?
ಅವರು ಸ್ವಲ್ಪ ಕಾಲ ಕಾಯ್ತಾ ಇದ್ರು, ಯಾಕೆಂದ್ರೆ ತಂದೆ ಬಳಿ ಕೇಳ್ತಾ ಇದ್ರು ನಾನು ಏನ್ ಹೇಳಬಹುದು ಅಂತ.
I like that. I learned something there. He was scribbling on the ground.
ನನಗೆ ಇಷ್ಟ ಆಯ್ತು, ನಾನು ಅಲ್ಲಿಂದ ಏನೋ ಒಂದನ್ನ ಕಲ್ತ್ಕೊಂಡೆ. ಅವರು ಮಣ್ಣಿನ ಮೇಲೆ ಏನೋ ಒಂದನ್ನ ಬರೀತಾ ಇದ್ರು.
Father, what shall I say?
ತಂದೆಯೇ ನಾನು ಏನನ್ನ ಹೇಳಲಿ?
Father said, Tell them, the one is without sin. Cast the first stone. So he said it.
ತಂದೆಯು ಯೇಸುವಿಗೆ ಈ ರೀತಿ ಹೇಳು ಅಂತ ಹೇಳುತ್ತಾರೆ, ಯಾವನು ನಿಮ್ಮಲ್ಲಿ ಪಾಪವಿಲ್ಲದವನಾಗಿದ್ದವನು ಅವನೇ ಮೊದಲು ಕಲ್ಲೆಸಲಿ ಅಂತ.
Isn't it wonderful to listen?
ಇದು ಅದ್ಭುತ ಅಲ್ವಾ ಕೇಳಿಸಿಕೊಳ್ಳುವಂತದ್ದು?
And somebody is even something, somebody is caught in the act.
ಆ ಒಂದು ಕಾರ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಕೂಡ ಒಬ್ಬ ವ್ಯಕ್ತಿ.
No doubt about it. And you know what the word of God says, how to deal with this. You still wait on the Lord.
ಅದರ ಬಗ್ಗೆ ಅನುಮಾನ ಇರೋದಿಲ್ಲ ನಿಮಗೆ. ಇದನ್ನ ಹೇಗೆ ವ್ಯವಹರಿಸಬೇಕು ಅಂತ ದೇವರ ವಾಕ್ಯ ಸ್ಪಷ್ಟವಾಗಿರುತ್ತೆ. ಆದರೂ ಕೂಡ ಕೇಳಿಸಿಕೊಳ್ಳುವಂತದ್ದು.
You need to wait on the Lord when God's word is written clearly. Yes.
ದೇವರ ವಾಕ್ಯ ಸ್ಪಷ್ಟವಾಗಿ ಬರೆದಿದ್ರು ಕೂಡ ನೀವು ಕರ್ತನಲ್ಲಿ ಕಾಯ್ದುಕೊಂಡಿರಬೇಕು ಹಾಗಾದ್ರೆ ಹೌದು.
That's what I learned there.
ಅದನ್ನೇ ನಾನು ಇಲ್ಲಿ ಕಲಿತಿದ್ದು.
What should I wait for? Not to change the word of God. How shall I apply that word in this situation to this person?
ನಾನು ಏನಕ್ಕೆ ಕಾಯ್ದುಕೊಳ್ಳಬೇಕು? ದೇವರ ವಾಕ್ಯವನ್ನು ಬದಲಾಯಿಸಲು ಅಲ್ಲ, ಈ ಒಂದು ವಾಕ್ಯವನ್ನ ಈ ಒಂದು ಪರಿಸ್ಥಿತಿಯಲ್ಲಿ ಈ ವ್ಯಕ್ತಿಗೆ ಹೇಗೆ ಅನ್ವಯಿಸಬೇಕು ಎಂಬುದಾಗಿ ಕಾಯ್ದುಕೊಳ್ಳಬೇಕು.
ಮೈ ನ್ಯಾಚುರಲ್ ಟೆಂಡೆನ್ಸಿ ಇಸ್ ಟು ಬಿ ಹಾರ್ಡ್. ಕೋಟ್ ದಟ್ ವರ್ಸ್.
ನನ್ನ ಸ್ವಭಾವ ಹೇಗೆ ನಡ್ಕೊಳ್ಳತ್ತಪ್ಪ ಅಂದ್ರೆ ಕಠಿಣವಾಗಿರು ಆ ವಚನವನ್ನ ಉಲ್ಲೇಖಿಸು ಎಂಬುದಾಗಿ.
ವಿ ಯೂಸ್ ಗಾಡ್ಸ್ ವರ್ಡ್ ಲೈಕ್ ಎ ಹ್ಯಾಮರ್.
ನಾವು ದೇವರ ವಚನವನ್ನ ಒಂದು ರೀತಿ ಸುತ್ತಿಗೆ ರೀತಿಯಲ್ಲಿ ಉಪಯೋಗಿಸುತ್ತೇವೆ.
ಮೆನಿ ಪ್ರೀಚರ್ಸ್ ಆರ್ ಲೈಕ್ ದಟ್.
ಅನೇಕ ಬೋಧಕರು ಆ ರೀತಿಯಾಗಿದ್ದಾರೆ.
ದೇ ಆರ್ ಗಿವ್ ಹೆಲ್ಮೆಟ್ಸ್ ಟು ಎವ್ರಿಬಡಿ ಇನ್ ದಿ ಚರ್ಚ್.
ನಾನು ಹೇಳ್ತೀನಿ ಹಾಗಿದ್ರೆ ಎಲ್ಲರಿಗೂ ಅಲ್ಲಿ ಹೆಲ್ಮೆಟ್ ದೊರಕಿಸಿ ಕೊಡಬೇಕು ಅಂತ.
ಗಾಡ್ ವರ್ಡ್ಸ್ ಲೈಕ್ ಎ ಹ್ಯಾಮರ್. ನೋ,
ದೇವರ ವಾಕ್ಯ ಸುತ್ತಿಗೆ ರೀತಿಯಲ್ಲಿ ಉಪಯೋಗಿಸುತ್ತಾರೆ, ಇಲ್ಲ ಆ ರೀತಿಯಾಗಿ ಮಾಡಬಾರದು.
ಫಾದರ್, ಐ ನೋ ದಿಸ್ ಇಸ್ ರಿಟನ್ ಇನ್ ಯುವರ್ ವರ್ಡ್ ಫಾದರ್, ಹೌ ಶಲ್ ಐ ಅಪ್ಲೈ ಇಟ್?
ತಂದೆಯೇ ನನಗೆ ಗೊತ್ತಿದೆ ಈ ವಾಕ್ಯವನ್ನ ನೀವು ಉಲ್ಲೇಖಿಸಿದ್ದೀರಿ, ಆದರೆ ಇದನ್ನ ನಾನು ಹೇಗೆ ಅನ್ವಯಿಸುವಂತದ್ದು ಅಂತ ಕೇಳ್ಕೊಳ್ಬೇಕು.
ಟೆಲ್ ದ ಒನ್ ಹೂ ಇಸ್ ವಿದೌಟ್ ಸಿನ್ ಟು ಕಾಸ್ಟ್ ದ ಫಸ್ಟ್ ಸ್ಟೋನ್.
ಯಾರು ನಿಮ್ಮಲ್ಲಿ ಪಾಪ ಮಾಡದೇ ಇರುವನೋ ಅವನೇ ಮೊದಲು ಕಲ್ಲನ್ನು ಎಸೆಯಲಿ.
ವಾಟ್ ಎ ವಂಡರ್ಫುಲ್ ಆನ್ಸರ್.
ಎಂತಹ ಅದ್ಭುತವಾದಂತ ಉತ್ತರ ಇದು.
I got answers like that sometimes from the Lord. I've been tremendously encouraged by that.
ನಾನು ಕೆಲವೊಮ್ಮೆ ದೇವರಿಂದ ಈ ರೀತಿಯ ಉತ್ತರವನ್ನು ದೊರಕಿಸಿಕೊಳ್ಳುತ್ತೇನೆ. ಬಹಳ ಅದ್ಭುತವಾಗಿ ಪ್ರೋತ್ಸಾಹಿಸಲ್ಪಟ್ಟಿದ್ದೇನೆ ಇದರಿಂದ.
Wait on the Lord for an answer. Don't fight back.
ಉತ್ತರಕ್ಕಾಗಿ ಕರ್ತನಲ್ಲಿ ಕಾಯ್ದುಕೊಳ್ಳಿರಿ, ಹಿಂತಿರುಗಿ ಹೋರಾಟ ಮಾಡಬೇಡ್ರಿ.
I remember I was sitting, you probably heard this, in a I visited a church once in America.
ನನಗಿನ್ನೂ ನೆನಪಿದೆ, ನಾನು ಅಮೆರಿಕದಲ್ಲಿರುವಂತ ಒಂದು ಸಭೆಗೆ ಅಲ್ಲಿ ಹಾಜರಾಗಿದ್ದೆ.
Where everybody grew beards. Not the women, but all the men.
ಎಲ್ಲಾ ಪುರುಷರು ಗಡ್ಡವನ್ನ ಬೆಳೆಸಿಕೊಂಡಿದ್ದರು, ಸ್ತ್ರೀಯರಲ್ಲ, ಎಲ್ಲಾ ಪುರುಷರು ಅಲ್ಲಿ ಗಡ್ಡವನ್ನ ಬೆಳೆಸಿಕೊಂಡಿದ್ದರು.
That was part of their law.
ಅದು ಅಲ್ಲಿನ ನಿಯಮದ ಒಂದು ಭಾಗವಾಗಿತ್ತಲ್ಲಿ.
And
ಮತ್ತು
it was a group that didn't have cars. They rode in horse carriages.
ಅವರು ಅಲ್ಲಿ ಕಾರನ್ನ ಹೊಂದಿರಲಿಲ್ಲ, ಅವರು ರಸ್ತೆಯಲ್ಲಿ ಹೋಗುವಾಗ ರಥಗಳನ್ನ ಕುದುರೆಗಳನ್ನ ಉಪಯೋಗಿಸುತ್ತಿದ್ದರು.
The first time I got a ride in a horse carriage there. US.
ನಾನು ಮೊದಲ ಬಾರಿ ಅಮೆರಿಕದಲ್ಲಿ ಆ ಒಂದು ಕುದುರೆ ರಥದಲ್ಲಿ ಪ್ರಯಾಣ ಮಾಡಿದೆ.
And then at lunch time we were all sitting at the table, everybody in a beard and they.
ಊಟದ ಸಮಯದಲ್ಲಿ ಎಲ್ಲರೂ ಒಟ್ಟಾಗಿ ಊಟಕ್ಕೆ ಕೂತ್ಕೊಂಡಿದ್ವಿ, ಅಲ್ಲೆಲ್ಲರೂ ಗಡ್ಡ ಬೆಳೆಸಿಕೊಂಡಂತವರಿದ್ರು.
I'd already preached one or two messages and they felt very convicted and some of them were angry with me.
ನಾನು ಅಲ್ಲಿ ಕೆಲವು ಸಂದೇಶವನ್ನ ನೀಡಿದ್ದೆ, ಎರಡು ಮೂರು, ಕೆಲವರು ಅದನ್ನ ಒಪ್ಪಿಕೊಂಡಿದ್ರು, ನನ್ನ ಮೇಲೆ ಕೋಪಗೊಂಡಿದ್ರು ಕೂಡ.
Because we preached against things they had never heard before, against sin.
ಅವರು ಪಾಪದ ವಿರುದ್ಧವಾಗಿ ಎಂದು ಕೇಳದೇ ಇರುವಂತ ಸಂದೇಶವನ್ನ ಅಲ್ಲಿ ನಾನು ಬೋಧನೆ ಮಾಡಿ ಬಂದಿದ್ದೆ.
So they didn't know how to express their anger against me, but they wanted to humiliate me.
ಅವರು ಹೇಗೆ ತಮ್ಮ ಕೋಪವನ್ನು ವ್ಯಕ್ತಪಡಿಸೋದು ಎಂಬುದ ಗೊತ್ತಿರಲಿಲ್ಲ ಅವರಿಗೆ. ಆದ್ರೆ ನನ್ನನ್ನು ಅವರು ನಾಚಿಕೆಗೆ ಒಳಪಡಿಸಬೇಕು ಅಂತ ಕಾಯ್ತಿದ್ರು.
And one of them asked me.
ಅದರಲ್ಲಿ ಒಬ್ಬರು ನನಗೆ ಈ ರೀತಿಯಾಗಿ ಕೇಳಿದ್ರು.
Brother Zach.
ಸಹೋದರ ಜಾಕ್ ರವರೇ.
Did God make a mistake by giving you hair in your face? Or did you make a mistake by shaving it off?
ದೇವರು ನಿಮ್ಮ ಮುಖದಲ್ಲಿ ಕೂದಲನ್ನ ಕೊಟ್ಟು ತಪ್ಪು ಮಾಡಿದನೆ, ಅಥವಾ ನೀವು ಕೂದಲನ್ನ ಶೇವ್ ಮಾಡಿ ತೆಗೆದರಲ್ಲ, ಅಥವಾ ನೀವು ತಪ್ಪು ಮಾಡಿದ್ರ ಅಂತ ಕೇಳಿದ್ರು ನನಗೆ ಪ್ರಶ್ನೆ.
They were saying they did not make that mistake. They all grew their beard.
ಅವರೆಲ್ಲ ಗಡ್ಡ ಬೆಳೆಸಿಕೊಂಡಿದ್ರಿಂದ ಅವರ್ಯಾರು ತಪ್ಪು ಮಾಡಿಲ್ಲ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ರು.
It was exactly like this. I didn't scribble on the ground. I was at a dining table. I said, Lord, what shall I say to these people?
Nanigu kuda ide riti paristhiti edaraitu. Nanige alli nela irlilla kutkondu bariyalu athwa kereyalu. ನಾನು ಡೈನಿಂಗ್ ಟೇಬಲ್ ನಲ್ಲಿ ಕೂತ್ಕೊಂಡಿದ್ದೆ. ನಾನು ಕರ್ತನಲ್ಲಿ ಕೇಳ್ತಾ ಇದ್ದೆ, ನಾನು ಏನ್ ಹೇಳಬಹುದಪ್ಪ ದೇವ್ರೆ ಅಂತ.
And the Lord gave me an answer.
ಆಗ ಕರ್ತರು ನನಗೆ ಉತ್ತರವನ್ನ ದಯಪಾಲಿಸಿದರು.
Did God make a mistake in giving you nails in your fingers, or did you make a mistake by cutting off those nails and they become long?
ಆಗ ನಾನು ಈ ರೀತಿಯ ಕೇಳಿದೆ, ದೇವರು ನಿಮ್ಮ ಬೆರಳಿನಲ್ಲಿ ಉಗುರು ಕೊಟ್ಟು ತಪ್ಪು ಮಾಡಿದನೆ, ಅಥವಾ ಆ ಉಗುರನ್ನ ನೀವು ಕಟ್ ಮಾಡಿ ನೀವೇ ತಪ್ಪು ಮಾಡಿದಿರಾ ಅಂತ ಕೇಳಿದೆ.
The whole table was silent for the rest of the lunch.
ಆ ಊಟ ಮುಗಿಯುವವರೆಗೂ ಆ ಇಡೀ ಮೇಜು ಬಹಳ ಮೌನವಾಗಿ ಬಿಡುತ್ತು.
I will never forget that instance.
ಆ ಒಂದು ಸನ್ನಿವೇಶವನ್ನ ನಾನು ಎಂದಿಗೂ ಮರೀಲಿಕ್ಕೆ ಆಗೋದಿಲ್ಲ.
I learned that God can give you the right word. It wasn't offensive.
ನಾನು ಕಲ್ತ್ಕೊಂಡೆ ದೇವರು ನಮಗೆ ಸರಿಯಾದ ಉತ್ತರವನ್ನ ದಯಪಾಲಿಸ್ತಾರೆ ಅಂತ. ಅದು ಅಪರಾಧ ಆಗಿರಲಿಲ್ಲ.
They were trying to pin me down.
ಅವರು ನನ್ನನ್ನ ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತಿದ್ರು.
And I didn't say, oh, there's no such law in scripture. No.
ನಾನು ಹೇಳಲಿಲ್ಲ ಆ ರೀತಿಯ ನಿಯಮ ಸತ್ಯವೇದದಲ್ಲಿ ಇಲ್ಲ ಅಂತ. ಇಲ್ಲ, ಆ ರೀತಿ ಹೇಳಲಿಲ್ಲ.
I just said something gently.
ನಾನು ಸುಮ್ಮನೆ ಹಾಗೆ ಮೃದುವಾಗಿ ಹೇಳಿದೆ ಅಷ್ಟೇ.
And then I did not continue on that. I didn't sort of hammer that.
ನಾನು ಅದರ ಬಗ್ಗೆ ಮುಂದುವರಿಸಲಿಲ್ಲ, ಅಂದ್ರೆ ಸುತ್ತಿಗೆ ಹಿಡ್ಕೊಂಡು ನಾನು ಕೂಡಲಿಲ್ಲ ಅಲ್ಲಿ.
You know, sometimes we win a point and we want to hammer it.
ಕೆಲವೊಮ್ಮೆ ನಾವು ಯಾವ್ದರಲ್ಲಾದ್ರೂ ಗೆದ್ರೆ ಸುತ್ತಿಗೆ ತಗೊಂಡು ಹೊಡಿತಾ ಇರ್ತೀವಿ. ಇಲ್ಲ,
I kept quiet. I left it there and changed the subject and went on to something else, but they got the message.
ನಾನು ಮೌನವಾಗಿದ್ದೆ, ಮುಂದಿನ ಒಂದು ವಿಷಯಕ್ಕೆ ಹಾದು ಹೋದೆ. ಆದ್ರೆ ಅವರಿಗೆ ಏನ್ ಸಿಗ್ಬೇಕಲ್ಲ ಆ ಸಂದೇಶ ಸಿಕ್ತಲ್ಲಿ.
Anyway, these people got the message and they all went away. All these nobody to stone.
ಪರವಾಗಿಲ್ಲ, ಅಲ್ಲಿ ಅವರಿಗೆ ಸಂದೇಶ ಸಿಕ್ತು, ಅಲ್ಲಿ ಯಾರು ಕೂಡ ಕಲ್ಲನ್ನ ಎಸಲಿಲ್ಲ ಆ ಸ್ತ್ರೀಗೆ.
ಬಟ್ ಒನ್ ಮ್ಯಾನ್ ವಾಸ್ ಲೆಫ್ಟ್ ಹೂ ಹ್ಯಾಡ್ ನೆವರ್ ಕಮಿಟೆಡ್ ಸಿನ್, ಜೀಸಸ್.
ಆದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯು ಉಳಿದುಕೊಂಡಿದ್ದನು, ಆತನು ತನ್ನ ಜೀವಿತದಲ್ಲಿ ಪಾಪವನ್ನೇ ಮಾಡಿರಲಿಲ್ಲ, ಅದು ಯೇಸು ಮಾತ್ರ.
And he had himself said, the person without sin can throw the first stone. So there are two commands now.
ಅಲ್ಲಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ಯಾರು ಪಾಪ ಮಾಡಿಲ್ಲಲ್ಲ ಅವರು ಮೊದಲು ಕಲ್ಲಿಸಲಿ ಅಂತ. ಅಲ್ಲಿ ಎರಡು ಆಜ್ಞೆ ಇತ್ತು.
One is the Old Testament command of Moses.
ಒಂದು ಹಳೆಯ ಒಡಂಬಡಿಕೆಯ ಆಜ್ಞೆ ಮೋಶೆ ಹೇಳಿದ್ದು.
And now the New Testament command Jesus himself gave.
ಇಲ್ಲಿ ಯೇಸು ಸ್ವಾಮಿ ಕೊಟ್ಟಂತ ಹೊಸ ಒಡಂಬಡಿಕೆಯ ಮತ್ತೊಂದು ಆಜ್ಞೆ.
What do you do?
ನೀವೇನ್ ಮಾಡ್ತೀರಾ?
When there's such a clear command, the woman must be stoned.
ಬಹಳ ಸ್ಪಷ್ಟವಾದ ಆಜ್ಞೆ ನಿಮಗೆ ಆ ರೀತಿ ಸಿಕ್ಕಾಗ, ಅಂದ್ರೆ ಆ ಸ್ತ್ರೀಯು ಕಲ್ಲೆಸೆದು ಕೊಲ್ಲಲ್ಪಡಬೇಕು ಎಂಬುದಾಗಿ
he said.
ಯೇಸು ಸ್ವಾಮಿ ಹೇಳ್ತಾರೆ ಈ ರೀತಿಯಾಗಿ.
Has nobody condemned you? John 8:10.
ಯೇಸು ಸ್ವಾಮಿ ಯೋಹಾನ 8:10 ಹೇಳ್ತಾರೆ, ಯಾರು ಕೂಡ ನಿನಗೆ ಶಿಕ್ಷೆ ವಿಧಿಸಲಿಲ್ಲವೋ ಅಂತ.
He said, no one, Lord.
ಯಾರು ವಿಧಿಸಲಿಲ್ಲ ಕರ್ತನೆ ಅಂತ ಹೇಳ್ತಾಳಲ್ಲಿ.
It was obvious she was repentant.
ಆದರೂ ನಿಶ್ಚಯವಾಗಿ ಆಕೆ ಮನಸಂತರ ಪಟ್ಟಿದ್ದಾಳಲ್ಲಿ.
And look at these beautiful words of Jesus.
ಯೇಸುವಿನ ಬಹಳ ಸುಂದರವಾದಂತಹ ವಚನಗಳನ್ನ ನೋಡ್ಕೊಳ್ರಿ ಇಲ್ಲಿ.
ಫೇಸಿಂಗ್ ಎ ಕ್ಲಿಯರ್ ಕಮಾಂಡ್ ಆಫ್ ಮೋಸೆಸ್ ಅಂಡ್ ದ ಕ್ಲಿಯರ್ ಕಮಾಂಡ್ ಹೀ ಗೇವ್,
ಮೋಶೆಯ ಸ್ಪಷ್ಟವಾದ ಆಜ್ಞೆಯನ್ನ ಎದುರಿಸುವಂತದ್ದು ಮತ್ತು ತಾನೇ ಹೊಸ ಆಜ್ಞೆಯನ್ನ ನೀಡಿದ್ದದ್ದು.
ಐ ವಿಲ್ ನಾಟ್ ಸ್ಟೋನ್ ಯು,
ನಾನು ಕೂಡ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಅಂದ್ರೆ ಕಲ್ಲನ್ನ ಎಸೆಯುವುದಿಲ್ಲ.
ಐ ಡೋಂಟ್ ಕಂಡೆಮ್ ಯು,
ನಾನು ನಿನ್ನನ್ನ ಖಂಡಿಸುವುದಿಲ್ಲ.
ಯು ನೋ ಎ ಫ್ಯಾರಿಸಿ ವಿಲ್ ಸೇ ಜೀಸಸ್ ಡಿಸೊಬೇ ದ ಲಾ,
ಫರಿಸಾಯರು ಹೇಳ್ತಾರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರಕ್ಕೆ ಅವಿಧೇಯರಾದ್ರು ಅಂತ.
ಸಮಟೈಮ್ಸ್ ವಿ ಕ್ಯಾನ್ ಬಿ ಲೈಕ್ ದಟ್,
ಕೆಲವೊಮ್ಮೆ ನಾವು ಕೂಡ ಆ ರೀತಿಯಾಗಿ ಇರ್ತೇವೆ.
ವಿ ಇಂಟರ್ಪ್ರಿಟ್ ಅ ಲಾ ವಿಥೌಟ್ ಮರ್ಸಿ,
ನಾವು ಕರುಣೆ ಇಲ್ಲದೇನೆ ಧರ್ಮಶಾಸ್ತ್ರವನ್ನ ತಿರುಗಿಸೋ ಪ್ರಯತ್ನ ಮಾಡ್ತೇವೆ.
ದಟ್ಸ್ ಅ ಫಂಡಮೆಂಟಲ್ ಪ್ರಾಬ್ಲಮ್ ಆಫ್ ಮೆನಿ ಕ್ರಿಶ್ಚಿಯನ್ಸ್,
ಅನೇಕ ಕ್ರೈಸ್ತರ ಸ್ವಾಭಾವಿಕ ಒಂದು ಮೂಲಭೂತ ಸಮಸ್ಯೆ ಅದೇ ಆಗಿದೆ.
ಐ ನೋ ಬಿಕಾಸ್ ಐ ಹ್ಯಾವ್ ಡನ್ ಇಟ್ ಮೈಸೆಲ್ಫ್, ಬಟ್ ಐ ಹ್ಯಾವ್ ರಿಪೆಂಟೆಡ್ ಟೆರಿಬಲಿ strongly of it.
ನನಗೆ ಗೊತ್ತಿದೆ, ನಾನು ಕೂಡ ತಪ್ಪನ್ನ ಮಾಡಿದ್ದೇನೆ, ಆದ್ರೆ ಬಲವಾಗಿ ನಾನು ಸಂಪೂರ್ಣವಾಗಿ ಮನಸ್ಸಂತರ ಪಟ್ಟಿದ್ದೇನೆ, ಅದರಿಂದ ತಿರುಗಿಕೊಂಡಿದ್ದೇನೆ.
I said, Lord, I want to learn something from this.
ಕರ್ತರೆ, ನಾನು ಇದರಿಂದ ಏನೋ ಒಂದನ್ನ ಕಲಿಬೇಕು ಎಂಬುದಾಗಿ ಹೇಳಿದ್ದೀನಿ.
I don't want to take a verse of scripture and hammer people on the head with it, make life miserable for them.
ನಾನು ಸತ್ಯವೇದದ ವಚನವನ್ನ ತೆಗೆದುಕೊಂಡು ಸುತ್ತಿಗೆ ರೀತಿಯಲ್ಲಿ ಜನರಿಗೆ ಬಳಸಬಾರದು, ಅದರಿಂದ ಅವರ ಜೀವಿತವನ್ನ ಬೇಸರಪಡಿಸಬಾರದು.
Be merciful to others. Just as God has been merciful to you,
devaru nimage karuneyana torisida prakara neevu kuda itararige karune ullavaragirri.
When you disobeyed scripture, did God use a hammer to hit your head with it?
Neevu satyavedada vachanakke avideyaradaga devaru suttigena tegedukondu nimage hodadra?
Boy, there'd be nothing left of us if God had used a hammer.
Devaru yenadru ondu vele suttigena upayogisidde adalli yenu ulithirilla avaga.
Think of the number of times he said to us, to you and me individually, I do not condemn you.
ಯೋಚಿಸರಿ, ಅನೇಕ ಬಾರಿ ನನಗೂ ಮತ್ತು ನಿಮಗೂ ವೈಯಕ್ತಿಕವಾಗಿ ದೇವರು ಹೇಳಿದ್ದಾರೆ, ನಾನು ಎಂದಿಗೂ ನಿನ್ನನ್ನು ಖಂಡಿಸುವುದಿಲ್ಲ ಅಥವಾ ಶಿಕ್ಷೆ ವಿಧಿಸುವುದಿಲ್ಲ ಅಂತ.
Have you heard it?
ನೀವು ಇದನ್ನ ಕೇಳಿಸಿಕೊಂಡಿದ್ದೀರಾ?
I've heard it umpteen times in my life.
ನಾನು ಇದನ್ನ ನನ್ನ ಜೀವಿತದಲ್ಲಿ ಬಹಳಷ್ಟು ಬಾರಿ ಕೇಳಿಸಿಕೊಂಡಿದ್ದೀನಿ.
Small things, big things.
ಸಣ್ಣ ಸಂಗತಿ ದೊಡ್ಡ ಸಂಗತಿ ಯಾವುದೇ ಇದ್ರು,
ಐ ಡೂ ನಾಟ್ ಕಂಡೆಮ್ ಯು,
ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಅಥವಾ ಖಂಡಿಸುವುದಿಲ್ಲ.
Did you get angry?
ನೀವು ಕೋಪಗೊಳ್ತೀರಾ?
Did you yell at your wife or husband?
ನಿಮ್ಮ ಹೆಂಡತಿಯನ್ನ ಮತ್ತು ಗಂಡನನ್ನ ಎಳೆದಾಡ್ತೀರಾ, ಅಂದ್ರೆ ಜಗಳ ಮಾಡ್ಕೊಳ್ತೀರಾ?
You said sorry.
ನೀವು ಕ್ಷಮೆಯನ್ನ ಕೇಳ್ತೀರಾ?
You did it again.
ನೀವು ಮತ್ತೆ ಮಾಡ್ತೀರಿ?
And you did it again.
ನೀವು ಮತ್ತೊಮ್ಮೆ ಅದನ್ನ ಮಾಡ್ತೀರಿ?
And you did it again.
ನೀವು ಅದನ್ನ ಮತ್ತೊಮ್ಮೆ ಮಾಡ್ತೀರಿ?
This woman did it once.
ಈ ಸ್ತ್ರೀಯು ಒಂದು ಬಾರಿ ಮಾಡಿದಳು.
How many times we have done it?
ನಾವು ಎಷ್ಟು ಬಾರಿ ಇದನ್ನ ಮಾಡಿದ್ದೀವಿ?
And you always said, I don't condemn you.
ಯಾವಾಗಲೂ ದೇವರು ಹೇಳುವಂತದ್ದು ಏನಪ್ಪಾ ಅಂದ್ರೆ, ನಾನು ನಿಮ್ಮನ್ನ ಖಂಡಿಸುವುದಿಲ್ಲ ಅಂತ.
Go.
ಹೋಗುರಿ.
Don't sin again. But we've sinned again.
ಮತ್ತೊಮ್ಮೆ ಪಾಪ ಮಾಡಬೇಡ ಎಂಬುದಾಗಿ ದೇವರು ಹೇಳಿರ್ತಾರೆ, ಆದರೂ ಕೂಡ ನಾವು ಮತ್ತೊಮ್ಮೆ ಪಾಪ ಮಾಡಿರ್ತೇವೆ.
And he still says, I don't condemn you.
ಹಾಗಿದ್ರೂ ಕೂಡ ಯೇಸು ಅಂದ್ರೆ ದೇವರು ಮತ್ತೊಮ್ಮೆ ಹೇಳುತ್ತಾರೆ, ನಾನು ನಿನ್ನನ್ನ ಖಂಡಿಸುವುದಿಲ್ಲ ಅಂತ.
This is our savior.
ಇದು ನಮ್ಮ ರಕ್ಷಕನಾಗಿದ್ದಾನೆ.
Have you seen it?
ನೀವು ಇದನ್ನ ನೋಡಿದ್ದೀರಾ?
Love mercy.
ಕರುಣೆಯನ್ನ ಪ್ರೀತಿಸಿರಿ.
Not just do mercy, but love it.
ಬರಿ ಕರುಣೆ ತೋರಿಸೋದಲ್ಲ, ಅದನ್ನ ಪ್ರೀತಿಸಬೇಕು ಮಾಡೋದ್ರಲ್ಲಿ.
You know, when you love your children, you go and hug them.
ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸುವಾಗ ಅವರನ್ನ ಹೋಗಿ ತಬ್ಬಿಕೊಳ್ತೀರಿ ನೀವು.
I hope you do that to your wife too, or your husband.
ನಿಮ್ಮ ಹೆಂಡತಿಗೆ ಮತ್ತು ಗಂಡನಿಗೂ ಕೂಡ ನೀವು ಅದನ್ನೇ ಮಾಡ್ತೀರಿ ಎಂಬುದಾಗಿ ನಾನು ನಿರೀಕ್ಷೆ ಉಳ್ಳವನಾಗಿದ್ದೇನೆ.
When you love people, you hug them.
ನೀವು ಜನರನ್ನ ಪ್ರೀತಿಸುವಾಗ ಅವರನ್ನ ತಬ್ಬಿಕೊಳ್ಳುತ್ತೀರಿ.
I want to hug mercy like that.
ನಾನು ಆ ರೀತಿಯಾಗಿ ಕರುಣೆಯನ್ನ ತಬ್ಬಿಕೊಳ್ಳಬೇಕು ಅಂತ ಬಯಸುತ್ತೇನೆ.
ಲವ್ ಮರ್ಸಿ ಸೋ ಮಚ್,
ನಾವು ಕರುಣೆಯನ್ನ ಹೆಚ್ಚಾಗಿ ಪ್ರೀತಿಸಬೇಕು.
ದಟ್ ಐ ಫಸ್ಟ್ ಥಿಂಕ್ ಆಫ್ ಬೀಂಗ್ ಮರ್ಸಿಫುಲ್ ಟು ಸಂಬಡಿ ರಾದರ್ ದನ್ ಕಂಡೆಮಿಂಗ್ ಸಂಬಡಿ.
ನಾನು ಒಬ್ಬರನ್ನ ಖಂಡಿಸುವ ಮೊದಲು ಇನ್ನೊಬ್ಬರಿಗೆ ಕರುಣೆ ತೋರಿಸುವುದನ್ನ ನಾನು ಬಯಸಬೇಕು.
ಐ ಹೋಪ್ ವಿಲ್ ರಿಮೆಂಬರ್ ದಟ್ ಆಲ್ ಥ್ರೂ ದಿಸ್ ಇಯರ್.
ನನಗೆ ನಿರೀಕ್ಷೆ ಇದೆ ಈ ವರ್ಷ ಪೂರ್ತಿ ನೀವು ಇದನ್ನ ನೆನಪಿಡ್ತೀರಿ ಅಂತ.
Until Jesus comes.
ಯೇಸು ಸ್ವಾಮಿ ಬರುವವರೆಗೂ.
What does God require of you? Do what is right.
ದೇವರಿಗೆ ನಿಮ್ಮಿಂದ ಬೇಕಾಗಿರುವಂತದ್ದು ಏನು ಹಾಗಾದ್ರೆ ಸರಿಯಾದದ್ದನ್ನ ಮಾಡಿರಿ.
Listen carefully to all the points. You get all the complete picture, like the judges who wait 6 months and write 500 pages. Before they make a judgment.
ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ತೀರ್ಪನ್ನ ಮಾಡುವ ಮೊದಲು ಬಹಳಷ್ಟು ಕೇಳಿಸಿಕೊಳ್ತಾರೆ, 500 ಹಾಳೆಗಳಷ್ಟು ಅದಕ್ಕೆ ಪ್ರತಿಗಳನ್ನ ಬರೆಯುತ್ತಾರೆ. ಆ ರೀತಿಯಾಗಿ ನಿಮಗೆ ಸಂಪೂರ್ಣ ಚಿತ್ರಣ ಬರೋವರೆಗೂ ಕೇಳಿಸಿಕೊಳ್ರಿ ನಿಧಾನಕ್ಕೆ.
We don't have to go that far, but at least evaluate. Don't immediately, you heard something today and immediately you pass on that to other people. Did you hear this? ನೋ,
ಅಷ್ಟು ದೂರ ಹೋಗೋದು ಬೇಡ. ನೀವು ಏನಾದರೂ ಕೇಳಿಸಿಕೊಳ್ಳುವಾಗ ಅದನ್ನ ಸರಿಯಾಗಿ ಪರಿಶೋಧಿಸಿ ನೋಡ್ರಿ. ನೀವು ಯಾರಿಂದನಾದರೂ ಏನನ್ನಾದರೂ ದೊರಕಿಸಿಕೊಂಡಾಗ ತಕ್ಷಣಕ್ಕೆ ಹೋಗಿ ಇದನ್ನ ಕೇಳಿದೆ ಅಂತ ಹೋಗ್ಬೇಡ್ರಿ. ಇಲ್ಲ,
ಪ್ಲೀಸ್ ಮೈ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸ್ಟಾಪ್ ದಿಸ್ ಹ್ಯಾಬಿಟ್ ಆಫ್ ಎಸ್ ಸೂನ್ ಎಸ್ ಯು ಹಿಯರ್ ಸಮಥಿಂಗ್ ದ ಇಚ್ ಟು ಗೋ ಅಂಡ್ ಟೆಲ್ ಸಂಬಡಿ ಅಬೌಟ್ ಇಟ್, ಕಾಲ್ ಅಪ್ ಸಂಬಡಿ, ಡಿಡ್ ಯು ಹಿಯರ್ ದಿಸ್.
ಈ ಒಂದು ಹವ್ಯಾಸವನ್ನ ಮೊದಲು ನಿಲ್ಲಿಸಿರಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೀವು ಏನನ್ನಾದರೂ ಯಾರಿಂದನಾದರೂ ಕೇಳಿಸಿಕೊಳ್ಳುವಾಗ ತಕ್ಷಣಕ್ಕೆ ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಇದನ್ನ ಕೇಳಿಸ್ಕೊಂಡ್ಯಾ ಅಂತ ಹೇಳುವಂತ ಹವ್ಯಾಸವನ್ನ ಮೊದಲು ಬಿಡ್ರಿ.
ಸ್ಟಾಪ್ ಇಟ್ ಫ್ರಮ್ ಟುಡೇ ಆನ್ವರ್ಡ್ಸ್,
ಇವತ್ತಿಂದನೇ ಅದನ್ನ ನಿಲ್ಲಿಸ್ಬಿಡ್ರಿ.
ಲೆಟ್ ದಿಸ್ ನ್ಯೂ ಇಯರ್ ಬಿ ಅ ಸ್ಪೆಷಲ್ ಇಯರ್ ವೇರ್ ದಿಸ್ ದಟ್ ಇಸ್ ಫಿನಿಶ್ಡ್.
ಈ ಹೊಸ ವರ್ಷವು ಇದಕ್ಕೆ ಮುಕ್ತಾಯ ಮಾಡಿ ಆ ಒಂದು ವಿಶೇಷ ವರ್ಷವಾಗಿ ಹೊರಹೊಮ್ಮಲಿ.
ಲವ್ ಮರ್ಸಿ,
ಕರುಣೆಯನ್ನ ಪ್ರೀತಿಸಿರಿ.
ಮೇಬಿ ಆಫ್ಟರ್ ಇನ್ವೆಸ್ಟಿಗೇಷನ್ ಯು ಫೈಂಡ್ ಇಟ್ ಇಸ್ ಟ್ರೂ,
ನೀವು ವಿಚಾರಣೆ ನಂತರ ಅದನ್ನ ಸತ್ಯ ಅಂತ ಕಂಡುಕೋಬಹುದು.
ಲವ್ ಮರ್ಸಿ,
ಆದರೂ ಕೂಡ ಕರುಣೆಯನ್ನ ಪ್ರೀತಿಸಿರಿ.
ಅಂಡ್ ಫೈನಲಿ ಮೈಕಾ 6:8, ವಾಕ್ ಹಂಬ್ಲಿ ವಿತ್ ಯುವರ್ ಗಾಡ್.
ಕೊನೆಯದಾಗಿ ಮೀಕಾ 6:8 ವಚನ, ದೇವರೊಟ್ಟಿಗೆ ವಿನಯದಿಂದ ನಡ್ಕೊಳ್ಳ್ರಿ, ಅಂದ್ರೆ ದೀನತೆಯಲ್ಲಿ ನಡೆದುಕೊಳ್ಳಿರಿ ಎಂಬುದಾಗಿ ಅಲ್ಲಿ ಹೇಳುತ್ತೆ.
ಯು ಕಾಂಟ್ ವಾಕ್ ಹಂಬ್ಲಿ ಇಫ್ ಯು ಡೋಂಟ್ ಡೂ ದೀಸ್ ಟೂ ಥಿಂಗ್ಸ್ ಫಸ್ಟ್.
ಈ ಎರಡು ಸಂಗತಿಗಳನ್ನ ನೀವು ಮೊದಲು ಮಾಡದೆ ನೀವು ದೀನರಾಗಿ ಅಥವಾ ವಿನಯರಾಗಿ ದೇವರಲ್ಲಿ ನಡೆಯಲು ಆಗುವುದಿಲ್ಲ.
ವೆನ್ ಯು ವಾಕ್ ಹಂಬ್ಲಿ ವಿತ್ ಗಾಡ್ ಯು ನೋ ವಾಟ್ ವಿಲ್ ಹ್ಯಾಪನ್.
ನೀವು ದೇವರೊಟ್ಟಿಗೆ ದೀನತೆಯಿಂದ ನಡೆದಾಗ ಏನಾಗತ್ತೆ ಗೊತ್ತಾ ನಿಮಗೆ?
ಗಾಡ್ ಗಿವ್ಸ್ ಹಿಸ್ ಗ್ರೇಸ್ ಟು ದ ಹಂಬಲ್.
ದೇವರು ತನ್ನ ಕೃಪೆಯನ್ನ ದೀನರಿಗೆ ದಯಪಾಲಿಸುತ್ತಾನೆ.
ಅನ್ ಅಂಬ್ರೆಲಾ ಆಫ್ ಗ್ರೇಸ್ ವಿಲ್ ಕಮ್ ಅಪಾನ್ ಯು, ರೋಮನ್ಸ್ 6:14.
ರೋಮಾ 6:14 ಹೇಳೋ ಪ್ರಕಾರ ಕೃಪೆ ಎಂಬ ಛತ್ರಿಯು ನಿಮ್ಮ ಮೇಲೆ ಬರುತ್ತದೆ.
ಅಂಡ್ ಲೈಕ್ ವೆನ್ ಯು ಹ್ಯಾವ್ ಅನ್ ಅಂಬ್ರೆಲಾ ದ ರೈನ್ ಕ್ಯಾನ್ ನಾಟ್ ಫಾಲ್ ಆನ್ ಯು.
ನಿಮಗೆ ಗೊತ್ತಲ್ವಾ, ಆ ಛತ್ರಿ ನಿಮ್ಮ ತಲೆ ಮೇಲಿರುವಾಗ ಮಳೆಯು ನಿಮ್ಮ ತಲೆ ಮೇಲೆ ಸುರಿಯುವುದಿಲ್ಲ.
ಅಂಡ್ ಗ್ರೇಸ್ ಇಸ್ ಓವರ್ ಯು, ಸಿನ್ ಕ್ಯಾನ್ ನಾಟ್ ಓವರ್ ಪವರ್ ಯು.
ಕೃಪೆಯು ನಿಮ್ಮ ಮೇಲಿರುವಾಗ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು.
ರೋಮನ್ಸ್ 6:14, ಸಿನ್ ಶಾಲ್ ನಾಟ್ ರೂಲ್ ಓವರ್ ಯು ವೆನ್ ಯು ಆರ್ ಅಂಡರ್ ಗ್ರೇಸ್.
ನೀವು ಕೃಪೆಯ ಕೆಳಗೆ ಇರುವಾಗ ರೋಮಾ 6:14 ಹೇಳೋ ಪ್ರಕಾರ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು.
ಬಟ್ ಹೌ ಡಸ್ ಇಟ್ ಕಮ್? ಹೌ ಕ್ಯಾನ್ ಯು ವಾಕ್ ಹಂಬ್ಲಿ ವಿತ್ ಯುವರ್ ಗಾಡ್?
ಹೇಗೆ ಅದು ಬರುತ್ತದೆ? ಹೇಗೆ ನೀವು ದೇವರಲ್ಲಿ ದೀನತೆಯಿಂದ ಅಥವಾ ವಿನಯದಿಂದ ನಡೆದುಕೊಳ್ಳುವಂತದ್ದು?
ಗಾಡ್ ಗಿವ್ಸ್ ಹಿಸ್ ಗ್ರೇಸ್ ಟು ದ ಹಂಬಲ್.
ದೇವರು ತನ್ನ ಕೃಪೆಯನ್ನ ದೀನರಿಗೆ ಕೊಡುತ್ತಾರೆ.
1 Peter 1:5, ಐ ಕನ್ಕ್ಲೂಡ್ ವಿತ್ ದಿಸ್.
5 ನೋಡಿ ನಾನು ಮುಕ್ತಾಯಗೊಳಿಸುತ್ತೇನೆ.
1 Peter 5:1. ಯು ಯಂಗರ್ ಮೆನ್ ಅಂಡ್ ಅಪ್ಲೈಸ್ ಟು ಎವ್ರಿ 1 Peter 5:5.
1 Peter 5:5, ಯೌವನಸ್ಥರೇ ಎಲ್ಲರಿಗೂ ಇದು ಅನ್ವಯಿಸುವಂತದ್ದಾಗಿದೆ.
ಆಲ್ ಆಫ್ ಯು, ನಾಟ್ ಓನ್ಲಿ ಯಂಗ್ ಮ್ಯಾನ್, ಸ್ಪೆಷಲಿ ಯಂಗ್ ಮ್ಯಾನ್.
ಯೌವನಸ್ಥರು ಮಾತ್ರ ಅಲ್ಲ, ಎಲ್ಲರಿಗೂ, ವಿಶೇಷವಾಗಿ ಯೌವನಸ್ಥರಿಗೆ.
ಬಟ್ ಇಟ್ ಗೋಸ್ ಆನ್ ಟು ಸೇ ಆಲ್ ಆಫ್ ಯು,
ನಂತರ ಇದು ಎಲ್ಲರಿಗೂ ಅಂತ ಹೇಳುತ್ತಾ ಹೋಗುತ್ತದೆ.
ಕ್ಲೋಥ್ ಯುವರ್ ಸೆಲ್ಫ್ ವಿತ್ ಹ್ಯುಮಿಲಿಟಿ ಟುವರ್ಡ್ಸ್ ಒನ್ ಅನದರ್.
ನೀವೆಲ್ಲರೂ ದೀನತೆ ಎಂಬ ವಸ್ತ್ರವನ್ನ ಒಬ್ಬರಿಗೊಬ್ಬರು ಧರಿಸಿಕೊಳ್ಳಿರಿ.
ವೈ?
ಯಾಕೆ?
Because God gives grace to the humble, but he will oppose you otherwise.
ಯಾಕೆಂದರೆ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ ಮತ್ತು ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ.
He'll be your enemy.
ನೀವು ಆತನ ವೈರಿ ಆಗ್ಬಿಡ್ತೀರಿ.
So what does it mean to clothe yourself with humility?
ಏನದರ ಅರ್ಥ ದೀನತೆ ಎಂಬ ವಸ್ತ್ರವನ್ನು ಧರಿಸಿಕೊಳ್ಳುವುದು ಅಂದ್ರೆ?
Read slowly. Read scripture slowly.
ಸತ್ಯವೇದದ ವಚನಗಳನ್ನ ನಿಧಾನಕ್ಕೆ ಓದ್ರಿ.
ಥಿಂಕ್ ಹೌ ಯು ಕ್ಲೋದ್ ಯುವರ್ ಸೆಲ್ಫ್. ಹೌ ಡಿಡ್ ಯು ಕ್ಲೋದ್ ಯುವರ್ ಸೆಲ್ಫ್ ದಿಸ್ ಮಾರ್ನಿಂಗ್?
ನಿಮಗೆ ನೀವು ಹೇಗೆ ವಸ್ತ್ರವನ್ನು ಧರಿಸಿಕೊಳ್ತೀರಿ ನೋಡ್ರಿ, ಅದರ ಬಗ್ಗೆ ಯೋಚಿಸ್ರಿ. ಇಂದು ಬೆಳಗ್ಗೆ ಹೇಗೆ ನೀವು ವಸ್ತ್ರವನ್ನು ಧರಿಸಿಕೊಂಡು ಬಂದಿದ್ದೀರಿ?
Did anybody come here in pajamas or your lungi or something?
ಯಾರಾದರೂ ಲುಂಗಿ ಪೈಜಾಮವನ್ನ ಧರಿಸಿಕೊಂಡು ಬಂದಿದ್ದೀರಾ?
Nothing wrong in that.
ಅದರಲ್ಲಿ ತಪ್ಪೇನಿಲ್ಲ.
But you didn't do that.
ಆದರೆ ನೀವು ಅದನ್ನು ಮಾಡುವುದಿಲ್ಲ.
ಇನ್ ದ ವಿಲೇಜಸ್ ಸಮಟೈಮ್ಸ್ ದೇ ಡೂ ದಟ್.
ಕೆಲವೊಮ್ಮೆ ಗ್ರಾಮಗಳಲ್ಲಿ ಆ ರೀತಿಯಾಗಿ ಮಾಡ್ತಾರೆ.
ದಟ್ಸ್ ಎ ನಾರ್ಮಲ್ ಡ್ರೆಸ್.
ಅದೆಲ್ಲ ಒಂದು ಸಾಮಾನ್ಯ ವಸ್ತ್ರ ಅವರಿಗೆ.
ಬಟ್ ವಾಟ್ ಎವರ್ ಇಟ್ ಇಸ್, ದೇ ಕ್ಲೋದ್ ದೆಮ್ಸೆಲ್ಫ್ ದಟ್ ವೇ ಅಂಡ್ ಯು ಕ್ಲೋದ್ ಯುವರ್ ಸೆಲ್ಫ್. ದ ಪಾಯಿಂಟ್ ಇಸ್ ಯು ಡೋಂಟ್ ಅಪಿಯರ್ ನೇಕೆಡ್.
ಅದು ಅವರ ರೀತಿಯಲ್ಲಿ ಅವರು ಧರಿಸಿಕೊಳ್ಳುತ್ತಾರೆ, ನಿಮ್ಮ ರೀತಿಯಲ್ಲಿ ನೀವು ಧರಿಸಿಕೊಳ್ತೀರಿ. ಆದರೆ ಮುಖ್ಯ ಅಂಶ ಏನಪ್ಪಾ ಅಂದ್ರೆ ನಾನು ಬೆತ್ತಲೆಯಾಗಿ ಕಾಣಬಾರದು ಎಂಬುದಾಗಿ ಮಾತ್ರ ಎಲ್ಲರಲ್ಲೂ ಇರುತ್ತೆ.
ಯು ಡೋಂಟ್ ಅಪಿಯರ್ ಬಿಫೋರ್ ಪೀಪಲ್ ನೇಕೆಡ್. Even in your house, some visitor comes to your house, you don't walk in naked.
ನೀವು ಜನರ ಎದುರುಗಡೆ ಬೆತ್ತಲೆಯಾಗಿ ಕಾಣಿಸ್ಕೋಬಾರದು ಅಂತ ಬಯಸುತ್ತೀರಿ. ನಿಮ್ಮ ಮನೆಗೆ ಯಾರಾದರೂ ಬರುವಾಗ ನೀವು ಬೆತ್ತಲೆಯಾಗಿ ಕಾಣಿಸಿಕೊಳ್ಳಲು ಇಷ್ಟಪಡುವುದಿಲ್ಲ.
What would you think if you walk into a house and the person walks in to greet you naked?
ನೀವು ಯಾರದಾದರೂ ಮನೆಗೆ ಹೋಗ್ತೀರಿ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿಯು ನಿಮ್ಮನ್ನ ಬೆತ್ತಲೆಯಾಗಿ ಬಂದು ಸ್ವಾಗತಿಸುವಾಗ ನೀವೇನು ಯೋಚಿಸ್ತೀರಿ?
You will close the door and go away and say, I'm sorry.
ನೀವು ಬಾಗಿಲನ್ನ ಮುಚ್ಚಿಕೊಂಡು ಹೊರಟೋಗ್ಬಿಡ್ತೀರಿ, ಕ್ಷಮಸಪ್ಪ ಬಂದಿದ್ದು ತಪ್ಪು ಮಾಡಿದೆ ಅಂತ.
Now let me explain it.
ಇದನ್ನ ವಿವರಿಸಲು ಇಷ್ಟಪಡ್ತೇನೆ.
When you're not clothed with humility, you are naked.
ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳದೆ ಇದ್ದಾಗ ನೀವು ಬೆತ್ತಲೆಯಾಗಿರುತ್ತೀರಿ.
Many people come to church naked.
ಅನೇಕರು ಸಭೆಗೆ ಬೆತ್ತಲೆಯಾಗಿ ಬರುತ್ತಾರೆ.
Naked before God because they are proud.
ದೇವರ ಎದುರುಗಡೆ ಅವರು ಬೆತ್ತಲೆಯಾಗಿ ಬರುತ್ತಾರೆ, ಯಾಕೆಂದ್ರೆ ಅವರು ಅಹಂಕಾರಿಗಳು.
Proud. I belong to CFC, not all those other dead churches.
ನಾನು ಬೇರೆ ಸತ್ತಂತ ಸಭೆಗಳಿಗೆ ಸಂಬಂಧಪಟ್ಟಿಲ್ಲ, CFC ಸಭೆಗೆ ಸಂಬಂಧಪಟ್ಟವನಾಗಿದ್ದೇನೆ ಎಂದು ಹೇಳಿಕೊಂಡು ಬರುವಂತದ್ದು.
I am one of the good people in this church.
ನಾನು ಈ ಸಭೆಯಲ್ಲಿರುವಂತಹ ಒಳ್ಳೆ ಜನರಲ್ಲಿ ನಾನು ಒಬ್ಬ.
I've got a reputation with the elders.
ನನಗೆ ಘನತೆ ಗೌರವ ಇದೆ, ಸಭಾ ಹಿರಿಯರೊಟ್ಟಿಗೆ ಒಳ್ಳೆ ಹೆಸರು ಸಂಪಾದನೆ ಇದೆ.
Your naked sister, your naked brother.
ಸಹೋದರ ನೀನು ಬೆತ್ತಲಾಗಿದ್ದಿ, ಸಹೋದರಿ ನೀನು ಬೆತ್ತಲಾಗಿದ್ದಿ.
ನೆಕ್ಸ್ಟ್ ಟೈಮ್ ಪ್ಲೀಸ್ ವೇರ್ ಕ್ಲೋತ್ಸ್ ಅಂಡ್ ಕಮ್ ಟು ದ ಚರ್ಚ್.
ಮುಂದಿನ ಬಾರಿ ನೀವು ಬರುವಾಗ ಸಭೆಗೆ ವಸ್ತ್ರವನ್ನ ಧರಿಸಿಕೊಂಡು ಬರ್ರಿ.
ದಿ ಓನ್ಲಿ ಕ್ಲೋತ್ಸ್ ದಟ್ ಗಾಡ್ ರೆಸ್ಪೆಕ್ಟ್ಸ್ ಇಸ್ ಹ್ಯೂಮಿಲಿಟಿ.
ದೇವರು ಗೌರವಿಸುವಂತ ಒಂದೇ ಒಂದು ವಸ್ತ್ರ ಯಾವ್ದಪ್ಪ ಅಂದ್ರೆ ಅದು ದೀನತೆ ಎಂಬ ವಸ್ತ್ರ.
ಇಟ್ಸ್ ಗಾಡ್ಸ್ ವರ್ಡ್, ಕ್ಲೋಥ್ ಯುವರ್ ಸೆಲ್ಫ್ ವಿತ್ ಹ್ಯೂಮಿಲಿಟಿ. ದಟ್ ಮೀನ್ಸ್ ಇಫ್ ಯು ಆರ್ ನಾಟ್ ಕ್ಲೋಥ್ ವಿತ್ ಹ್ಯೂಮಿಲಿಟಿ, you are naked.
ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳಿರಿ ಅಂತ. ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಳ್ಳಲಿಲ್ಲ ಅಂದ್ರೆ ನೀವು ಬೆತ್ತಲೆಯಾಗಿ ಕಾಣಿಸಿಕೊಳ್ಳುತ್ತೀರಿ.
There are many naked husbands and wives.
ಅನೇಕ ಬೆತ್ತಲೆಯುಳ್ಳಂತ ಗಂಡ ಮತ್ತು ಹೆಂಡತಿಯರಿದ್ದಾರೆ.
Many naked young people.
ಅನೇಕ ಬೆತ್ತಲೆಯುಳ್ಳಂತ ಯೌವನಸ್ಥರಿದ್ದಾರೆ.
Teach them to put on their clothes. You parents, teach your children to put on clothes.
ಅವರಿಗೆ ಬಟ್ಟೆಯನ್ನು ಹಾಕಿಕೊಳ್ಳುವಂತದ್ದನ್ನ ಕಲಿಸಿರಿ. ಪೋಷಕರೇ ನಿಮ್ಮ ಮಕ್ಕಳಿಗೆ ಬಟ್ಟೆಯನ್ನು ಹಾಕಿಕೊಳ್ಳುವುದನ್ನ ಕಲಿಸಿರಿ ಮೊದಲು.
And you husbands and wives, start wearing clothes.
ಗಂಡ ಮತ್ತು ಹೆಂಡತಿಯರೇ ಮೊದಲು ವಸ್ತ್ರವನ್ನ ಹಾಕಿಕೊಳ್ಳುವುದನ್ನ ಕಲ್ತ್ಕೊಳ್ಳ್ರಿ.
Instead of walking around the house naked.
ಮನೆಯೆಲ್ಲ ಬೆತ್ತಲೆಯಾಗಿ ಓಡಾಡೋ ಬದಲು.
Going to office naked.
ಕೆಲಸಕ್ಕೆ ಬೆತ್ತಲೆಯಾಗಿ ಹೋಗುವಂತದ್ದು.
Do what is right.
ಉತ್ತಮವಾದದ್ದನ್ನು ಮಾಡಿರಿ.
Be just.
ನ್ಯಾಯವುಳ್ಳವರಾಗಿರಿ.
Love mercy. When you hear the truth, love mercy.
ನೀವು ಸತ್ಯವನ್ನ ಕೇಳಿಸಿಕೊಳ್ಳುವಾಗ ಕರುಣೆಯನ್ನ ಪ್ರೀತಿಸಿರಿ.
And clothe yourself with humility and walk with God.
ನಿಮ್ಮನ್ನ ನೀವು ದೀನತೆ ಎಂಬ ವಸ್ತ್ರವನ್ನ ಧರಿಸಿಕೊಂಡು ದೇವರೊಟ್ಟಿಗೆ ದೀನತೆಯಲ್ಲಿ ನಡೆಯಿರಿ.
Let's pray.
ಪ್ರಾರ್ಥಿಸಿಕೊಳ್ಳೋಣ.
Heavenly Father.
ಪರಲೋಕದ ತಂದೆಯೇ.
We need the power of the Holy Spirit for all these three.
ಈ ಎಲ್ಲ ಮೂರು ಕ್ಷೇತ್ರಕ್ಕೆ ನಮಗೆ ಪವಿತ್ರಾತ್ಮನ ಬಲ ಬೇಕು ಸ್ವಾಮಿ.
To do what is right.
ಉತ್ತಮವಾದದ್ದನ್ನ ಮಾಡಲು.
To love mercy.
ಕರುಣೆಯನ್ನ ಪ್ರೀತಿಸಲು.
And to walk humbly with you.
ನಿಮ್ಮೊಟ್ಟಿಗೆ ದೀನತೆಯಿಂದ ನಡೆದುಕೊಳ್ಳಲು.
Please fill us with the Holy Spirit.
ದಯಮಾಡಿ ನಮ್ಮನ್ನು ಪವಿತ್ರಾತ್ಮನಿಂದ ತುಂಬಿಸಿರಿ ದೇವರೇ.
Create in every brother and sister here a tremendous hunger and cry. Be filled with the Holy Spirit.
ಕರ್ತರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರ ಮತ್ತು ಸಹೋದರಿಯರಲ್ಲಿ ಆ ಒಂದು ಹಸಿವೆ ಮತ್ತು ಬಾಯಾರಿಕೆಯನ್ನ ಉಂಟು ಮಾಡಿರಿಯಪ್ಪ. ಪವಿತ್ರ ಆತ್ಮನಿಂದ ತುಂಬಿಸಿರಿಯಪ್ಪ.
We cannot do this on our own.
ನಾವು ಸ್ವಂತವಾಗಿ ಏನೂ ಮಾಡಲು ಆಗಲ್ಲಪ್ಪ ಸ್ವಾಮಿ.
We'll try and we'll fail.
ನಾವು ಪ್ರಯತ್ನಿಸ್ತೀವಿ ಆದರೂ ಕೂಡ ಸೋಲ್ತೀವಿ ಸ್ವಾಮಿ.
We'll try to do right and we'll try to love mercy and we'll try to walk humbly and we'll fail, 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 fail.
ನಾವು ಉತ್ತಮವಾದದ್ದನ್ನ ಮಾಡಲು ಪ್ರಯತ್ನಿಸುತ್ತೇವೆ, ಕರುಣೆಯನ್ನ ಪ್ರೀತಿ ಮಾಡುವುದನ್ನ ಪ್ರಯತ್ನಿಸುತ್ತೇವೆ, ನಿಮ್ಮೊಟ್ಟಿಗೆ ದೀನತೆಯಿಂದ ನಡೆಯುವುದನ್ನ ಪ್ರಯತ್ನಿಸುತ್ತೇವೆ ಆದರೂ ಸೋಲುತ್ತೇವೆ.
You tried before and we failed.
ನಾವು ಹಿಂದಿನ ಕಾಲದಲ್ಲಿ ಪ್ರಯತ್ನಿಸಿದ್ದೀವಿ, ಸೋತಿದ್ದೇವೆ ದೇವರೇ.
So now we seek you for the power of your Holy Spirit.
ನಾವು ಈಗ ನಿಮ್ಮ ಪವಿತ್ರಾತ್ಮನ ಬಲಕ್ಕಾಗಿ ಹುಡುಕುತ್ತಿದ್ದೇವಪ್ಪ ಸ್ವಾಮಿ.
Heavenly Father.
ಪರಲೋಕದ ತಂದೆಯೇ.
Please have mercy on everybody here and fill us with the Holy Spirit.
ಇಲ್ಲಿರುವಂತ ಪ್ರತಿಯೊಬ್ಬರ ಮೇಲೆ ಕರುಣೆಯನ್ನ ತೋರಿರಿ ಸ್ವಾಮಿ, ಪವಿತ್ರಾತ್ಮನಿಂದ ತುಂಬಿಸಿರಿ.
Pray in Jesus' name.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ.
ಆಮೆನ್.
ಆಮೆನ್.